மம வாச விமாம் புஷ்டாம் சஞ்சீவயத்யகிலசக்திதரஸ்வதாம்னா அன்யாம்ஸ்ச ஹஸ்தசரணஸ்ரவணப்பதாதீம் ப்ராணான் நமோ பகவதே புருஷாய யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச தானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. வசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வசந்திரிகா ஸ்வாந்த சந்தாபம் விதிகந்ததி. சர்வோத்தமோ விஷ்ணுரதோ ரமா ச ப்ரஹ்மா ச வாயுஷ்ச ததீய பத்ன்யம் அன்யே ச தேவாஹ சததம் பிரசன்னா ஹரௌ சுபக்திம் மயி சந்தேஷந்து. ஸ்ரீ குருப்யோ நம. ஹரி நாராயணாய பரிபூர்ண குணார்ணவாய விஸ்வோதயஸ்திதிலயோன்நியதி பிரதாய ஞானப்பிரதாய விபுதாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமராசுர சித்தபுரி. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரமபவித்ரவாத ஸ்ரீமன் மகாபாரதத்திலே யாவ ரீதியாகி ஸ்ரீ பீமசேனனிந்த ஸ்ரீ கிருஷ்ணானுகிரகதிந்த ஜராசந்த வதையாயிற்று. ஜராசந்தன வதைய அனந்தர விஸ்வக்கே துஷ்டக்கூட்டக்கெல்ல அத்தியந்த பய ஹுட்டிதே. ஸ்ரீ கிருஷ்ண பீமார்ஜுனர சமேதவாகி தானு இந்திரப்பிரஸ்தக்கே மரளி வந்தித்தானே. தர்மராஜ கிருஷ்ண ஹேளித மாத்தின யதார்த்தவன்னு கண்டு பாரி சம்பிரம பட்டித்தான். தர்மராஜ யோசனை மாடுபேட, ஜராசந்தனன்ன பீமசேன கொந்தே கொல்தானே, இனி யாக நடதே நடியுத்தே அந்தேன் ஹேளித்த அது நடது. ಆದ್ರಿಂದ ನಮ್ಮ ಮೇಲೆ ಎಷ್ಟೋ ಸತ್ತೆ ಕೆಲವು ಕೆಲಸಗಳು ಅಸಾಧ್ಯ ಅಂತ ಕಾಣುತ್ತೆ. ದೇವರ ದಯೆ ಇತ್ತು ಅಂದ್ರೆ ಏನು ಅಸಾಧ್ಯ ಅಲ್ಲ. ದೇವರ ದಯೆ ಇಲ್ಲದ ಹೋದ್ರೆ ಎಷ್ಟು ಸುಲಭವಾದ ಕೆಲಸ ಅನಿಸಿರುತ್ತೋ ಅದೇನ್ ಮಾಡಿದ್ರೆ ಸಾಧ್ಯವಾಗೋದೇ ಇಲ್ಲ. ಸಾಮಾನ್ಯ ಕೆಲಸ ಅಸಾಮಾನ್ಯ ಅನಿಸುತ್ತೆ, ಅಸಾಮಾನ್ಯವಾದ ಕೆಲಸ ಸಾಮಾನ್ಯ ಅನಿಸೋದು. ಇದೆಲ್ಲದಕ್ಕೂ ದೇವರ ದಯೆ ಬೇಕು. ಕೃಷ್ಣ ಸ್ವತಃ ನಿಂತ ಅದನ್ನು ಮಾಡಿ ಧರ್ಮರಾಜನಿಗೆ ಆನಂದ ಕೊಟ್ಟ. ಧರ್ಮರಾಜನಿಗೆ ಆನಂದ ಕೊಟ್ಟ ಅಂದ್ರೂ ಒಂದೇ, ಧರ್ಮಿಷ್ಠರಿಗೆ ಪರಮಾತ್ಮ ಆನಂದ ಕೊಡ್ತಾನೆ ಅಂದ್ರೂ ಒಂದೇ. ಧರ್ಮಿಷ್ಠರನ್ನ ಎಲ್ಲ ರೀತಿಯಾದ ಆಪತ್ತುಗಳನ್ನು ಪರಮಾತ್ಮ ಪರಿಹಾರ ಮಾಡಿ ಕಾಪಾಡ್ತಾನೆ ಧರ್ಮರಾಜ. ಅನಂತರ ಕೃಷ್ಣನನ್ನ ವಿಶೇಷ ರೀತಿಯಲ್ಲಿ ಸೂಚಿಸಿದಾಗ ನಾನು ಮತ್ತೆ ಬರ್ತೇನೆ ಅಂತ ಕೃಷ್ಣ ಅಲ್ಲಿಂದ ಹೊರಡ್ತಾನೆ. ಅಷ್ಟೊತ್ತಿಗೆ ವೇದವ್ಯಾಸ ರೂಪದಿಂದ ಮತ್ತೆ ತಾನೇ ಬರ್ತಾನೆ. ಮುನೀನಾಮಪ್ಯಹಂ ವ್ಯಾಸ, ಭಗವದ್ಗೀತೆಯ ಮಾತನ್ನು ಮರೆಯಲೇಬಾರದು. ಮುನಿಗಳಲ್ಲಿ ವೇದವ್ಯಾಸ ನಾನು ಅಂತ ಕೃಷ್ಣ ಹೇಳಿದ್ದಾನೆ. ವೇದವ್ಯಾಸ ರೂಪದಿಂದ ಬಂದು ಧರ್ಮರಾಜನಿಗೆ ಯಾಗದ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾ ಇದ್ದ. ಈಗ ದಿಗ್ವಿಜಯವನ್ನು ಮಾಡಬೇಕು. ದಿಗ್ವಿಜಯವನ್ನು ಮಾಡಿ ಅನಂತರ ಕೃಷ್ಣಾರ್ಪಣ ಅಂತ ಸಮರ್ಪಣೆ ಮಾಡಿದರೆ ಅದೇ ರಾಜಸೂಯಾಗವಾಗುವುದು. ಪ್ರತಿಯೊಬ್ಬ ರಾಜರನ್ನು ಗೆದ್ದಾಗ ಅದು ರಾಜಸೂಯ. ಜರಾಸಂಧ ಭಾರಿ ದೈತ್ಯ, ಅವನ ಸಂಹಾರ ಮಾಡಿದ ಮೇಲೆ ಉಳಿದವರನ್ನೆಲ್ಲ ಮಾಡಿದಾಗ ಲೆಕ್ಕ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಮಹಾಮಲ್ಲೇಶ ಭಂಗವತ್ ಅಂತ. ಪ್ರಧಾನಮಲ್ಲ ನಿಬರ್ಹಣ ನ್ಯಾಯ, ಸಾವಿರಾರು ಜಟ್ಟಿಗಳಿದ್ದಾಗ ಅದರಲ್ಲಿ ಮುಖ್ಯಸ್ಥನನ್ನು ಗೆದ್ದು ಬಿಟ್ಟರೆ ಎರಡನ್ನೂ ಗೆದ್ದಾಗ ಲೆಕ್ಕ. ಈ ಫೈನಲ್ಸ್ ನಲ್ಲಿ ನಡೆಯೋದು ಇಬ್ಬರಿಗೆ ಮಾತ್ರನೇ, ಆದರೆ ವರ್ಲ್ಡ್ ಚಾಂಪಿಯನ್ ಅಂತ ಕರೆದು ಬಿಡ್ತಾರೆ. ಅದಕ್ಕೆ ಉಳಿದವರೆಲ್ಲ ದಾಟಿ ಬಂದಿರ್ತಾರಾದ್ದರಿಂದ ಪ್ರಧಾನ ಬಲ್ಲರನ್ನ ಗೆದ್ದಾಗ ಉಳಿದ ಎಲ್ಲರನ್ನೂ ಗೆದ್ದಂತೆ. ಇದು ಲೋಕದ ಪದ್ಧತಿ. ಜರಾಸಂಧ ಈ ವಿರೋಧಿಗಳಲ್ಲಿ ಅತ್ಯಂತ ಪ್ರಬಲ, ಅವನನ್ನು ಗೆದ್ದಿದ್ದರಿಂದ ಎಲ್ಲರೂ ಗೆದ್ದಂತೆಯೇ ಲೆಕ್ಕ. ಆದರೆ ಅದನ್ನು ಸಾಧಿಸಿ ತೋರಿಸ್ಬೇಕು. ಅದಕ್ಕಾಗಿ ನಾಲ್ಕು ದಿಕ್ಕುಗಳನ್ನು ಸಹ ಗೆದ್ದು ಬರಬೇಕು. ನೀವು ವಿವೇಚನಾಟು ಮಾಡಿ ಅಂತ ಹೇಳಿದ ತಕ್ಷಣ ಐದು ಜನ ಪಾಂಡವರಿದ್ದಾರೆ, ನಾಲ್ಕು ದಿಕ್ಕಿಗೆ ಹೋಗಬೇಕು. ಧರ್ಮರಾಜನಿಗೆ ಕೆಲಸನೇ ಮಾಡಿಸೋದಿಲ್ಲ, ಅದು ವಿಶೇಷ. ಯಾವ ಕೆಲಸ ಮಾಡಬೇಕಾದರೂ ಕೂಡ ಧರ್ಮರಾಜ ಕೂತಿರಬೇಕು, ಉಳಿದವರು ಕೆಲಸ ಮಾಡಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಧರ್ಮಿಷ್ಠರಾಗಿ ನೀವು ಸುಮ್ಮನೆ ಕೂತಿರಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಧರ್ಮಾನುಷ್ಠಾನ ಮಾಡಿಕೊಂಡಿದ್ರೆ ಕರ್ಮಣ್ಯೇ ವಾಧಿಕಾರಸ್ಥೇ ಮಾ ಫಲೇಶು ಕದಾಚನ. ಯೋಚನೆ ಮಾಡಲೇಬೇಡಿ, ನೀವು ಫಲ ಕೇಳೋದಕ್ಕೆ ಹೋಗಬೇಡಿ, ಅದಾಗಿ ಸಿಗುತ್ತೆ. ಅಷ್ಟ ದೇವರು ಅನುಗ್ರಹ ಮಾಡ್ತಾನೆ. ಧರ್ಮರಾಜನನ್ನ ಅತಿ ಕಡಿಮೆ ಓಡಾಡಿದ್ ಧರ್ಮರಾಜ, ಮುಖ್ಯಸ್ಥ ಕಡಿಮೆನೆ ಓಡಾಡೋದು. ಆದ್ರೆ ಕೆಲಸ ಆಗೋದು ಆ ವರ್ಚಸ್ಸಿನಿಂದ, ತನ್ನ ಕೆಲಸವನ್ನು ತಾನು ಮಾಡಿಕೊಂಡಿದ್ರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಅಂತ ಹೇಳೋದಕ್ಕೆ ಧರ್ಮರಾಜ ದೃಷ್ಟಾಂತ. ನಾಲ್ಕು ಜನ ಹೊರಡದು. ಅರ್ಜುನ ಹೇಳಿದ, ನಾನೊಬ್ಬರೇ ಎಲ್ಲ ಕಡೆ ಹೋಗಿರ್ತೇನೆ, ನನಗೆ ಒಳ್ಳೆ ರಥ ಇದೆ, ಅಂತ ಕುದುರೆಗಳಿದೆ, ಗಾಂಡೀವ ಧನಸ್ಸಿದೆ, ಇಷ್ಟೆಲ್ಲ ಅನುಕೂಲತೆ ಇದ್ದಾಗ ನಾನೇ ಕೆಲಸ ಮಾಡ್ತೇನೆ. ಇದು ನಿಜವಾದ ಶ್ರೇಷ್ಠವಾದಂತಹ ಒಂದು ದೃಷ್ಟಾಂತ ಇದೆ. ಯಾರು ಈ ರೀತಿ ಲವಲವಿಕೆಯಿಂದ ಇರ್ತಾರೆ ಅವರಿಂದ ಭಗವಂತ ವಿಶೇಷ ಸಾಧನೆ ಮಾಡಿಸ್ತಾನೆ ಅಂತ ಹೇಳಿ. ಎಷ್ಟೋ ಜನಕ್ಕೆ ಶಕ್ತಿ ಇರುತ್ತೆ, ಅವಾರ್ಡಿಂಗ್ ಟ್ಯಾಕ್ಟಿಕ್ಸ್, ಅದು ಆ ಕಾಲಕ್ಕೆ ತಪ್ಪಿಸ್ಕೊಂಡ್ಬಿಡ್ತಾನೆ ಮನುಷ್ಯ. ಎರಡು ಕಾರಣ ತಪ್ಪಿಸ್ಕೋತಾನೆ. ಒಂದು ಕಾರಣ ಏನು ಅಂತ ಕೇಳಿದ್ರೆ ಸೋಮಾರಿತನ. ಇನ್ನೊಂದು ಕಾರಣ, ತನ್ನ ಮಹತ್ವ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಜಾಣತನ ಪ್ರದರ್ಶನ ಮಾಡಕ್ಕೆ ಹೋಗ್ತಾನೆ. ಅದೆಲ್ಲ ತಪ್ಪದು. ನಮ್ಮ ಆಯುಷ್ಯ ಎಷ್ಟು ಮಹಾ ಇರುತ್ತೆ. ಗಾಡಿ ಬಂದ ಕೈಯಲ್ಲಿ ತೂರಿಕೊಳ್ಳಿರು, ಕಣ್ಣು ಕೈ ಕಾಲ್ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ. ಯಾವ್ದಾದ್ರೂ ಕೆಲಸ ಮಾಡೋ ಅವಕಾಶ ಬಂದ್ರೆ ಎಂದು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದನ್ನ ಮತ್ತೆ ಸಿಗುತ್ತೆ ಅಂತಿಲ್ಲ, ಮತ್ತೆ ನಾವು ಅವಕಾಶ ತಗೊಳ್ಳೋ ಶಕ್ತಿ ನಮ್ಗೆಲ್ಲಿದೆ? ಈಗ ದೇವ್ರು ಕೊಡಬೇಕು, ಅದು ಬರಬೇಕು. ಬಂದ ಕಾಲಕ್ಕೆ ಉಪಯೋಗ ಮಾಡ್ಕೊಳ್ದೆ ಹೋದ್ರೆ ಮತ್ತೊಮ್ಮೆ ಸಿಗೋದಿಲ್ಲ. ಎಷ್ಟೊಂದು ನೋಡ್ತಿರ್ತೇವೆ ನಾವೆಲ್ಲ, ಬಸ್ ಹಿಡಿತಾ ಇರ್ತೇವೆ, ಹಣ್ಣು ಮುದುಕರಿರ್ತಾರೆ, ಪಾಪ ಕಷ್ಟಪಟ್ಟು ಇಳಿಸಕ್ ಹೋಗ್ತಿರ್ತಾರೆ, ನೋಡ್ಕೋತ ನಕ್ಕೊಂಡು ದಬ್ಕೊಂಡ್ ಬಂದ್ಬಿಡ್ತಾನೆ ಮನುಷ್ಯ, ತಳ್ಕೊಂಡು ಹೋಗ್ಬಿಡ್ತಾನೆ. ಅದ್ರ ಬದಲು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾನ ಅವನ್ ಪಾಪ. ಆ ಕಾಲಕ್ಕೆ ನೆಸೆಸಿಟಿ ಬೇಕು, ಯಾಕಂದ್ರೆ ಕೇಳೋ ಸಂಕೋಚ ಪಡ್ತಾನೆ. ಕೇಳಿದ್ರೂ ಮಾಡೋದಿಲ್ಲ ಅನೇಕ ವಿಚಾರ ಬೇರೆ. ಆದ್ರೆ ಆ ಕಾಲಕ್ಕೆ ನಮ್ಮಿಂದ ಏನು ಸಾಧ್ಯವಾಗುತ್ತೋ ಅಷ್ಟು ಮಾಡಿದ್ರೆ ನಿಜವಾದ ಅರ್ಥದಲ್ಲಿ ದೇವರ ಸೇವೆ ಅಂದ್ರೆ ಅದೇನು? ನಾವು ದೇವ್ರ ಪೂಜೆ ಇತ್ಯಾದಿ ಮಾಡೋದೆಲ್ಲ ಒಂದು ಭಾಗ, ಅದನ್ನು ಬಿಡ ಹಾಗಿಲ್ಲ. ಆದ್ರೆ ಇದನ್ನು ಬಿಡಬಾರ್ದು ಮತ್ತೆ, ಯಾಕಂದ್ರೆ ಅದೊಂದು ತಪ್ಪು ಮಾಡ್ತಾರೆ. ಸಮಾಜ ಸೇವೆ ಮಾಡ್ತೇವೆ ಅಂತ ಹೇಳಿ ದೇವ್ರ ಪೂಜೆ ಬಿಟ್ಟು ಬಿಡ್ತಾರೆ ಒಂದು ಗುಂಪು, ಯಾರು ದೇವ್ರ ಪೂಜೆ ಮಾಡ್ತೇವೆ ಅಂತ ಸಮಾಜ ಸೇವೆ ಬಿಟ್ಟು ಬಿಡ್ತಾರೆ. ಎರಡು ತಪ್ಪು, ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವುದಕ್ಕೆ ಯಾವ ಸಮಯದಲ್ಲಿ ಉಂಟೋ ಅದನ್ನು ಮಾಡದೇ ಜಾಣತನ. ಬೆಳಿಗ್ಗೆ ಅರುಣೋದಯ ಕಾಲಕ್ಕೆ ಎದ್ದು ಸ್ನಾನ ಪೂಜೆ ಮಾಡಿ, ಯಾರು ಉಳಿದು ಎದ್ದೇ ಇರೋದಿಲ್ಲ, ದೇವ್ರ ಪೂಜೆ ಮಾಡಿದ್ರೆ ದೊಡ್ಡ ಕೆಲಸ. ಉಳಿದ ಹೊತ್ತಿನಲ್ಲಿ ಎಲ್ಲ ಆಫೀಸಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ರೀತಿ ಚಾನ್ಸ್ ಸಿಗ್ತಾನೆ ಇರುತ್ತೆ. ಬಸ್ಸಲ್ಲಿ ಹೋಗ್ತಿರ್ತಾನೆ, ಯಾರೋ ಮುದುಕರು ನಿಂತಿರ್ತಾರೆ, ಪಾಪ ಕುತ್ಕೊಳ್ಳಿ ಒಂದು ಸೀಟ್ ಕೊಟ್ಟರೆ ಎಷ್ಟು ಅನುಕೂಲ ಆಗುತ್ತೆ. ಕೊಡೋದ್ರ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ ಸಾಕಲ್ಲ, ಇಲ್ಲ ಅಗಲ ಕೂತ್ಬಿಡ್ತಾನೆ ಸ್ವಲ್ಪ, ಅವ್ರು ಸಿಗಬಾರ್ದು ಅಂತ ಹೇಳಿಬಿಟ್ಟು ಅಗಲ ಮಾಡಿ ಕುತ್ಕೊಂಡು ಆ ದೊಡ್ಡ ಪರಾಕ್ರಮ ತೋರಿಸ್ತಾರೆ. ತಪ್ಪದು, ಎಷ್ಟೊತ್ತು ಮಹಾ ಕೂಡೋದು ಅದರೊಳಗೆ, ಕೂಡೋದು ಸ್ವಲ್ಪ ಹೊತ್ತು ಅಷ್ಟೇ. ಆ ಸಿಟಿ ಬಸ್ಸಲ್ಲಂತೂ ಇಳಿಲಿಕ್ಕೆ ಟೈಮ್ ಬೇಕಾಗುತ್ತೆ. ಆತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರ್, ಪುಣ್ಯ ಸಂಪಾದನೆ ಅದೊಂದು ಆರ್ಟ್, ಒಂದು ಕಲೆ. ಪುಣ್ಯ ಸಂಪಾದನೆ ಸಾಮಾನ್ಯವಾಗಿ ಇರೋದ್ರಲ್ಲೇ ಮಾಡೋದಷ್ಟೇ, ಇಲ್ಲ ಇಲ್ಲ ಅಂತ ಕೊರಗೋಗ್ಬೇಕಾಗಿಲ್ಲ. ನಾವು ಕಾರಿಟ್ಟು ಯಾರೋ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ನಾವು ಯಾವ್ದೋ ಪ್ಲೇನ್ ಇಟ್ಟು ಓಡಾಡಬೇಕಾಗಿಲ್ಲ. ನಮಗೇನು ಇಲ್ಲ, ಬಸ್ಸಲ್ಲಿ ಕೂತಿದ್ದೇವೆ, ಬಸ್ ಕೂಡ ಟಿಕೆಟ್ ಗೊಂಡು ಕೂತಿರೋದಷ್ಟೇ ಇದೆ, ಏನಿಲ್ಲ. ಪಕ್ಕದಲ್ಲಿ ಕೂತವ್ರಿಗೆ ಸೀಟ್ ಕೊಡ್ತಾನೆ, ಅದೇ ಒಂದು ಪುಣ್ಯ. ಆ ಕಾಲಕ್ಕೆ ನಾವು ಇಲ್ಲ ಅಂತ ದೇವ್ರು ಏನ್ ಕೊಟ್ಟಿರ್ತಾನೆ ಅದನ್ನ ಇಲ್ಲ ಅಂತ ಹೇಳಬಾರ್ದು. ಸದ್ವಿನಿಯೋಗ ಮಾಡ್ಬೇಕಷ್ಟೇನೆ, ಇತ್ತೋ ಹೆಚ್ಚೆಚ್ಚು ಮಾಡಿ, ಹೆಚ್ಚಿದ್ರೆ ಬಹಳ ಒಳ್ಳೆ ಕೆಲಸ. ದೇವ್ರು ಕೊಟ್ಟಿದ್ದ ಉಪಯೋಗ ಮಾಡ್ಕೊಂಡು ಇನ್ನೂ ಶ್ರೇಷ್ಠನೇ. ಅದು 99 ಪಾಲು ಜನ ತೀರಾ ಸರಳವಾಗಿ ಪುಣ್ಯ ಕಟ್ಟಿಕೊಳ್ಳೋದನ್ನು ಕಳ್ಕೊಂಡ್ಬಿಡ್ತಾರೆ. ನಿತ್ಯ ಜೀವನದಲ್ಲೇ ಪುಣ್ಯ ಸಂಪಾದನೆಯ ಮಾರ್ಗ ಉಂಟು. ಅರ್ಜುನನ ಉತ್ಸಾಹ ಅಷ್ಟು ಶ್ರೇಷ್ಠವಾಗಿತ್ತು. ಎಲ್ಲ ಜಗತ್ ಎಷ್ಟು ಆಯಾಸ, ಎಷ್ಟು ಸುತ್ತಬೇಕು, ಎಷ್ಟು ಆಯಾಸ ಪಡಬೇಕು, ಯುದ್ಧ ಮಾಡಬೇಕು, ವಿಶ್ರಾಂತಿ ಇಲ್ಲ, ಬಹಳ ದುನಾರು ಸಮಸ್ಯೆಗಳು, ಇಷ್ಟೆಲ್ಲವನ್ನು ಮಾಡೋದಕ್ಕೆ ಗೊತ್ತಿದ್ರು ಕೂಡ ಭಾರಿ ಪುಣ್ಯ ಕೆಲಸ, ಅದಕ್ಕೆ ನಾನು ಮಾಡ್ತೇನೆ ಅಂತ ಮುಂದೆ ಬಂದಾಗ ಆಗ ವೇದವ್ಯಾಸ ಹೇಳ್ತಾರೆ, ಅರ್ಜುನ ನಿನ್ನ ಉತ್ಸಾಹ ಭಾರಿ ಚೆನ್ನಾಗಿದೆ, ಆದ್ರೆ ಒಬ್ಳೆ ಹೋಗಕ್ಕೆ ಅವಕಾಶ ಕೊಡೋದಿಲ್ಲ, ನಾನು ಉಳಿದವರು ಹೋಗಬೇಕು, ಇದು ಒಂದು ದಿಕ್ಕಿ ನೀನು ಹೋಗ್ಬೇಕೆ ಹೊರತು ಎಲ್ಲ ದಿಕ್ಕಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಇದೊಂದು ಇನ್ನೊಂದು ಮುಖ ಇದು, ಅರ್ಜುನ ಒಬ್ಬನೇ ಸಾಧನೆ ಮಾಡಬೇಕು ಅಂತಲ್ಲ, ಉಳಿದವರು ಅವಕಾಶ ಕೊಡಬೇಕು, ಇದು ಇನ್ನೊಂದು ಮುಖ ಇದು. ಆ ರೀತಿ ಮಾಡಿದಾಗ ಕೆಲಸ ಸರಿಯಾಗಿ ನಡೀತಾ ಹೋಗು. ಒಬ್ಬನೇ ಮಾಡೋದು ಅವನ ಉತ್ಸಾಹದೆಲ್ಲ ಸರಿನೇ, ಆದ್ರೆ ಉಳಿದವ್ರು ಹೇಗೂ ಮಾಡ್ತಾರೆ ಸುಮ್ಮನೆ ಕೊಡಬಾರದು. ಮತ್ತೆ ತನ್ನ ಪಾಲಿನ ಕೆಲಸ ತಾನು ಮಾಡಬೇಕು. ಈ ಮತ್ತೆ ತನ್ನ ಪಾಲಿನ ಕೆಲಸ ಎಲ್ಲರೂ ಅಡಿಗೆ ಬಳಸ್ತಾ ಕೆಲವೇ ಬರುತ್ತೆ, ಕೆಲವರಿಗೆ ಎಲೆ ಹಾಕ್ಲಿಕ್ಕೆ ಬರುತ್ತೆ, ಕೆಲವರು ನೀರು ಇಡ್ಲಕ್ಕೆ ಬರುತ್ತೆ, ಕೆಲವರಿಗೆ ಎಲೆ ಬೆಳಿಲಕ್ಕೆ ಬರುತ್ತೆ, ಕೆಲವು ವ್ಯವಸ್ಥೆಯಿಂದ ಕೂಡಲಕ್ಕೆ ಬರುತ್ತೆ. ಅದು ಮಾಡಬಹುದಲ್ಲ, ಮಾಡೋದೇ ಇಲ್ಲ. ಅದು ಎಲೆ ಹಿಡಿಯಲಿಕ್ಕೆ ಎಷ್ಟು ಗಲಾಟೆ ಇರೋ, ಬಿಟ್ಟು ಹೋಗ್ಲಿಕ್ಕೆ ಅಷ್ಟೇ ಗಲಾಟೆ. ಒಬ್ಬನು ಕ್ಲಿಯರ್ ಮಾಡ್ಲಿಕ್ಕೆ ಇರೋದಿಲ್ಲ. ಸಮಾರಂಭಗಳು ಯಾಕೆ ಫೇಲ್ ಆಗುತ್ತೆ ಅಂದ್ರೆ ಆಮೇಲೆ ಸಮಾನ ತುಂಬಾ ಜನ ಒಂದ್ಸತ್ ಮಾಡಿದ್ರೆ ಮತ್ತೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಇವು ಆಮೇಲೆ ಎಷ್ಟು ಕಷ್ಟ ಆಗಿಬಿಡುತ್ತೆ, ಯಾರು ಕೈ ತೊಳ್ಕೊಂಡು ಜಾಡಿಸಿಬಿಟ್ರೆ ದಾಡಿನೇ ಇರೋದಿಲ್ಲ. ಆಮೇಲೆ ಎರಡನೇ ಕುಂತಿರು ಕಷ್ಟಪಟ್ಟು ಒಂದಾಡ್ತಿರ್ತಾರೆ ಪಾಪ, ಅಲ್ಲಿ ಕೂಡಲಿಕ್ಕೆ ಜಾಗಿರೋದಿಲ್ಲ. ಅದಕ್ಕೆ ಮೊದಲನೇ ಅವರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವತ್ತು ನಮ್ಮ ತುಂಬಾ ಸಭೆ ಸಮಾರಂಭಗಳು ವಿಫಲವಾಗಲಿಕ್ಕೆ ಕಾರಣ ತಮ್ಮ ಕೆಲಸವನ್ನು ಯೋಚನೆ ಮಾಡಿ ಮಾಡೋದು ಒಂದು, ಅಥವಾ ಹೇಳಿದ ಕೆಲಸ ಮಾಡೋದು ಒಂದು. ಆದರೆ ಉಳಿದವರಿಗೂ ಅವಕಾಶ ಕೊಡೋ ರೀತಿ ಅವ್ರು ಬಂದಾಗ ಅವಕಾಶ ಕೊಡಬೇಕಾದ ಕರ್ತವ್ಯ, ಇಲ್ಲದೆ ಹೋದಾಗ ಎಲ್ಲ ಮಾಡಬೇಕಾದ ಕರ್ತವ್ಯನೇ. ಅರ್ಜುನ, ನಿನ್ನ ಅಣ್ಣ ಭೀಮಸೇನ ಇದ್ದಾರೆ, ನಕುಲ ಸಹದೇವರು ಇದ್ದಾರೆ ತಮ್ಮಂದಿರು, ಅವರ ಕೆಲಸ ಅವರಿಗೆ, ನಿನ್ನ ಕೆಲಸ ನೀನು. ನಾಲ್ಕಕ್ಕೆ ಒಬ್ಬೊಬ್ಬ ಹೋಗಬೇಕೆ ಹೊರತು ಎರಡೂ ಒಂದು ಕಡೆ ಹೋಗಾಗಿಲ್ಲ ಅಂತ ಹೇಳಿಬಿಟ್ಟು ಅವಕಾಶ ಕಲ್ಪಿಸಿದರೆ, ಇದು ಒಂದು ವಿಶೇಷವಾದ ಜೀವನದ ಕಲೆ ಇದು. ಅದಕ್ಕೆ ಶಾಸ್ತ್ರ ಪ್ರಪಂಚದಲ್ಲೂ ಹಾಗೇನೆ. ಹರಿದಾಸರು ತಮ್ಮ ಕೆಲಸ ತಾವು ಮಾಡಿದ್ದಾರೆ, ಟಿಪ್ಪಣಿಕಾರರೆಲ್ಲ ತಮ್ಮ ಕೆಲಸ ತಾವು ಮಾಡಿದ್ದಾರೆ, ಟೀಕಾಕಾರ ತಮ್ಮ ಕೆಲಸ ಮಾಡಿದ್ದಾರೆ, ಭಾಷ್ಯಕಾರರು ಅವರು ಎಲ್ಲ ಕೆಲಸ ಆಚಾರ ಒಬ್ಬರೇ ಮಾಡಬಹುದಾಯ್ತು, ಬೇಕಾದ್ರೆ ಯಾರು ಬೇಕಿರಲಿಲ್ಲ. ಆಚಾರ ಅಸಾಧಾರಣ ಸಾಮರ್ಥ್ಯವಾದ್ದರಿಂದ ಅವರೇ ಟೀಕಾ ಟಿಪ್ಪಣಿ ಕನ್ನಡದ ಎಲ್ಲ ಬರದಾಗಿ ಬಿಡುವ ತುಳಿದ್ರು ಒಂಚೂರು ಕೆಲಸ ಉಳಿಸ್ಬಾರ್ದಾಗಿತ್ತು. ಬೇಕಾದ್ರೆ ಅದು ಯಾಕೆ ಉಳಿಸಿದ್ದಾರೆ? ಅವರವರಿಗೂ ಪುಣ್ಯ ಬರದು, ಅವರವರಿಗೂ ಸಾಧನೆ ಆಗಬೇಕು. ಆದ್ರಿಂದ ಜ್ಞಾನಿಗಳು ತಮ್ಮ ಕೆಲಸವನ್ನ ಪೂರ್ಣ ಮಾಡೋ ಶಕ್ತಿ ಇದ್ರೂ ಕೂಡ ಇಡೀ ಕೌರವ ಸೈನ್ಯ ಕೊಳ್ಳದ ಭೀಮಸೇನ ಒಂದು ಸಾಕು. ಜ್ಞಾನ ಸಹಾಯ ಬೇಕಿಲ್ಲ. ದುರ್ಯೋಧನ ಹೇಳ್ಬಿಡ್ತಾನೆ ಈ ಮಾತನ್ನ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಭೀಮಸೇನ ಒಬ್ಬ ಇದ್ದಾನೆ ಅಂದ್ರೆ ಇಡೀ ಪಾಂಡವ ಸೇನೆ ಏನ್ ಬೇಕಾದ್ರೂ ಮಾಡಬಹುದು. ನಾವೇನು ಮಾಡಲಿಕ್ಕಾಗೋದಿಲ್ಲ, ದುರ್ಯೋಧನೆ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಆದ್ರೂ ಆ ಸೈನ್ಯ ಆ ಸಹಕಾರ ಎಲ್ಲ ಯಾತಕ್ಕೆ ಅಂದ್ರೆ ಎಲ್ಲರಿಗೂ ಪುಣ್ಯ ಹಂಚಬೇಕು. ಅದು ಪುಣ್ಯ ಹಂಚೋದಕ್ಕೋಸ್ಕರ ಮಾಡಿದ ವ್ಯವಸ್ಥೆ. ಅದಕ್ಕೆ ರಥೋತ್ಸವ ಮಾಡ್ತಾರೆ, ಅದು ಜನ ಇಲ್ದವರು ರಥೋತ್ಸವ ಮಾಡಲಿಕ್ಕೆ ಬರುತ್ತೆ. ಆನೆಗಳಿರುತ್ತಲ್ಲ ತಳ್ಕೊಂಡವರು ರೌಂಡ್ ಸುಖವಾಗಿ ಬಂದ್ಬಿಡುತ್ತೆ. ಆ ಕಡೆ ಉಡುಪಿಯೆಲ್ಲ ನೋಡಿರ್ತೀರಿ, ಸಾವಿರ ಜನ ಎಳೆದ್ರೂ ರಥ ಮುಂದಕ್ಕೆ ಹೋಗಿ ಕೆಲಸ ನಿಂತು ಬಿಡುತ್ತೆ. ಒಂದೊಂದು ಕಡೆಗೆ ಆನೆ ಒಂದು ಸ್ವಲ್ಪ ಹೀಗನ್ನತ್ತೆ ಸರ್ರಂತ ಹೋಗ್ಬಿಡುತ್ತಲ್ಲ, ಅಷ್ಟು ಶಕ್ತಿ ಇದೆ. ಆನೆ ಹೆಸರು ಯಾರು ಒಬ್ರು ಚಾನ್ಸ್ ಇಲ್ಲ, ನಮಗೆ ಖುಷಿ ನಮ್ಮ ಹಬ್ಬ ಆಯಾಸ ಉಡೀತು ಅಂತೇಳಿ. ಪುಣ್ಯ ಎಷ್ಟು ಹೋಗುತ್ತೆ ಲೆಕ್ಕ ಹಾಕಿ, ನಮ್ಮ ಕೈಯಿಂದ ಆಗದೆ ಹೋದಾಗ ಆನೆ ತರೋದು, ಆದಾಗ ನಾವೇ ಎಳೆಯೋದು. ಆ ಥರ ನಮ್ಮ ಕೈಯಿಂದ ಆಗದೆ ಹೋದದನ್ನ ಬಿಡಬೇಕೆ ಹೊರತು ಆಗೋದನ್ನು ಬಿಟ್ಟ ಅಂದ್ರೆ ಅವನು ಮೂರ್ಖನಾಗ್ತಾನೆ. ಆಗ ಇನ್ನೊಬ್ರಿಗೆ ಅವಕಾಶ ಕೊಡದೆ ಹೋದ್ರೂ ಅದು ತಪ್ಪಾಗುತ್ತೆ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ, ಅರ್ಜುನ ಉಳಿದವ್ರಿಗೆ ಅವಕಾಶ ಸಿಕ್ಕಬೇಕು, ನೀನು ಒಂದು ದಿಕ್ಕಿ ಹೋ ಅಂತ ಹೇಳಿದ್ರಂತೆ. ಅರ್ಜುನ ಅದನ್ನು ಒಪ್ಪಿಕೊಂಡ, ತನ್ನ ಅವಕಾಶ ಇದೆ ಮಾಡ್ತೇನೆ ಅಂತ ಹೊರಟ. ಯಾವಾಗ ಉಳಿದವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ಒಪ್ಕೊಂಡನು. ಅಲ್ಲೂ ಇನ್ನೂ ಅನೇಕ ಅಂಶ ಉಂಟು. ವೇದವ್ಯಾಸರು ಹೇಳಿದ್ದು ಒಂದು ಮುಖ ಹೀಗೆ. ಇನ್ನೊಂದು ಕಾರಣ ಏನು ಅಂದ್ರೆ, ಅರ್ಜುನಿಗೆ ಉತ್ಸಾಹ ತುಂಬಾ ಇದೆ, ಅದ್ರ ಶಕ್ತಿ ಸಾಮರ್ಥ್ಯನೂ ಇದೆ. ಆದರೆ ಆ ಉತ್ಸಾಹದಲ್ಲಿ ಒಂದನ್ನು ಗಮನಿಸಿಲ್ಲ ಅರ್ಜುನ. ತಾನು ಎಲ್ಲಾ ದಿಕ್ಕನ್ನು ಗೆದ್ದು ಬಂದು ಬಿಡ್ತೇನೆ ಅಂತ ಹೇಳ್ತಾನಲ್ಲ, ಕೆಲವು ಕಡೆ ಗೆಲ್ಲದಕ್ಕೆ ಆತನಿಗೆಲ್ಲ ಆಗೋದಿಲ್ಲ. ಅದನ್ನ ವೇದವ್ಯಾಸರು ಸೂಚನೆ ಮಾಡಿ ಹೇಳ್ತಾರೆ, ಅರ್ಜುನ ನೀ ಎಲ್ಲಾ ದಿಕ್ಕು ಗೆಲ್ಲದಕ್ಕೆ ಕೈಲಿ ಆಗೋದಿಲ್ಲ, ಕೆಲವು ದಿಕ್ಕಿನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಅಂತ ಹೇಳಿದ್ದಾರೆ. ಶಿಶುಪಾಲ ಮೊದಲಾದವರಲ್ಲಿದ್ದಾರೆ, ದಂತವಕ್ರ ಸತ್ತು ಹೋಗಿದ್ದಾರೆ, ಶಿಶುಪಾಲ ಇದ್ದಾರೆ, ಪೌಂಡ್ರಕ ವಾಸುದೇವ ಇದ್ದಾನೆ, ಬಾಣಾಸುರ ಇದ್ದಾನೆ, ಅನೇಕ ಅನೇಕ ಮಹಾದೈತ್ಯರುಗಳಿದ್ದಾರೆ, ಕೀಚಕ ಇದ್ದಾರೆ ವಿರಾಟನ ಇದರೊಳಗೆ, ಇನ್ನು ಯಾರು ಸತ್ತಿಲ್ಲ ಅವರೆಲ್ಲ ಕೂಡ, ಕರ್ಣ ಇದ್ದಾನೆ. ಅವರೆಲ್ಲರ ದಿಕ್ಕು ನೀವು ಎದ್ಕೊಂಡು ಬರ್ಲಿಕ್ಕೆ ಆಗತ್ತ ನಿನ್ನ ಕೈಲೆ? ಆಗೋದಿಲ್ಲ, ಯಾಕೆ ಶಿಶುಪಾಲರಿಗೆ ಭಗವಂತನ ವರ ಇದೆ, ಯಾರೂ ಕೊಲ್ಲಾಗಿಲ್ಲ ಅವನನ್ನ. ಬಾಣಾಸುರನ ಸಿಂಹ ಕಾಪಾಡ್ತಾ ಇದ್ದಾನೆ, ಕೀಚಕನಿಗೆ ರುದ್ರದೇವರ ವರ ಇದೆ, ಈ ಕರ್ಣ ಕವಚಕುಂಡಲ ಇದೆ ಅವನಿಗೀಗ, ಅರ್ಜುನಕ್ಕೆ ಅದು ಕೊಲ್ಲಕ್ಕಾಗೋದಿಲ್ಲ. ಇಷ್ಟೆಲ್ಲ ಒಂದು ಅಪಾಯ ಉಂಟು, ಕರ್ಣನನ್ನ ಕಷ್ಟಪಟ್ಟರೆ ಅರ್ಜುನ ಗೆಲ್ಲಬಲ್ಲ, ಆದ್ರೆ ಕೊಲ್ಲೋದಕ್ಕಾಗೋದಿಲ್ಲ ಕರ್ಣನನ್ನ. ಕರ್ಣನ ಮುಂದೆ ಕೊಲ್ತಾನೆ ಅರ್ಜುನ, ಕವಚಕುಂಡಲ ಕೊಟ್ಟರೆ ದಾನ ಕೊಟ್ಟಿರ್ತಾನೆ ಮೊದಲು, ಇಲ್ಲದವರು ಕೊಲ್ಲಕ್ಕಾಗ್ತಿರಲಿಲ್ಲ. ಕರ್ಣ ನನ್ನ ನಿನಗೆಲ್ಲದಕ್ಕೆ ಸಾಧ್ಯ, ಆದರೆ ಬರೀ ಕರ್ಣ ಸೋತರೆ ನಿನಗೆ ಅಪಕಾಣಿಕೆ ಕೊಡೋದಿಲ್ಲ. ಸಾಮಾನ್ಯ ಭಾರಿ ದೊಡ್ಡವರಿದ್ದಾಗ ಸೋತರೆ ಅಷ್ಟು ಬೇಜಾರು ಮಾಡ್ಕೊಡೋದಿಲ್ಲ, ಆದರೆ ಈಕ್ವಲ್ಸ್ ಇರ್ತಾರೆ ರೈವಲ್ಸ್ ಆಗಿಬಿಟ್ಟಾಗ ಆಗ ಅವ್ನು ಬಿಡೋದಿಲ್ಲ, ಶತ್ರು ಬಿಡೋದಿಲ್ಲ ಅಂತ ಹೇಳೋದು ಪದ್ಧತಿ ಅದು. ಕರ್ಣ ಶತ್ರು ಕೊಡೋದಿಲ್ಲ, ಕಷ್ಟ ದಿನ ಕೈಲಿ ಆಗೋದಿಲ್ಲ. ಆದ್ರಿಂದ ಆ ದಿಕ್ಕಿಗೆ ನೀನು ಹೋಗಬೇಡ, ಆ ದಿಕ್ಕಿಗೆ ಭೀಮಸೇನ ಹೋಗ್ಲಿ ಅಂತ ಹೇಳಿದ್ದಾರೆ. ಇಲ್ಲೂ ನೋಡಿ ಮತ್ತೆ ತುಂಬಾ ಜನ ಭೀಮನ ಮಹಿಮೆ ಗೊತ್ತೇ ಇಲ್ಲ. ಈ ಟಿವಿ ಗಿವಿ ನೋಡಿದ್ರಂತೂ ಭೀಮ ಅಂದ್ರೆ ಒಬ್ಬ ಒಳ್ಳೆ ಹೆಡ್ಡ ನಿಂತ ನಿಂತಿರ್ತಾನೆ ಅಷ್ಟೇ, ಸುಮ್ಮನೆ ತಲೆ ಬೋಸ್ಕೊಂಡು ನಿಂತಿರೋದು, ಉಚ್ಚುಚ್ಚ ಮಾತಾಡ್ಬಿಡೋದು, ಬೋಸ್ಕೊಳ್ಳೋದು ಯಾರ ಕೈಲಿ ಆಗಾಗೆ ಒಂದಿಷ್ಟು. ಇದು ಭೀಮನ ಚಿತ್ರ ಇದು. ಎಷ್ಟೋ ಜನ ಕನ್ನಡದಲ್ಲಿ ಭಾರತ ಬರೆದವರೆಲ್ಲ ಹಾಗೆ ಮಾಡಿದ್ದೇನೆ, ಆ ಹೊಟ್ಟೆ ಭಾಕ ಮುಂಗೋಪಿ ಅವಿವೇಕಿ ದೊಡ್ಡ ಹೊಟ್ಟೆ ವಿಕಾರ ರೂಪ ಬಯಲಾಟ ಗೈಲಾಡ್ತಾರೆ. ನಾ ಭೀಮನ್ ಪಾಠ ಕಾರಿಸ್ಬೇಕಾದ್ರೆ ಹೆಚ್ಚು ಕಡಿಮೆ ರೌಡಿ ಅಂತ ನಡೆಸಿಬಿಡ್ತಾರೆ ಪಾಪ. ಭೀಮ ಅಂದ್ರೆ ಪರಮ ಸುಂದರ, ಪರಮ ಸುಂದರ ಮಂದಿರಂ ತತ್. ಆಗ ಕೃಷ್ಣ ವೇದವ್ಯಾಸರ ಅನಂತರ ಅತ್ಯಂತ ಸುಂದರ ಅಂದ್ರೆ ಭೀಮಸೇನೇನೆ. ಜೀವರಲ್ಲಿ ಅಷ್ಟು ಸೌಂದರ್ಯ ಬೇರೆ ಯಾರಿಗೂ ಇಲ್ಲ. ಯಾಕೆ ದಾತ್ರಿಂಶ ಲಕ್ಷಣೋಪೇತತ್ವ, 32 ಲಕ್ಷಣ ಇರಬೇಕು ಶರೀರಕ್ಕೆ, ಅದಿದ್ರೆ ನಿಜವಾದ ಸೌಂದರ್ಯ ಅಂದ್ರೆ ಅದು. ಅದಿದ್ದು ರುಜುಗಳಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಪುರುಷರಲ್ಲಿ ಭೀಮಸೇನ, ಸ್ತ್ರೀಯರಲ್ಲಿ ದ್ರೌಪದಿ ಅಷ್ಟೇ. ರುಕ್ಮಿಣಿ ಸತ್ಯಭಾವ ಸಾಕ್ಷಾತ್ ಮಹಾಲಕ್ಷ್ಮಿಯರಾದ್ರಿಂದ ಕಂಪೇರೇ ಮಾಡಬಾರದು ಅವರನ್ನು. ಕೃಷ್ಣ ಸಾಕ್ಷಾತ್ ನಾರಾಯಣ. ಆದರೆ ಜೀವರಲ್ಲಿ ಇನ್ಯಾರಿಗಿಂತಾರೆ, ಹನುಮಂತ ಕಪಿ ರೂಪದಲ್ಲಿ ಪರಮ ಸುಂದರ. ಅದಕ್ಕೆ ಸುಂದರಕಾಂಡ ಅಂತಾನೆ ಹೆಸರು. ಹನುಮಂತನ ವಿಷಯ ಹೇಳಬೇಕಾದ್ರೆ ಕಪಿಕಾಂಡ ಅಂತ ಹೆಸರಿಡಲಿಲ್ಲ, ಸುಂದರಕಾಂಡ ಅಂತ ಹೆಸರಿಟ್ಟಿದ್ದ. ಅಷ್ಟು ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಹನುಮಂತನದು, ಅಷ್ಟೇ ವಿಶಿಷ್ಟವಾದಂತಹ ಬಲ. ಇಲ್ಲೂ ಭೀಮಸೇನನು ಹಾಗೇನೆ. ನಿಜವಾದ ಭೀಮಸೇನನ ಚಿತ್ರ ಜನಗಳಲ್ಲಿ ಮರೆಯಾಗಿ ಹೋಗಿಬಿಟ್ಟಿದೆ. ನಿಜವಾಗಲೂ ಅದು ಉಳಿದಿರೋದು ಮೂಲ ಮಹಾಭಾರತ ಓದಿದಾಗ ಮಾತ್ರ ಗೊತ್ತಾಗುತ್ತೆ. ತಾತ್ಪರ್ಯ ನಿರ್ಣಯ ಅದನ್ನೆಲ್ಲ ಹೊರಗೆ ಹಾಕ್ತಕ್ಕಂಥ ಅಂಶ. ಇನ್ನು ಬಲನೋ ಭೀಮಸೇನನ ಬಲದ ಮುಂದೆ ಯಾರು ಬಲನೂ ಇಲ್ಲ. ನೀವು ದುರ್ಯೋಧನನ್ನ ಭೀಮಸೇನೆಗೆಲ್ಲಕ್ಕೆ ಮೋಸ ಮಾಡಬೇಕಾಯ್ತು ಅಂತ ಜನ ತಪ್ಪು ತಿಳ್ಕೊಂಡ್ರು. ಕರ್ಣನ ಜೊತೆ ಯುದ್ಧ ಮಾಡಕ್ಕೆ ಆಗೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಭೀಮನ ಕೈಯಲ್ಲಿ. ಅದೆಲ್ಲ ತಪ್ಪು ಕಲ್ಪನೆಗಳು. ವೇದವ್ಯಾಸರು ಹೇಳ್ತಾರೆ, ಯಾರ್ಯಾರು ಮಹಾಮಹಾ ರಾಕ್ಷಸರು ಇದ್ದಾರೆ ಆ ದಿಕ್ಕಿಗೆ ಭೀಮಸೇನ ಹೋಗಬೇಕು, ಇಲಾಜಾರ ಗೆದ್ಕೊಂಡು ಬರ್ತಾನೆ, ನೀನು ಉತ್ತರ ದಿಕ್ಕಿಗೆ ಹೋಗು ಅಂತ ಹೇಳಿದ್ರು. ಅರ್ಜುನ ನೀನು ಆರಿಸಿಕೊಳ್ಬೇಕಾದ ದಿಕ್ಕು ಉತ್ತರ ದಿಕ್ಕು, ಭೀಮ ಹೋಗಬೇಕಾದ ದಿಕ್ಕು ಪೂರ್ವ ದಿಕ್ಕು, ಮತ್ತೆ ಪಶ್ಚಿಮಕ್ಕೆ ನಕಲ ಹೋಗಲಿ, ದಕ್ಷಿಣಕ್ಕೆ ಸಹದೇವ ಹೋಗಲಿ, ಈಗ ನಾಲ್ಕು ದಿಕ್ಕಿ ನಾಲ್ಕು ಜನ ಹೋಗಬೇಕು. ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಜನನ ಗೆಲ್ಲಲಿಕ್ಕೆ ನಕಲ ಸಹದೇವರ ಕೈಲಿ ಆಗೋದಿಲ್ಲ, ಆದರೆ ಉತ್ತರ ದಿಕ್ಕಿಗೆ ಅರ್ಜುನ ಹೋಗಬೇಕು. ಪೂರ್ವ ದಿಕ್ಕಿಗೆ ಮಾತ್ರ ಭೀಮಸೇನೇ ಹೋಗಬೇಕು, ಇನ್ನು ಪಶ್ಚಿಮ ಅದಕ್ಕೆ ಅವರು ಹೋಗಲಿ ಅಂತ ಹೇಳಿದಾಗ ಒಪ್ಪುಕೊಂಡಂತೆ. ಹಿಂದಿನ ಕಾಲದಲ್ಲಿ ಇವತ್ತು ಇಡೀ ದಕ್ಷಿಣ ದಿಕ್ಕಿದೆ, ದಕ್ಷಿಣ ದಿಕ್ಕಿಗೆ ಒಂದಕ್ಕೆ ಕಳಿಸಿದ್ದು ಬರೀ ಸಹದೇವನನ್ನು ಮಾತ್ರ ದಕ್ಷಿಣ ದಿಕ್ಕಿಗೆ. ದಕ್ಷಿಣ ಭಾರತ ಲೆಕ್ಕ ಏರಿಯಾ ಭಾರಿ ಜಾಸ್ತಿ ಇದು, ಆದರೆ ಅಷ್ಟು ಸ್ಟ್ರಾಂಗ್ ಪಾರ್ಟಿ ಯಾವುದೇ ಕಡೆ ಇರಲಿಲ್ಲ, ಆದ್ರಿಂದಲೇ ಅದಕ್ಕೆ ಸಹದೇವ ಸಾಕು. ಪಶ್ಚಿಮ ಸ್ವಲ್ಪ ವಾಸಿ, ಆದರೆ ಅದಕ್ಕೂ ಕೂಡ ಅದಕ್ಕೆ ಸ್ವಲ್ಪ ದೊಡ್ಡದೇ ಅದು, ದಕ್ಷಿಣಕ್ಕಿಂತ ಕಡಿಮೆ, ಆದರೆ ಸ್ವಲ್ಪ ಅನಂತರದ ಸ್ಥಾನ ಪಶ್ಚಿಮಕ್ಕೆ. ನಕಲ ಹೋದ್ರೂ ಸಾಕು, ಅಲ್ಲಿರೋರು ಪ್ರಬಲರು ಇಲ್ಲ ಅಲ್ಲ, ಕೃಷ್ಣನ ಕಡೆಯವರು ಇದ್ದಾರೆ, ಎಲ್ಲ ಹೋದ ತಕ್ಷಣ ಎಷ್ಟೊಂದು ಕರೆ ಸ್ವಾಗತ ಮಾಡಿಬಿಡ್ತಾರೆ. ಇವತ್ತು ಏನು ಅನಾಯಾಸ ಕಲೆಕ್ಷನ್ಗೆ ಹೋದಾಗ ಎಷ್ಟೋ ಅಷ್ಟೇ, ಯುದ್ಧ ಮಾಡೋ ನೆಸ್ಸಿಟಿನೇ ಇಲ್ಲ ಆ ಥರ ಅದು. ಇನ್ನು ಪೂರ್ವ ದಿಕ್ಕು ಸ್ವಲ್ಪ ಚಿಕ್ಕದೆ, ಉತ್ತರ ದಿಕ್ಕು ಚಿಕ್ಕದೆ, ಆದರೆ ಬಲಾಢ್ಯರು ಸೇರ್ಕೋಬಿಟ್ಟಿದ್ದಾರೆ ದಿಕ್ಕಿನವನು. ಆದ್ದರಿಂದ ಆ ದಿಕ್ಕಿಗೆ ಭೀಮಸೇನ, ಪೂರ್ವ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಅರ್ಜುನ, ನೀನು ಉಳಿದವರು ದಿಕ್ಕಿಗೆ ಹೋಗಲಿ ಅಂತ ಹೇಳಿದಾಗ ಒಪ್ಕೊಂಡ್ರು. ನೋಡಿ, ವೇದವ್ಯಾಸರು ಏನು ಅಲಾಟ್ ಮಾಡ್ತಾರೆ ಆ ಪ್ರಕಾರ ನಡೀತಾ ಇದ್ದ. ಅದಕ್ಕೆ ವೇದವ್ಯಾಸರು ಕೆಲಸ ಹಂಚಿಕೊಡ್ತಾರೆ ಅಂದ್ರೆ ಒಂದೇ, ವೇದವ್ಯಾಸರ ಗ್ರಂಥಗಳಿಂದ ನಮ್ಮ ಕೆಲಸ ಏನು ಅಂತ ತಿಳ್ಕೊಳ್ಬೇಕು ಅಂದ್ರು ಒಂದೇ. ಕೃತಿಸ್ಮೃತಿ ಹರೇ ರಾಜ್ಞಿ, ನಾವೇನು ಮಾಡಬೇಕು ಅಂತ ನಮಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಯಾಕೆ ಜನಗಳು ಮಾಡೋದಿಲ್ಲ, ಗ್ರಂಥ ಓದೋದಿಲ್ಲ, ಅದರಿಂದ ಗೊತ್ತಾಗೋ ಚಾನ್ಸಸ್ಸೇ ಇಲ್ಲ. ನಾವು ಏನ್ ಮಾಡಬೇಕು ಅಂತ ಹೇಗೆ ರೂಲ್ಸ್ ಬುಕ್ ನೋಡಿ ತಿಳ್ಕೊತಾ ನೋಡಿ, ಸರ್ಕಾರಿ ನೌಕರ ಹೇಗಿರಬೇಕು, ಕೆಸಿಎಸ್ಆರ್ ರೂಲ್ಸ್ ಓದ್ತಾರೆ, ಸರ್ಕಾರಿ ಕೋಡ್ ಕಾಂಡಕ್ಟ್ ಹೇಗಿರಬೇಕು ಅಂತ ಅಲ್ಲಿ ಹೇಳುತ್ತಾರೆ. ಅದೇ ರೀತಿನೇ ನಾವು ಧರ್ಮಶಾಸ್ತ್ರಗಳನ್ನ ಓದಿ ನಮ್ಮ ಬದುಕನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಧರ್ಮಶಾಸ್ತ್ರಗಳಿಗೆ ಮೂಲ ಶ್ರೀ ವೇದವ್ಯಾಸದೇವರ ಮಾತುಗಳಾದ್ದರಿಂದ ಅವರು ಹಂಚಿಕೊಟ್ಟಂತೆ ಎಲ್ಲ ಹೊರಟರಂತೆ. ಮೊದಲು ಪೂರ್ವ ದಿಕ್ಕಿಗೆ ಹೊರಟಿದ್ದು ಭೀಮಸೇನ ವರ್ಣನೆ ಮಾಡ್ತಾ ಇದ್ದಾರೆ. ಭೀಮಸೇನ ಹೊರಟು ಪೂರ್ವ ದಿಕ್ಕಿಗೆ ಹೊರಟಾಗಲ್ಲಿ ಮೊದಲೇ ಹೇಳಿದಂತೆ ಶಿಶುಪಾಲಾದಿಗಳೆಲ್ಲ ಇದ್ದಾರೆ. ಭೀಮಸೇನ ದಿಕ್ಕಿಗೆ ಹೋದರೆ ಏನು ಭೀಮಸೇನ ಹಿರಿಮೆ ಗೊತ್ತಾ, ಎಲ್ಲರೂ ಸುದ್ದಿ ಮುಟ್ಟಿದೆ ಈಗಾಗಲೇ, ಜರಾಸಂದರನ ಭೀಮಸೇನ ಬರೀ ಕೈಲಿ ಕೊಂದು ಹಾಕಿದ್ದಾನೆ, ಸೀಡಿ ಕೊಂದು ಹಾಕಿದ್ದಾನೆ. ಆ ಸುದ್ದಿ ಗೊತ್ತಾಗ್ತಿರ್ಲಿಕ್ಕೇನೆ ಆ ದಿಕ್ಕಿನ ಜನಗಳು ಸ್ವಾಗತ ಮಾಡಕ್ಕೆ ಬಾಗಿಲು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಭೀಮಸೇನ ಹೆಸರು ಕೇಳಿದ್ರೆ ಸಾಕು, ಶಿಶುಪಾಲನಂಥವ್ನು ಏನ್ ಮಾಡಿದಂತ ಗೊತ್ತೇನು, ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟು ಓಡಿ ಬರ್ತಾರೆ. ಭೀಮಸೇನ ನೀನ್ ಯಾಕೆ ಬರಬೇಕಾಗಿತ್ತು, ಒಂದ್ ಮಾತು ಹೇಳಿ ಕಳಿಸಿದ್ರೆ ಸಾಕು, ತಂದು ಕೊಡ್ತಿದ್ವಿ ಅಂತ ಹೇಳ್ತಾ. ಅಂದ್ರೆ ಈ ಇಂಪ್ಯಾಕ್ಟ್ ಹೇಗಿದ್ದಾರೆ, ಜರಾಸಂಧನನ ಸಂಹಾರ ಮಾಡಿದರೆ ಚಕ್ರವರ್ತಿ ಆದಂತೆ ಲೆಕ್ಕ. ಕೃಷ್ಣ ಮಾತನ್ ಹೇಳಿದ್ದ, ಹನ್ಯಾದ್ಯಸ್ತು ಜರಾಸಂಧಂ ಸ ಸಮ್ರಾಟ್ ನಿಯತಂ ಭವೇ. ಜರಾಸಂಧನನ್ನು ಕೊಂದ ಅಂದ್ರೆ ಚಕ್ರವರ್ತಿ ಆದಂತಾನೆ ಲೆಕ್ಕ. ಅದನ್ನೆಲ್ಲ ನೋಡ್ತೇವೆ ನಾವೇ. ಶಿಶುಪಾಲ ಅಷ್ಟು ಸ್ವಾಗತ ಮಾಡಿದವರು ಅಷ್ಟೇ ಅಲ್ಲ, ಭೀಮಸೇನ ಸ್ವಲ್ಪ ನಮ್ಮೂರಲ್ಲಿ ಇದ್ದೋಗಬೇಕು ಅಂತ ಹಠ ಮಾಡಿದನಂತೆ. ಆಯ್ತು ಎದ್ದು ಬಿಟ್ಟಿರತ್ತೆ, ಬಳಗ ಬಂದು ಅವರಲ್ಲ ಬಂಧುಗಳು ಎದ್ದು ಬಿಟ್ಟು 30 ದಿವಸ ರೆಸ್ಟ್ ಅಲ್ಲಿ, ಏನು ಕೆಲಸನೇ ಇಲ್ಲ ಭೀಮಸೇನಿಗೆ. ಯಾಕೆಂದ್ರೆ ಶೆಡ್ಯೂಲ್ ಟೈಮ್ ನೋಡಿದ್ರೆ ಅಷ್ಟಿದೆ, ಟೈಮ್ ಅಷ್ಟಿದೆ, ಭೀಮಸೇನ ಶಕ್ತಿಗೆ ಏನು ಲೆಕ್ಕನೇ ಇಲ್ಲ. ಅದರಿಂದಾಗಿನೇ 30 ದಿವಸ ಭಗವಂತನ ಧ್ಯಾನ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಉಳಿದಾಯ್ತಂತೆ ಭೀಮಸೇನ. ಇನ್ನು ಪೌಂಡ್ರಕ ವಾಸುದೇವ ಯುದ್ಧ ಮಾಡಿ ಸೋತು ಬಿಡ್ತಾನೆ ಭೀಮಸೇನ ಕೈಯಲ್ಲಿ. ಎಲ್ಲರಿಗೂ ಇದ್ದಿದ್ದು ನಮ್ಮ ಗುರುಗಳಾದ ಜರಾಸಂಧನೇ ಭೀಮಸೇನ ಕೈಯಲ್ಲಿ ಸತ್ತು ಬೇರೆ ನಮ್ದೆಲ್ಲ ಯಾವ ಲೆಕ್ಕ ಅನ್ನೋದೇ ಅವರ ಮಾತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬಂದಂತೆ ಬಾಣಾಸುರ ಬರ್ತಾನೆ. ಆ ದಿಕ್ಕಿನಲ್ಲಿ ಬಾಣಾಸುರ ಇರ್ತಾನೆ, ಅವನು 1000 ಕೈಗಳವನು, ದಾಖಲೆಯಾಗಿದ್ದ 1000 ಕೈಗಳವರು ಇಬ್ಬರೇ, ಒಬ್ಬ ಕಾರ್ತವಿರಾಜನ ಒಬ್ಬ, ಬಾಣಾಸುರ ಒಬ್ಬ, ಇಬ್ಬರು ವರಬಲದಿಂದ ಕೈ ಪಡ್ಕೊಂಡವರೇನೆ. ಹರಿಯ ವರವಾದ ದತ್ತಾತ್ರೇಯ ರೂಪ, ಹರಿಯ ರೂಪ, ಅದರ ಉಪಾಸನೆಯಿಂದ ಕಾರ್ತವಿರಾಜನಿಗೆ ಈ 1000 ಕೈಗಳು ಬಂದಿತ್ತು. ಬಾಣಾಸುರನಿಗೆ ಶಿವನ ಆರಾಧನೆಯಿಂದ 1000 ಕೈಗಳು ಬಂದಿತ್ತು. ಹರಿಯಿಂದ 1000 ಕೈ, ಶಿವನಿಂದ 1000 ಕೈ. ಆದರೆ 1000 ಕೈ ಇದ್ದ ಅವರು ಯಾರೂ ಕೂಡ ಉಳಿಸಿಕೊಳ್ಳಿಲ್ಲ. ಮತ್ತೆ ಅದನ್ನು ಕಾರ್ತವಿರಾಜನ ಕೈಗಳನ್ನ ಸಾಕ್ಷಾತ್ ಪರಶುರಾಮ ರೂಪದಿಂದ ಭಗವಂತ ಕತ್ತರಿಸಿ ಹಾಕಿಬಿಡ್ತಾನೆ. ಕೊನೆಗೆ ಅವನ ಸಂಹಾರವನ್ನು ಮಾಡ್ತಾನೆ ದಾರಿ ತಪ್ಪಿದ್ದರಿಂದ ಅವನ. ಈ ಕಡೆಗೆ ಬಾಣಾಸುರನ ಕೈಗಳನ್ನ ಕೃಷ್ಣ ಕತ್ತರಿಸಿ ಹಾಕಿರ್ತಾನೆ. ಕೃಷ್ಣ ಕತ್ತರಿ 2 ಕೈ ಮಾತ್ರ ಉಳಿಸಿರ್ತಾನೆ. 1000 ಕೈಗಳಲ್ಲಿ 998 ಕೈಗಳನ್ನು ಕತ್ತರಿಸಿಬಿಟ್ಟು 2 ಕೈ ಮಾತ್ರ ಉಳಿಸಿರ್ತಾನೆ. ಈಗ ಅಲ್ಲಿ ಭೀಮಸೇನ ಬಂದಾಗ ಯಥಾ ಪ್ರಕಾರ ಯುದ್ಧ ಶುರು ಮಾಡ್ತಾನೆ, ಬಿಡೋದಿಲ್ಲ ಅವನು. ಈ ಬಾಣಾಸುರ ಭಾರಿ ಒಳ್ಳೆಯವನು, ಆದರೆ ಅಸುರರ ಸಂಪರ್ಕದಿಂದಾಗಿ ಹಠ ಮಾಡಿತಾನ, ಯುದ್ಧ ಶುರು ಮಾಡಿದನಂತೆ. ಭೀಮಸೇನ ಯುದ್ಧವನ್ನು ಮಾಡಿ ಬಾಣಾಸುರನ ಜೊತೆ ಯುದ್ಧಕ್ಕೆ ನಿಂತಾಗ ಇನ್ನು ಹರಿಹರರಲ್ಲಿ ಕೆಲವು ವಿಷಯಗಳಲ್ಲಿ ಉಂಟು. ಹರಿ ವಾಮದ ರೂಪದಿಂದ ತನ್ನ ಭಕ್ತನಾದ ಬಲಿಚಕ್ರವರ್ತಿಯ ಬಾಗಲನ್ನು ಕಾಯಿತಾನೆ ಅಂತ ನಾವು ಕೇಳಿದ್ದೇವೆ. ಸುತಳ ಲೋಕದಲ್ಲಿ ಬಲಿಯನ್ನು ತುಳಿದು ಅಲ್ಲಿಟ್ಟುಬಿಟ್ಟು ಆತನ ಬಾಗಿಲನ್ನ ಸಾಕ್ಷಾತ್ ವಾಮನ ರೂಪದಿಂದ ನಾರಾಯಣ ಕಾಯ್ತಾನೆ ಎಂಬುದು ಭಾಗವತ ಕೇಳಿದವರಿಗೆಲ್ಲ ಗೊತ್ತು. ಅದೇ ರೀತಿಯಲ್ಲಿ ಹರಣ ಭಕ್ತನಾದ ಬಾಣಾಸುರ ಇದ್ದಾನಲ್ಲ, ಆತನ ರಕ್ಷಣೆಯನ್ನು ಬಾಗಿಲಲ್ಲಿ ಕಾಯ್ತಾ ಇದ್ದಾನೆ ಹರ ಅಂತ ಹೇಳಿಬಿಟ್ಟು ಆತನ ಬಗ್ಗೆನು ಉಂಟು. ಮತ್ತೆ ಹರಣ ಬಾಗಿಲನ್ನ ಬಾಣ ಕಾಯ್ತಾನೆ ಎಂಬುದು ಪ್ರಸಿದ್ಧ. ಯಾವಾಗ ಬಾಣಾಸುರನಿಗೆ ಸೋಲು ಬಂತೋ ಸ್ವತಃ ಶಿವನೇ ಯುದ್ಧಕ್ಕೆ ಬಂದರೆ ಭೀಮಸೇನ ಮೇಲೆ. ಭೀಮಸೇನ ಮತ್ತು ಶಿವನಿಗೆ ಯುದ್ಧ ನೇರ ಯುದ್ಧ ಹಿಡಿದ ಪ್ರಸಂಗ, ಆದರೆ ಭೀಮಸೇನ ಶಿವನನ್ನ ಗೆದ್ದ ದಾಖಲೆ ಅದು. ಒಂದು ಇದು ಅರ್ಥ ಮಾಡಿಕೊಂಡ್ರೆ ವಾಯು ಜೀವೋತ್ತಮತ್ತ ನಮಗೆ ಗೊತ್ತಾಗುತ್ತೆ. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಶ್ರೀಹರಿಯ ಬಲದ ಮುಂದೆ ವಾಯುದೇವರ ಬಲ ಏನೂ ಅಲ್ಲ, ವಾಯುದೇವರ ಬಲದ ಮುಂದೆ ಗರುಡಶೇಷ ಶಿವಾದಿಗಳ ಬಲ ಏನೂ ಅಲ್ಲ. ರುದ್ರದೇವರು ಸೋತರಂತೆ ಬಾಣಾಸುರ ಆಮೇಲೆ ಶರಣಾಗತನಾಗಿ ಬಿಡ್ತಾನೆ. ಕೊಲ್ಲ ಪ್ರಸಂಗೇನು ಬರದಿಲ್ಲ ಅವನೊಂದು, ಬೇಕಾದಷ್ಟು ಕಪ್ಪ ಕಾಣಿಕೆಗಳನ್ನು ಕೊಡ್ತಾನೆ, ಅನ್ನೆಲ್ಲ ಭೀಮಸೇನ ತಗೊಂಡು ಬರ್ತಾ ಇದ್ದಾನೆ. ಅದೇ ರೀತಿ ಮುಂದುವರೆದು ಹಾಗೆ ಹೋಗ್ತಾ ಹೋಗ್ತಾ ತನ್ನ ದಿಕ್ಕ ಅಲ್ಲದೆ ಹೋದ್ರೂ ಕೂಡ ಭೀಮಸೇನೆ ಡಿವೈಡ್ ಮಾಡ್ಕೊಂಡಂತೆ. ಕೆಲವು ಕಡೆಗೆ ಉತ್ತರಕ್ಕೂ ಸ್ವಲ್ಪ ತಿರುಗಿ ಬಿಡ್ತಾನೆ, ಯಾಕೆ ಅರ್ಜುನಿಗೆ ಆಗೋದಿಲ್ಲ ಅವನ ಗೆಲ್ಲೋದಕ್ಕೆ, ಅರ್ಜುನಿಗೆ ಆಗೋದಿಲ್ಲ ಅಂತೇಳಿ ತಾನೇ ಆ ದಿಕ್ಕಿನಲ್ಲಿ ಹೊರಟು ಬಿಟ್ಟು ಅನೇಕ ಅನೇಕ ಮಹಾರಾಕ್ಷಸರಗಳನ್ನ ಸೋಲಿಸ್ತಾ ಸೋಲಿಸ್ತಾ ಹೋಗ್ತಾನೆ. ಆ ರೀತಿ ಗೆಲ್ತಾ ಗೆಲ್ತಾ ಹೊರಟಾಗ ಅನೇಕ ದೇವತೆಗಳು ಹುಲಿ ಸಿಂಹದ ರೂಪದಲ್ಲಿ ಬಂದರಂತೆ ಭೀಮನಲ್ಲಿ ಯುದ್ಧಕ್ಕೋಸ್ಕರ. ಸ್ವತಃ ಗರುಡ ದೇವರ ಆ ರೀತಿ ಬಂದರಂತೆ. ಶಿವ ಶೇಷ ಶಿವ ಇಲ್ಲಿ ಬಂದಿದ್ದಾಗಿತ್ತು, ಇನ್ನೊಂದು ರೂಪದಲ್ಲಿ ಅಲ್ಲಿ ಬಂದರಂತೆ. ಮತ್ತೆ ಶೇಷ ದೇವರು ಬಂದರಂತೆ. ಅವರನ್ನೆಲ್ಲ ಭೀಮಸೇನ ಗೆದ್ದು ಅಪಾರವಾದಂತಹ ದಿಗ್ವಿಜಯವನ್ನು ಮಾಡ್ತಾರೆ. ಅದಕ್ಕೆ ಪಾಂಡವರ ರಾಜಸ್ವಯಾಗ ಅಂತ ಕೇಳಿದ್ರೆ ಭೂಮಿಯ ರಾಜರನ್ನು ಗೆದ್ರೆ ಸಾಕು, ಭೂಮಿರಾಜನ ಗೆಲ್ಲಿಲ್ಲ ಅವರು, ಉಳಿದ ದೇವತೆಗಳನ್ನು ಗೆದ್ದು ಮಾಡಿದಂತಹ ರಾಜಸ್ವಯಾಗ. ಆದ್ರಿಂದಾಗಿನೆ ಈ ರಾಜಸ್ವಯಾಗಕ್ಕೂ ಹರಿಶ್ಚಂದ್ರ ಮಾಡಿದ ರಾಜಸ್ವಯಾಗಕ್ಕೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೇಲಿನ ರಾಜಸ್ವಯಾಗ ಇದೆ. ದೇವತೆಗಳನ್ನು ಗೆದ್ದಂತ ದಾಖಲೆ ಪಾಂಡವರದ್ದು. ಅಷ್ಟೆಲ್ಲ ಮಾಡಿದ ಭೀಮಸೇನ ಇನ್ನು ವರ್ಷ ಮುಗಿಯೋದಕ್ಕಿಂತ ಮುಂಚಿತವಾಗಿನೇ ಆ ಧನದ ರಾಶಿಯ ಸಮೇತ ವಾಪಸ್ ಬಂದರು. ಧನದ ರಾಶಿಯ ಸಮೇತವಾಗಿ ವಾಪಸ್ ಬಂದಾಗ ಧರ್ಮರಾಜನಿಗೆ ಭಾರಿ ಖುಷಿಯಾಯಿತು. ಇಲ್ಲಿ ಎರಡನ್ನು ಗಮನಿಸಬೇಕು, ಅತಿ ಕಷ್ಟವಾದ ದಿಕ್ಕು ಪೂರ್ವ ದಿಕ್ಕು. ಅಲ್ಲಿಗೆ ಭೀಮಸೇನ ಹೋಗಿದ್ದು, ಎಲ್ಲರಿಗಿಂತ ಬೇಗ ವಾಪಸ್ ಬಂದಿತ್ತು. ಇದನ್ನ ಲೆಕ್ಕ ಹಾಕೊಂಡ್ರೆ ಹನುಮಂತ ಸಮುದ್ರ ಹಾರಿ ಎಷ್ಟು ಬೇಗ ವಾಪಸ್ ಬಂದು ಒಂದೇ ದಿವಸದಲ್ಲಿ ಎಷ್ಟೇ ಕೆಲಸವರೆಗೂ ಬಂದಿದ್ದಾಗಿತ್ತು. ರಾಣರ ಪಟ್ಟಣಕ್ಕೆ ಹೋಗಿ ಅಶೋಕನ ಧ್ವಂಸ ಮಾಡಿ ಲಂಕಾಪಟ್ಟಣ ಸುಟ್ಟು ಸೀತಾಭೃತಿಗೆ ಈ ಉಂಗುರ ಕೊಟ್ಟು ಅಂಗಲಿ ಆಮೇಲೆ ಜೋಡಾಮಣಿ ತಗೊಂಡು ಎಲ್ಲ ಮಾಡಿ ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉದೋಗಿತಾರೆ. ಶ್ರೀಲಂಕಾಕ್ಕೆ ಯಾವ್ದೋ ಬಿಸಿನೆಸ್ ಹೋದವರು ವಾರಗಟ್ಟೆ ಹೋಗ್ತಾರೆ ಪಾಪ, ಲಾಸ್ಟ್ ಮಾಡಿಕೊಂಡು ಬಂದಿರ್ತಾರೆ ಜೊತೆಗೆ ಇದು ಬೇರೆ ಜೊತೆಗೆ. ಆದ್ರೆ ಭೀಮಸೇನ ಒಂದೇ ನಿಮಿಷ ಹನುಮಂತ ಅಷ್ಟು ಮಾಡಿದ ಕೆಲಸ. ಇಲ್ಲಿ ಅನಾಯಾಸವಾಗಿ ಎಲ್ಲರಿಗಿಂತ ಬೇಗ ವಾಪಸ್ ಬಂದಿದ್ದು ಭೀಮಸೇನ ಹಿರಿಮೆಗೆ ಇನ್ನೊಂದು ಸಾಕ್ಷಿ. ಭೀಮಸೇನ ಸಮೋ ನಾಸ್ತಿ ಸೇನಯೋ ಹೃಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇಪಿ ಶೂರತ್ವೇಪಿ ಬಲೇಪಿ ಚ. ಇದು ಮಹಾಭಾರತದಲ್ಲಿ ಎಲ್ಲಾ ಹಂತದಲ್ಲೂ ಕೂಡ ಮತ್ತೆ ಮತ್ತೆ ಸಿದ್ಧವಾಗತಕ್ಕಂಥ ದೊಡ್ಡ ಅಂಶ ಇದೆ. ಅಷ್ಟನ್ನು ಮಾಡಿ ಇನ್ನು ಮುಂದೆ ಹೊರಟ. ಈ ಕಡೆ ಅರ್ಜುನನ ಪರಾಕ್ರಮ ಶುರುವಾಯಿತು. ಒಳ್ಳೆ ರಥ ಇತ್ತು, ಅನೇಕವಾದಂತಹ ಸೌಕರ್ಯ ಇತ್ತು. ಈ ಕೃಷ್ಣನ ಸಾರಥ್ಯ ಒಂದಿಲ್ಲ ಅಷ್ಟೇ, ಈಗ ಬೇಕಿರಲಿಲ್ಲ. ಉಳಿದ ಸಾರಥ್ಯನ ಕರ್ಕೊಂಡು ಅರ್ಜುನ ಹೊರಡ್ತಾನೆ ಉತ್ತರ ದಿಕ್ಕಿನಲ್ಲಿ. ಅನೇಕ ಇವತ್ತು ಉತ್ತರ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಇಂದ್ರಪ್ರಸ್ಥ ಡೆಲ್ಲಿ ಅಂತ ರಫ್ತಾಗಿ ಇಟ್ಟುಕೊಂಡ್ರೆ ಆ ಕಡೆ ಹಿಮಾಲಯ ಆ ಗುಡ್ಡಗಾಡೇ ಜಾಸ್ತಿ ಆದರೆ ಸಿಕ್ಕಿತ್ತು. ಆ ಕಡೆಯಿಂದ ಮುಂದೆ ಹೋಗಬೇಕು. ಅನೇಕರಿಗೆ ಆಶ್ಚರ್ಯವಾಗುತ್ತೆ, ನೋಡೋದಕ್ಕೆ ಏರಿಯ ಭಾರಿ ಕಡಿಮೆ ಇದ್ದಾಗ ಲೆಕ್ಕ. ಆದರೆ ಮ್ಯಾಪ್ ತಗೊಳ್ಳಿ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಹೇಳಿದ್ರು. ಬೇರೆ ಬೇರೆ ದೇಶಗಳೆಲ್ಲ ಇದೆ ಮೇಲ್ಗಡೆಗೆ. ಅರ್ಜುನನೆಲ್ಲ ಕ್ರಾಸ್ ಮಾಡ್ತಾನೆ, ಇದು ವಿಶೇಷ. ಆ ಹಿಮಾಲಯ ಪರ್ವತವನ್ನು ದಾಟಿ ಮುಂದೆ ಆ ಉತ್ತರ ದಿಕ್ಕಿನಲ್ಲಿ ಏರಿಯನ್ನು ಕವರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ಲ, ಪೂರ್ತಿ ಭೂಗೋಳನೇ ಸುತ್ತಿ ಬಂದ ಅಂತ ಹೇಳ್ತಾರೆ. ಇದು ಅರ್ಜುನನ ದೊಡ್ಡ ಸಾಹಸ ಇದೆ. ಆತನ ವ್ಯಾಪ್ತಿಯನ್ನು ಇನ್ನೂ ಮೀರಿ ಅರ್ಜುನ ಹೋಗ್ತಾನೆ, ಒಳ್ಳೆ ಪರಾಕ್ರಮವನ್ನೇ ತೋರಿಸ್ತಾನೆ. ಆ ಪರಾಕ್ರಮದಲ್ಲಿ ಅರ್ಜುನನಿಗೆ ಅನೇಕ ಸವಾಲುಗಳು ಬರುತ್ತೆ, ಎಲ್ಲ ಎದುರಿಸ್ತಾನೆ. ಒಂದು ಕಡೆಗೆ ಆತನ ಯುದ್ಧ ಬಹುಮಾನ ಪ್ರಸಂಗ ಬಂತು. ಹಿಮಾಲಯ ಪರ್ವತದಲ್ಲಿ ನಾವಿದನ್ನು ಕೇಳಿದ್ದೇವೆ, ಪ್ರಾಗ್ಜ್ಯೋತಿಷಪುರ ಅಂತ ಹೇಳ್ತಾರೆ, ನರಕಾಸುರನ ಪಟ್ಟಣ. ನರಕಾಸುರ ಇಲ್ಲ ಈಗ, ಕೃಷ್ಣ ಕೊಂದಾಕಿರ್ತಾನೆ. ಭಗದತ್ತ ರಾಜ್ಯಭಾರ ಮಾಡ್ತಿರ್ತಾನೆ, ಭಗದತ್ತ ನರಕಾಸುರನ ಮಗ, ಅವನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಅರ್ಜುನ ಹೋಗ್ತಾನೆ, ಇಬ್ಬರು ಯುದ್ಧ ಪ್ರಾರಂಭವಾಗ್ತಾ ಇದೆ. ಭಗದತ್ತ ಸಾಮಾನ್ಯನಲ್ಲ, ಅವನು ಕುಬೇರನ ಅವತಾರ. ಅವನು ನರಕಾಸುರ ವರಾಹರೂಪಿ ಭಗವಂತನ ಮಗ, ಆ ನರಕಾಸುರನ ಮಗ ಭಗದತ್ತ, ಕುಬೇರನೇ ಭಗದತ್ತನಾಗಿ ಹುಟ್ಟಿತ್ತು. ಅದಕ್ಕೊಂದು ದೊಡ್ಡ ಹಿನ್ನೆಲೆ. ಕುಬೇರನಂತ ದಿಕ್ಪಾಲಕ ಇವನ ಮಗನ ಯಾತಕ್ಕೆ ಹುಟ್ಟಿದ ಅಂತ ಕೇಳಿದರೆ, ನರಕಾಸುರ ತನ್ನ ದೌರ್ಜನ್ಯದಿಂದ ದಿಕ್ಪಾಲಕರಗಳನ್ನೆಲ್ಲ ಗೆದ್ದು ಗೆದ್ದು ಅವರ ಐಶ್ವರ್ಯವನ್ನೆಲ್ಲ ತರ್ತಾ ಇರ್ತಾನೆ. ಕುಬೇರನನ್ನು ಗೆದ್ದು ಬಿಡ್ತಾನೆ. ಗೆದ್ದು ಕುಬೇರನ ಆನೆ, ಇಂದ್ರದೇವರ ಆನೆ ಐರಾವತ ಹೇಗೋ, ಕುಬೇರನ ಆನೆಗೆ ಸುಪ್ರತೀಕ ಅಂತ ಹೆಸರು. ಅದನ್ನ ಗೆದ್ದು ತಂದು ಬಿಡ್ತಾನೆ, ಹೊಡೆದು ನರಕಾಸುರ ಒಯ್ದು ಬಿಡ್ತಾರೆ. ಅದನ್ನು ಕುಬೇರನಿಗೆ ಭಾರಿ ಸಂಕಟ ಆಯ್ತಂತೆ, ಎಂಥ ಆನೆ ಇದು, ಇದು ಬಿಟ್ಟು ಹೇಗಿರಲಿ ಅನಿಸ್ಬಿಡ್ತಾನೆ. ನಾನು ನಾಯಿ ಬಿಟ್ಟಿರ್ಲಿಕ್ಕೆ ಆಗಲ್ಲ ಜನಗಡಿ ಪಾಪ, ಇದು ಆನೆ ಬಿಟ್ಟು ಹೇಗಿರ್ತಾನೆ. ಏನಾದರೂ ಮಾಡಿ ಮೊನ್ನೆ ಹೇಳಿದ್ದೆ ಒಂದ್ಸಲ, ಒಬ್ಬ ಯಾವಳು ರಾಣಿ ಆದವಳು ನಾಯಿ ಬಿಟ್ಲಾರ್ದೆ ಸತ್ತೋಲ್ಲಂತೆ ಕೊನೆಗೆ, ನಾಯಿ ಸತ್ತೋಗಿದ್ದು ತಾನು ಸತ್ತೋಗ್ಬಿಟ್ಲಂತೆ ಕೊನೆಗೆ. ಇಂಥ ಒಂದು ಅಟ್ಯಾಚ್ಮೆಂಟ್ ಇರೋ ಜನ ಸಿಗ್ತಾರೆ. ಅದು ದೇವಲೋಕದ ಆನೆ, ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿ ಬಂದ ಆನೆ ಅದು. ಒಂದು ಅಷ್ಟ ದಿಗ್ಗಜಗಳು ಹುಟ್ಟಿ ಬಂದಿದ್ದು ಸಮುದ್ರ ಮಥನ ಕಾಲಕ್ಕೇನೆ. ಅಂಥ ಆನೆಯನ್ನ ಬಿಟ್ಟಿರ್ಲಕ್ಕೆ ಅವನಿಗೆ ಆಗಲಿಲ್ಲಂತೆ. ಒಯ್ದಿದ್ದು ನರಕಾಸುರ, ಗೆದ್ದು ತಗೊಳ್ಳೋ ಶಕ್ತಿ ಅಂತ ಅವನಿಗೆ ಇಲ್ಲವೇ ಇಲ್ಲ. ಅದು ಸ್ವತಃ ಭಗವಂತನೇ ವರ ಇದೆ, ಕೃಷ್ಣನೇ ಕೊಲ್ಲಬೇಕು, ಬೇರೆಯವರು ಕೊಲ್ಲಾಗಿಲ್ಲ. ಬ್ರಹ್ಮದೇವರ ವರದಿಂದ ಅವಧ್ಯ ಅವನು, ಅಜಯ ಕೂಡ ಅವನು. ಕುಬೇರ ಪಾಪ ಯಾವ ಮೂಲೆಯ ಲೆಕ್ಕ, ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಆರೇನು ಬಿಡ್ಲಕ್ಕೂ ಬರೋದಿಲ್ಲ, ಏನು ಮಾಡಬೇಕು ಅನ್ಕೊಂಡು ಆತನ ಐಡಿಯಾ ನೋಡಬೇಕು. ಕೊನೆ ಸಾಲ್ವ್ ಮಾಡ್ಕೊಂಡ್ಬಿಟ್ಟನು ಪ್ರಾಬ್ಲಮ್, ಆನೆ ಸಿಗಾಗ ಮಾಡ್ಕೊಂಡ್ಬಿಟ್ಟು. ಏನು ಮಾಡಿದ ಅಂತ ಕೇಳಿದರೆ ಈ ನರಕಾಸುರ ಆನೆ ಒಯ್ದಿದ್ದಾರೆ, ಆನೆಯನ್ನು ಸಿಗ್ಬೇಕಾದ್ರೆ ಒಂದೇ ಒಂದು ದಾರಿ ಅಂತ ಹೇಳಿ ನರಕಾಸುರ ಮಗನಾಗಿ ಹುಟ್ಟುಬಿಟ್ಟನಂತೆ. ಅದು ಎಷ್ಟು ಐಡಿಯಾ ನೋಡಿ, ಗುಂಡಾನ್ ಮಗನಾಗಿ ಹುಟ್ಟಿಬಿಟ್ರೆ ಹಾಗೋ ಹಾಗೆ ಗುಂಡಾನ್ ಮಗನೇ ಬಾಬು ದೈತ್ಯರ ಮಗನಾಗಿ ಹುಟ್ಟಿದ್ರಂತೆ. ಯಾಕೆ ಮಗ ಅಂದ ನನಗೆ ಸಿಕ್ಕಿದ್ದ ಅಂದ್ರೆ ದೇವತೆಗಳು ಕೂಡ ಇಂಥವರಿಗೆ ಏನಾದ್ರೂ ರೀತಿಯಲ್ಲಿ ಸರೆಂಡರ್ ಆಗಬೇಕಾಗಿ ಆ ರೀತಿ ಭಗದತ್ತ ಹುಟ್ಟಿ ಬಂದನಂತೆ. ಕುಬೇರನ ಅವತಾರನಾದ ಅವನು ನರಕಾಸುರ ಮಗನಾಗಿ ಹುಟ್ಟಿ ಬಂದು ನರಕಾಸುರ ಸತ್ತ ಮೇಲೆ ವಾರಸದಾರನಾಗಿಬಿಟ್ಟ. ಆನೆ ಸಿಕ್ತು, ಭಾರಿ ವೆರಿ ಹ್ಯಾಪಿ, ಕೊನೆಗೂ ಆನೆ ಸಿಕ್ಬಿಡ್ತು ನನಗೆ ಅಂತ ಹೇಳಿದ್ವಿ. ಅದರ ಜೊತೆಗೆ ನರಕಾಸುರನಿಗೆ ಭಗವಂತ ಒಂದು ಆಯುಧವನ್ನು ಕೊಟ್ಟಿದ್ದಂತೆ, ವೈಷ್ಣವಾಸ್ತ್ರ ಅಂತ ಹೇಳ್ತಾರೆ. ವೈಷ್ಣವಾಸ್ತ್ರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವನಿಗೆ ಸಾವಿಲ್ಲ, ಅವರ ಮಗನ ಸಮೇತ ಅವನೆಂದೂ ಸಾಯೋದಿಲ್ಲ ಅಂತ ಹೇಳಿದ್ರು. ನರಕಾಸುರ ಸತ್ತಿದ್ದ ವೈಷ್ಣವಾಸ್ತ್ರ ಇತ್ತು, ಅದಿರೋರಿಗೂ ಭಗದತ್ತ ಸಾಯಾಗಿಲ್ಲ. ಒಂದು ಕಡೆಗೆ ಕುಬೇರನ ಅವತಾರ, ಇನ್ನೊಂದು ಕಡೆ ವೈಷ್ಣವಾಸ್ತ್ರ ಇದೆ. ಇಷ್ಟೆಲ್ಲ ಇದ್ದ ಅವನು ಯುದ್ಧ ಶುರು ಮಾಡಿದ ಅರ್ಜುನನ ಮೇಲೆ. 8 ದಿವಸ ಸತತ ಯುದ್ಧ ನಡೀತಾನೆ, 8 ದಿವಸ ಸತತ ಯುದ್ಧ. ಅಷ್ಟೊತ್ತಿಗೆ ಅವನಿಗೆ ಭಾರಿ ಸುಸ್ತಾಯ್ತು, ಅರ್ಜುನನ ಮುಂದೆ ಯುದ್ಧ ಮಾಡೋದು ಕಷ್ಟ ಆಯ್ತು ಅವನಿಗೆ. ಆಗ ಅರ್ಜುನನ ಕೇಳ್ತಾನೆ, ಅರ್ಜುನ ಯಾತಕ್ಕೆ ಯುದ್ಧಕ್ಕೆ ಬಂದಿರೋದು ಅಂತ ಕೇಳಿದ್ರು. ಅರ್ಥ ಆಯ್ತಲ್ಲ, ಇಷ್ಟು ಯುದ್ಧ ಮಾಡಿ ಆಮೇಲೆ ಕಾರಣ ಕೇಳ್ತಾನೆ. ಸ್ಟ್ರೈಕ್ ಮಾಡೋರು ಕೇಳಿದ್ರೆ ಒದರ್ತಿರ್ತಾರೆ, ಯಾಕೆ ಕೇಳಿಕೆ ನಮ್ಮ ಲೀಡರ್ ಕೇಳಬೇಕು ಅಂತ ಗೊತ್ತಿರೋದಿಲ್ಲ ಅವರಿಗೆ. ಲೀಡರ್ ಒದರು ಒದರದ ಅಷ್ಟೇ, ಎದರಂತೂ ಬೆಳಿಗ್ಗೆ ಒಂದ್ ಕಡೆ ಒದರಿರ್ತಾರೆ, ಮತ್ತೆ ಇನ್ನೊಂದ್ ಕಡೆ ಒದರಿರ್ತಾರೆ. ಪಾಪ ಈ ಪಾರ್ಟಿಗೆ ಜೈ ಅಂತ ಒದರಿರ್ತಾರೆ ಅವರೆಲ್ಲ. ಯಾವ ಥರ ಆತರ ಅಂದ್ರೆ ಯಾತಕ್ಕೆ ಯುದ್ಧ ಮಾಡಿ ಯೋಚನೆ ಕೂಡ ಮಾಡಿಲ್ಲ, ಸುಮ್ಮನೆ ಯುದ್ಧ ಮಾಡಿದ್ದೇ ಕೆಲಸ, ಆಮೇಲೆ ಯಾತಕ್ಕೆ ಬಂದಿದ್ದೆ ಯುದ್ಧ ಯಾತಕ್ಕೆ ಅಂತ ಆಮೇಲೆ ಕೇಳಿದೆ ನಾನು. ಆಗ ಅರ್ಜುನ ಹೇಳ್ತಾನೆ, ಈಗ ರಾಜಸೂಯಾಗ ಮಾಡ್ತಾ ಇದ್ದೇವೆ, ಅದಕ್ಕೆ ಗೆದ್ದೆಲ್ಲ ಬರೋದು ನಮ್ಮ ಪದ್ಧತಿ, ಶಾಸ್ತ್ರದ ವಿಧಿ ಅದು, ದಿಗ್ವಿಜಯ ಮಾಡಬೇಕು, ಗೆದ್ದು ಕಪ್ಪ ಕಾಣಿಕೆ ಒಯ್ಯಬೇಕು, ಅಷ್ಟೇ ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದೆ ನಾನು. ಏ ಮೊದಲೇ ಹೇಳಬಾರ್ದಾಗಿತ್ತೆ, ನಾ ಕೊಟ್ಬಿಡ್ತೀನಲ್ಲ ಅದಕ್ಕೇನು ಅಂತ ಹೇಳಿದೆ ನಾನು. ಮೊದಲೇ ಕೊಟ್ಬಿಡ್ತಿದ್ದೆ ಆಗ್ಲೇನೆ ಅರ್ಜುನ್, ನೀವು ಮತ್ತೆ ಕೇಳಿದೆ ಆಗಲಿ ಮಹಾರಾತ್ಮ, ಕೇಳಿದೆ ಶುರು ಮಾಡಿದೆ ಗಲಾಟೆ ಶುರು ಮಾಡಿದೆ ಅಷ್ಟೇನೆ. ನಾನು ಬಂದಿದ್ದು ಇದಕ್ಕೋಸ್ಕರ, ನೀನು ಏಕದಮ್ ಯುದ್ಧ ಶುರು ಮಾಡಿದ್ದೆ ಯುದ್ಧ ಮಾಡಿದ್ದಾಯ್ತು ಅಷ್ಟೇ, ಹೊರತು ಬೇರೆ ಅಲ್ಲ. ಕೊಡು ಅಂತ ಹೇಳಿದಾಗ ಭಗದತ್ತ ಬೇಕಾಷ್ಟು ಕಾಣಿಕೆ ಕೊಟ್ಟುಬಿಟ್ಟನ. ಬೇಕಾಷ್ಟು ಕಾಣಿಕೆ ಕೊಟ್ಟದ ಅರ್ಜುನ, ಇನ್ನೂ ಬೇಕಾದ್ರೆ ಸಾಮರ್ಥ್ಯ ಇತ್ತು ಅರ್ಜುನನಿಗೆ. ಏನಾಯ್ ಹಾಗೆಲ್ಲ ಮಾತಾಡ್ತೀಯಲ್ಲ, ನಾನೇ ಯುದ್ಧ ಮಾಡಿದಂಬೆ ಮಾತಾಡ್ತೀಯಲ್ಲ ಅಂತ ವಾದ ಮಾಡಬಹುದಾಗಿತ್ತು ಅರ್ಜುನ. ಅರ್ಜುನ ವಾದ ಮಾಡಲಿಲ್ಲವಂತೆ. ಆಚಾರ್ಯ ಬರೀತಾರೆ, ಅರ್ಜುನ ವ್ಯರ್ಥ ಕಲಹ ಮನಿಚ್ಛನ್, ವಿನಾಕಾರಣಾಗಿ ಜಗಳ ಮಾಡಬೇಕು. ಎಷ್ಟೋ ಸತಿ ಮಾತು ಬಳಸಿ ಜಗಳ ಆಡ್ತಾರೆ, ವಿಷಯದಲ್ಲಿ ಏನಿರೋದಿಲ್ಲ, ಸುಮ್ಮನೆ ನೀನ್ ಹಾಗನ್ಬಹುದ ನೀ ಹಾಗನ್ಬಹುದ ಅಂತ ಶುರು ಮಾಡ್ಬಿಟ್ಟು ದೊಡ್ಡ ಗಲಾಟೆ ಆಗಿಬಿಡುತ್ತೆ. ಆಚಾರ್ಯ ಹೇಳ್ತಾರೆ, ವ್ಯರ್ಥ ಕಲಹ ಬೇಕಿಲ್ಲ, ಒಂದು ಕಲಹದಿಂದ ಏನಾದ್ರೂ ಸಾಧನೆ ಆಗಬೇಕು. ಗುರಿ ಸಾಧನೆ ಮಾಡೋದಾದ್ರೆ ಅದು ಕಲಹ ಅರ್ಥವತ್ತಾಗುತ್ತೆ. ವಿನಾಕಾರಣ ಜಗಳದಲ್ಲಿ ಎಂದೂ ಜಾಣತನ ಇಲ್ಲ. ಇದೆಲ್ಲ ನಿತ್ಯ ಜೀವನಕ್ಕೆ ಬೇಕಾದ ಮಾತುಗಳು. 100 ಕ್ಕೆ 90 ಪಾಲು ನಮ್ಮ ಗಲಾಟೆಗಳೆಲ್ಲ ಕೆಲಸಕ್ಕೆ ಬಾರದ್ದಾಗಿರುತ್ತೆ. ಏ ಇಹ ಇಲ್ಲ ಪರ ಇಲ್ಲ, ಬರೀ ವೇಸ್ಟ್ ಆಫ್ ಟೈಮ್ ಅಷ್ಟೇ. ಆದ್ರಿಂದ ಅರ್ಜುನ ಬಹಳಷ್ಟು ರಾಶಿ ಆಗದಂತ ಕೆಲಸ ಮಾಡಬೇಕಾಗಿದೆ, ಇಡೀ ಉತ್ತರ ದಿಕ್ಕನ್ನು ಗೆಲ್ಲಬೇಕಾಗಿದೆ. ನೀವು ಜೊತೆ ಮಾತಾಡ್ತಾ ಯಾಕೆ ಕೊಡ್ಬೇಕು, ನಾನೀಗ ಪರೀಕ್ಷೆ ಹೋಗೋ ಹುಡುಗ ಸ್ಕೋರ್ ಕಳ್ಕೊಂಡು ಕೂತ್ಕೊಂಡ್ರೆ ಏನು ಪಾಸ್ ಆಗ್ತಾನೆ ಮತ್ತೆ. ಇವಾಗ ಸೀರಿಯಸ್ ಆಗಿ ಹೇಗೆ ಹೋಗ್ತಿರ್ತಾರೋ ಆ ಥರ ಅವನ ಗುರಿ ಇದೆ ಅವರಿಗೆ. ಯಾವಡೋ ಫ್ರೀಯಾಗಿ ಓಡಾಡೋ ತಲೆಹಟ್ಟೆ ಮಾಡಬಹುದು, ಆದರೆ ಗುರಿ ಅಂತ ಅವ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು. ಅಲ್ಲಿ ರಾಶಿಯಾಗದ ಗುರಿ ಹೇಗಿತ್ತೋ, ನಮ್ಮ ಜೀವನವೇ ಒಂದು ಯಜ್ಞವಾಗಬೇಕು ಅಂತ ಅವರಿಗೆ ಜೋರು ಮಾಡಿಬಿಟ್ರೆ ತಲೆ ಬಾಯಿಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ಬಾಯಿ ಜಾಸ್ತಿ ಟೋನ್ ಜಾಸ್ತಿ ಮಾಡಿದ ತಕ್ಷಣ ಈಡಾಗಿ ಬಿಡ್ತಾರೆ. ಆದ್ರೆ ಅದಕ್ಕೆ ಈಡಾಗಿಲ್ಲ ಅವನಿಗೆ, ಅವನಿಗೆ ಗೊತ್ತಿಲ್ಲ ಅದು. ದೊಡ್ಡ ಉದ್ದೇಶ ಇದೆ, ಅದಕ್ಕೋಸ್ಕರ ಕೊಟ್ಟರು. ಅಷ್ಟು ಇಂಟರ್ವ್ಯೂ ಹೋಗಬೇಕಾದ್ರೆ ಮಾತಾಡೋದಕ್ಕೆ ಕೊಟ್ಟರೆ ಇಂಟರ್ವ್ಯೂ ಟೈಮ್ ಲೇಟ್ ಆಗುತ್ತೆ ಅಷ್ಟೇ. ಅವನಿಗೆ ಅದು ಗೊತ್ತಿಲ್ಲ, 10 ರೂಪಾಯಿ ಹೋದ್ರೆ ಜಾಸ್ತಿ ಕೇಳಿದ ಕೊಟ್ಟು ಹೋಗ್ಬಿಡ್ತಾರೆ. ವೀಕ್ ಪರ್ಸನ್ ಅಂತ ತಿಳ್ಕೊತಾರೆ, ಅಲ್ಲ ಅವ್ನ ಗುರಿ ಬೇರೆ ಇದೆ ಅಂತ ಹಾಗೆ ಮಾಡ್ತಾರೆ ಅಷ್ಟೇ. ಮತ್ತೆ ಅದು ತಿಳ್ಕೊಂಡ್ಬಿಟ್ಟಲ್ಲ ಅಂತ ಕೇಳಿದ್ರೆ ಜನ ಏನೇನೋ ತಿಳ್ಕೊತಾರೆ ಅಂತ ನಾವು ಹಾಗೆ ಬದುಕಲಿಕ್ಕಾಗುತ್ತಾ? ಅದು ಸಾಧ್ಯ ಇದೆ. ನಮ್ಮ ಗುರಿ ನಮಗೆ ನಾಳೆ ಗೊತ್ತಾಗುತ್ತೆ, ನಮ್ಮ ಸಾಧನೆ ಮಾಡಿದಾಗ ಗೊತ್ತಾಗುತ್ತೆ. ಓಹೋ ಏನೋ ತಪ್ಪು ತಿಳ್ಕೊಂಡು ಆ ತಿಳ್ಕೊತಾರ ಅವರು. ಆದ್ರೆ ಆಗ ನಾವು ಅದಕ್ಕೆಲ್ಲ ಯೋಚನೆ ಮಾಡ್ತಾ ಕೊಡಬಾರ್ದು. ಕಂಡವ್ರಿಗೆ ಅದನ್ನು ಭಾರಿ ಗ್ರೇಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗಿಲ್ಲ. ನಮ್ಮ ಸಾಧನೆಯಲ್ಲಿ ನಮ್ಮ ಗ್ರೇಟ್ನೆಸ್ ತೋರಿಸಬೇಕೆ ಹೊರತು ಬರೀ ಗಲಾಟೆಯಲ್ಲಿ ತೋರಿಸಲು ಯಾವ ಜಾಣತನ ಇಲ್ಲ. ಅರ್ಜುನ ಇಷ್ಟು ಖಚಿತವಾದಂತಹ ಸಾಧನೆ ಮಾಡ್ತಾ ವ್ಯರ್ಥ ಕಲಹ ಬಲಿಚ್ಛನ್, ವ್ಯರ್ಥ ಕಲಹವನ್ನು ಅವಾಯ್ಡ್ ಮಾಡಿ ಮುಂದೆ ಹೊರಟಂತೆ. ಹಾಗೆ ಹೋಗ್ತಾ 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 ಅನೇಕ ಅನೇಕ ಬೆಟ್ಟಗಳನ್ನ ಗುಡ್ಡಗಳನ್ನ ದಾಟ್ತಾನೆ, ಮುಂದೆ ಹೋಗ್ತಾನೆ. ಭರತ ಖಂಡದ ಆ ಯಾರು ಅರ್ಜುನ ಮುಂದೆ ಹೋಗಲಕ್ಕೊಂದು ಅನುಕೂಲ ಏನು ಗೊತ್ತೇನು? ತುಂಬಾ ಜನ ಪ್ರಶ್ನೆ ಮಾಡಿಬಿಡುವುದು, ಹಿಮಾಲಯದ ರಥ ಹೋಗುತ್ತಾ? ಹಿಮಾಲಯದ ರಥ ಎಲ್ಲ ಹೋಗ್ಲಿಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಅದು ದಿವ್ಯ ರಥ, ಅಗ್ನಿದೇವರು ಕೊಟ್ಟ ರಥ, ಆದ್ರಿಂದ ಹೋಗ್ತಾ ಸಾಧ್ಯವಾಗಿತ್ತು. ಅದಕ್ಕೆ ಅರ್ಜುನ ಕೇಳಿದ್ದ, ರಥ ಎಲ್ಲಿ ಸಮುದ್ರದ ಮೇಲೆ ಹೋಗ್ತಾ ಇತ್ತು ಅಂತ. ಬೇಕಾದ್ರೆ ಅರ್ಜುನ ರಥ ಸಮುದ್ರದ ಮೇಲೆ ಹೋಗ್ತಾ ಇತ್ತು. ಭಗವದ್ಗೀತೆ ಮಾತನ್ನ ವರ್ಣನೆ ಮಾಡ್ತಾ ಹೇಳ್ತಾರೆ, ಅರ್ಜುನ ಕೂತ ರಥ ಹೇಗಿತ್ತು ಅಂದ್ರೆ, ತತಶ್ವೇತ ಹಯೇರ್ಯುಕ್ತೆ ಮಹತಿ ಚಂದನೇ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರತದ್ಮಸುಹು. ಮಹತಿ ಚಂದನೇ ಸ್ಥಿತೌ, ಬಹಳ ದೊಡ್ಡದಾಗಿರ್ತಕ್ಕಂಥ ರಥ, ರಾಮದೇವರು ಕೂತು ಯುದ್ಧ ಮಾಡಿದ ರಥ. ಅಂದ್ಮೇಲೆ ಸಾಮರ್ಥ್ಯ ಎಷ್ಟಿರ್ಬೇಕು ಲೆಕ್ಕ ಹಾಕಿ. ಅರ್ಜುನಿಗೆ ಯಾವ ಅಡೆತಡೆಗಳೂ ಇಲ್ಲ, ಎಲ್ಲಿ ಬೇಕಾದ್ರೂ ಆಕಾಶದಲ್ಲಿ ಬೇಕಾದ್ರೆ ಹರತಕ್ಕಂಥ ರಥ, ಸಮುದ್ರದ ಮೇಲೆ ನಡೀತಕ್ಕಂಥ ರಥ, ಗುಡ್ಡಗಾಡುಗಳಲ್ಲಿ ಹೋಗ್ತಕ್ಕಂಥ ರಥ ಇಷ್ಟೆಲ್ಲ ಇದ್ದಿದ್ರಿಂದ ಅರ್ಜುನ ನಕುಲ ಸಹದೇವರು ಏನು ಸಾಧ್ಯ ಇರಲಿಲ್ಲ ಅದನ್ನೆಲ್ಲ ಸಾಧನೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಕೀಟಕಾದಿಗಳಂತ ಮಹಾದುಷ್ಟರಿರೋದಿಲ್ಲ, ಆದ್ರಿಂದಾಗಿನೇ ಅದು ಅರ್ಜುನನಿಗೆ ಆ ಸಮಸ್ಯೆ ಆಗೋದಿಲ್ಲ. ಡಿಸ್ಟೆನ್ಸ್ ಮೊದಲಾದರೂ ಅರ್ಜುನ ಎಡ್ಡೆ ಆಗೋದ್ರಲ್ಲಿ ಗೆದ್ಕೊಂಡ್ಬಿಡ್ತಾನೆ. ಆದರೆ ಭೀಮ ಹೋದ ದಿಕ್ಕಿನಲ್ಲಿ ಮಾತ್ರ ಕೀಚಕ ಮೊದಲಾದವರು ಇರ್ತಾರೆ. ಕೀಚಕ ಎಂಥ ದುಷ್ಟ ಅವನು, ವಿರಾಟ್ ರಾಜನಿಗೆ ಬದ್ಧು ಅವನು. ಅವನ ತಮ್ಮದ 105 ಜನ, ಒಟ್ಟು 106 ಜನ ಕೀಚಕರುಗಳು, ಇವರು ಕೀಚಕರು ಉಪಕೀಚಕರು. ಅಷ್ಟು ಜನಗಳನ್ನು ಸೋಲಿಸಿ ಭೀಮಸೇನ ತಂದಿದ್ದು, ಎಷ್ಟು ಶಕ್ತಿ ಇರಬೇಕು ಲೆಕ್ಕ ಹಾಕಿ. ಕೀಚಕರ ಒಬ್ಬ ಕೀಚಕರನ್ನು ಗೆಲ್ಲಬೇಕಾದ್ರೆ ಎಷ್ಟು ಕಷ್ಟ ಅಂತ ಮುಂದೆ ದುರ್ಯೋಧನ ಹೇಳ್ತಾನೆ. ಆಗಿನ ಕಾಲದ ಮಹಾಮಹಾ ಬಲಶಾಲಿಗಳಲ್ಲಿ 4 ಜನ ಭಾರಿ ಪ್ರಧಾನ ಅಂತೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಭೀಮಸೇನ ನಂಬರ್ 1, ಆಮೇಲೆ ಬಲರಾಮದೇವರು, ಆಮೇಲೆ ಶಲ್ಯರಾಜ, ಆಮೇಲೆ ಕೀಚಕ, ಇನ್ನೇವನಾಗ್ತದೆ ಅದಕ್ಕೆ ಕಂಪೇರ್ ಮಾಡಕ್ಕೆ ಇಲ್ಲುವಂತೆ. ಅಂಥ ಕೀಚಕನನ್ನು ಅನಾಯಾಸವಾಗಿ ಗೆದ್ದಿದ್ದು ಭೀಮಸೇನ. ಅವನ ತಮ್ಮಂದಿರ ಸಮೇತ ಗೆದ್ದಿದ್ದು ಭೀಮಸೇನ. ಕರ್ಣ ಯುದ್ಧಕ್ಕೆ ಬರ್ತಾನೆ ಭೀಮಸೇನ ಮೇಲೆ, ಕರ್ಣನ ಭೀಮಸೇನ ಸೋಲಿಸ್ತಾನೆ. ಮಹಾಭಾರತ ಓದಬೇಕು. ಕರ್ಣನಿಗಾಗಿ ಏನಿದೆ ಗೊತ್ತಾ, ಕವಚ ಇದೆ, ಕುಂಡಲ ಇದೆ, ಎಲ್ಲ ಇದೆ. ಭೀಮನ ಮುಂದೆ ಏನು ಲೆಕ್ಕನೇ ಇಲ್ಲ. ಅಂದ್ರೆ ಭೀಮಸೇನ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳೋದಕ್ಕೆ ಆತನ ದಿಗ್ವಿಜಯ ಕಾಲಕ್ಕೆ ನಡೆದ ವೈಭವವನ್ನು ಗಮನಿಸಬೇಕು. ಅರ್ಜುನ ಆ ರೀತಿ ಎಂದೂ ಕರ್ಣನನ್ನ ಗೆದ್ದಿಲ್ಲ. ಕವಚಕುಂಡಲ ಇದ್ದ ಕಾಲಕ್ಕೆ ಈ ರೀತಿ ಕಪ್ಪ ಕಾಡಿಕೆ ಕೊಡೋ ರೀತಿಯಲ್ಲಿ ಗೆದ್ದಿಲ್ಲ. ದ್ರೌಪದಿ ಸ್ವಯಂವರ್ಗಾಗಿ ಗೆದ್ದ ಸ್ವಲ್ಪ ಗಲಾಟೆ ಆಯ್ತು, ಹೊರಟಾವೆಲ್ಲ ಬೇರೆ ಮಾತು. ಆದ್ರೆ ಸರೆಂಡರ್ ಆಗ್ಬೇಕು. ಕಪ್ಪ ಕಾಣಿ ಕೊಡೋದು ಅಂದ್ರೆ ಏನೀಗ, ಸರೆಂಡರ್ ಆಗಬೇಕು. ಕರ್ಣ ಆದ ಭೀಮಸೇನಿಗೆ, ಅರ್ಜುನಿಗೆ ಆಗ್ತಿರಲಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಭೀಮನ ಬಲದ ನಿಜವಾದ ಮುಖವನ್ನ ಮಹಾಭಾರತ ಹೇಗೆ ಹೇಳಿದೆಯೋ ಹಾಗೆ ಜನ ತಿಳಿದಿಲ್ಲ. ಅದೇನು ದೊಡ್ಡ ಆ ಪಾತ್ರಕ್ಕಾದ ದೊಡ್ಡ ಒಂದು ಅನ್ಯಾಯ. ಉಳಿದವರು ಯಾರೂ ಬರೀಲೂ ಇಲ್ಲ. ಇದೇ ಕಚೇರಿ ಮಹಾಭಾರತ ಬರೀಬೇಕಾದ್ರೆ ಪಂಪ ಬರೀಲಿಲ್ಲ, ಕುಮಾರವ್ಯಾಸ ಬರೀಲಿ, ಯಾರೂ ಬರೀಲೇ ಇಲ್ಲ. ಇದನ್ನು ಭೀಮಸೇನ ದಿಗ್ವಿಜಯವರು ಹಾರಿಸಿಬಿಡ್ತಾರೆ. ಇವರು ಏನೋ ಸಾಮಾನ್ಯ ಕಾಟಾಚಾರವನ್ನು ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ಅತ್ಯದ್ಭುತವಾದ ಸಾಹಸದ ಕಥೆ ಭೀಮಸೇನ ಮಾಡಿದ್ರು. ಆದ್ರೆ ಅರ್ಜುನ ಮಾತ್ರ ತನಗೇನು ಸಾಧ್ಯ ಇತ್ತು ಅದನ್ನೆಲ್ಲ ತನಗೆ ಯಾವ ಮಟ್ಟದಲ್ಲಿ ಸಾಧ್ಯವೋ ಅದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆತನ ದಿಗ್ವಿಜಯ ಭಾರಿ ದೊಡ್ಡದೇನೆ, ಆದ್ರೆ ಭೀಮನಿಗೆ ಹೋಲಿಸಿದಾಗ ಮಾತ್ರ ಕಡಿಮೆ ಆಗುತ್ತೆ ಅನ್ನೋದನ್ನ ಅಲ್ಲಿಗಳಲ್ಲಿ ಸಾಧ್ಯವೇ ಇಲ್ಲ. ಅಷ್ಟು ಮಾಡಿದನಂತೆ. ಅಷ್ಟೆಲ್ಲ ಮಾಡಿ ಧನದ ರಾಶಿಯ ಸಮೇತ ಅರ್ಜುನನು ವಾಪಸ್ ಬಂದ. ಇವಟ್ ಎರಡನೇ ಘಟ್ಟ ಮುಗೀತು. ಈ ಕಡೆಗೆ ನಕುಲ ಸಹದೇವ, ಸಹದೇವ ದಕ್ಷಿಣ ದಿಕ್ಕಿಗೆ ಹೊರಟ, ಲಾಂಗ್ ಡಿಸ್ಟೆನ್ಸ್ ಅದು. ಎಲ್ಲ ಬಂದು ಬಂದು ಗೆದ್ಕೋತ ಬಂದ. ಆತನೇನ್ ಪ್ಲಸ್ ಪಾಯಿಂಟ್ ಏನು ಗೊತ್ತೇನು, ಭೀಮನ ತಮ್ಮ ಅರ್ಜುನನ ತಮ್ಮ ಇದೇ ಆತನ ಪಾಯಿಂಟ್ಗಳು ಭಾರಿ ದೊಡ್ಡದು. ಎಷ್ಟಾದ್ರೆ ಮಠಗಳಲ್ಲಿ ಅದರ ಮೇಲೆ ಮೆರಿತಾ ಇರ್ತಾರೆ, ಇಷ್ಟು ಬೇರೆ ಇರೋದಿಲ್ಲ. ಆತ ಅರ್ಹತೆಗಳು ಏನಿರೋದಿಲ್ಲ, ಅಷ್ಟೇ ಅರ್ಹತೆಗಳು. ಯಾರಿಗೋ ಭಾರಿ ಬೇಕಾದವರು ತಾನೆ ಮೆರಿತಿರ್ತಾರೆ. ಆದ್ರೆ ನಕಲ ಸಹದೇವರು ಅದನ್ನ ದುರುಪಯೋಗ ಮಾಡಿಕೊಂಡ ಭಾರಿ ವಿಷಯ, ಸದುಪಯೋಗ ಮಾಡ್ಕೋತಾರೆ ಅಷ್ಟೇ. ಯಾವುದೋ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳೋದಲ್ಲ. ಮಠದವ್ರ ಕಡೆ ಸಿನಿಮಾ ಟಿಕೆಟ್ ತಗೊಂಡ್ರೆ ಮಠದವ್ರು ನಾವು ಅಂತ ಹೇಳಿಬಿಟ್ಟು ಮಠದವ್ರು ಸಿನಿಮಾ ಕೊಡೋ ಮಠದವ್ರು ಯಾಕೆ ಹಾಕ್ತಾರೆ ಈ ಮಧ್ಯೆ ಸಿನಿಮಾ ಟಿಕೆಟ್? ಕ್ಲಬ್ಗೂ ಮಠದವ್ರು ಅಂತ ಕ್ಲೇಮ್ ಮಾಡೋದಲ್ಲ, ಒಳ್ಳೆ ಯಜ್ಞೆಯಾಗಿ ಕ್ಲೇಮ್ ಮಾಡೋದು ಭಾರಿ ದೊಡ್ಡ ಸ್ಥಿತಿ ಅದು. ನಮ್ಮ ವಂಶದ ಹಿರಿಮೆ ಹೇಳ್ಕೊಳ್ಳೋದು ತಪ್ಪಲ್ಲ, ದೊಡ್ಡವರ ಸಂಬಂಧ ಹೇಳ್ಕೊಂಡ್ರೆ ಏನೂ ತಪ್ಪಲ್ಲ. ಒಳ್ಳೆ ಸಾತ್ವಿಕ ಗುರಿ ಸಾಧನೆಗೆ ಉಪಯೋಗಿಸ್ಬೇಕೇ ಹೊರತು ಅದನ್ನ ಸೆಲ್ಫಿಶ್ ಎಂಡ್ಗೆ ಉಪಯೋಗಿಸ್ಬಾರ್ದು. ನಕುಲ ಸಹದೇವ ನಕುಲ ಇಬ್ಬರು ಕೂಡ ಸಾರ್ಥಕ ಉಪಯೋಗಿಸ್ತಾರೆ. ಅವರ ಹೆಸರು ಕೇಳಿದ್ರೆ ಸಾಕು ಜನಗಳು, ಇವ್ರನ್ನೇನೋ ಹೆಚ್ಚು ಕಡೆ ಮಾಡಕ್ಕೆ ಹೋದ್ರೆ ಅವ್ರು ಬಂದೇ ಬರ್ತಾರೆ ಅಂತ ಗೊತ್ತಾದ್ರಿಂದಾಗಿನೇ ಕಪ್ಪ ಕಾಣಿಕೆ ರಾಶಿ ಹೆಚ್ಚುತ್ತ ಮಾಡೋ ಪ್ರಸಂಗ ಬರಲೇ ಇಲ್ಲ ಆತನಿಗೆ. ಅನಾಯಾಸವಾಗಿ ಗೆದ್ಕೊಂಡು ಗೆದ್ಕೊಂಡು ಬರ್ತಾನೆ. ಆತನ ಕೊನೆ ಬಂದ ಸಮಸ್ಯೆ ಅಂದ್ರೆ ಸಮುದ್ರ ಬಂತು, ಎಂಡ್ ಬಂತ ಕಡೆಗೆ ದಕ್ಷಿಣ ಸಮುದ್ರ. ರಾಮೇಶ್ವರಕ್ಕೆ ಹೋಗ್ಬೇಕಲ್ಲ, ಅಲ್ಲಿಂದ ಮುಂದೆ ನಾವಾದ್ರೆ ಸ್ಟಾಪ್ ಆಗಿಬಿಡ್ತೇವೆ. ಆದ್ರೆ ಅವ್ರ ಭಾಗಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಂದೆ ಹೋಗ್ಲೇಬೇಕು. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡ್ಬೇಕು? ಅರ್ಜುನ ರಥ ಅಲ್ಲ ಅವನು, ಸಹದೇವದ್ರ ಅರ್ಜುನ ರಥ ಅಂತ ರಥ ಅಲ್ಲ, ಇನ್ನು ಹೋಗ್ಬೇಕು ಅಂತ ಅಪೇಕ್ಷೆ. ಅಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಳ್ಳಿಲ್ಲ. ರಾವಣ ಓದ್ದವರಿಗೆ ಗೊತ್ತು, ಅಲ್ಲಿ ಲಂಕಾಪಟ್ಟಣ ಇದೆ. ಇಲ್ಲ ರಾವಣ ಇಲ್ಲ, ವಿಭೀಷಣ ಇದ್ದಾನೆ, ರಾಜ್ಯ ಆಡ್ತಾ ಇದ್ದಾನೆ ಈಗ. ಅದು ಚಿರಂಜೀವಿಗಳಲ್ಲಿ ಒಬ್ಬ. ಅಂದಮೇಲೆ ಅಲ್ಲಿಗೆ ಹೋಗಿ ಅವನಿಂದ ಕಪ್ಪ ಕಾಣಿಕೆ ತರಬೇಕು. ಈಗ ನಮಗೆ ಒಂದು ಹೊಸ ವಿಷಯ ಗೊತ್ತಾಯ್ತು. ವಿಭೀಷಣ ಚಿರಂಜೀವಿ ಅಂತ ಕೇಳಿದ್ವಿ, ರಾಮದೇವರು ಕೊಟ್ಟಿದ್ದನ್ನು ಕೇಳಿದ್ವಿ. ಸುಮ್ಮನೆ ಕಥೆಯಾಗಿ ಉಳಿಲ್ಲ, ಮಹಾಭಾರತ ಕಾಲಕ್ಕೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಮಹಾಭಾರತ ಕಾಲದ ವಿಭೀಷಣ ಇದ್ದ, ಸಹದೇವ ಅಲ್ಲಿ ಹೋಗಬೇಕು, ಹೋಗೋದು ಕಷ್ಟ ಇದೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ. ಹೇಗೆ ಹುಟ್ಟಿದ ದೇವರು ಸಹಕಾರ ಕೊಡ್ತಾನೆ ನೋಡಿ, ಕಷ್ಟ ಜ್ಞಾಪಕ ಆಯ್ತಂತ. ಘಟೋತ್ಕಚ ಹುಟ್ಟಿದಾಗ ಹೊರಟೋಗಿದ್ನಲ್ಲ, ಹೋಗಬೇಕಾದ್ರೆ ಹೇಳಿರ್ತಾನೆ, ನೀವು ಯಾರು ಜ್ಞಾಪಿಸ್ಕೊಂಡ್ರು ಬರ್ತೇನೆ ಅಂತ ಹೇಳಿದ್ರು. ನೀವು ಯಾರು ಸ್ಮರಣೆ ಮಾಡಿದ್ರು ಸಾಕು, ಪಾಂಡವರಲ್ಲಿ ಯಾರು ಕರೆದ್ರು ನಾನು ಬರ್ತೇನೆ ಅಂತ ಹೇಳಿದ್ದ. ಈ ಜ್ಞಾಪಕ ಆಯ್ತನು, ಎಲ್ಲಿ ಉಪಯೋಗಿಸುತ್ತಾ ಲೆಕ್ಕ ಹಾಕ್ಬೇಕು. ಇಷ್ಟೊತ್ತು ಎಂತ ಪ್ರಸಂಗವನ್ನು ಉಪಯೋಗಿಸ್ಕೊಂಡಿದ್ದಿಲ್ಲ, ಇವತ್ತು ಉಪಯೋಗಿಸ್ಕೊಂಡ. ಘಟೋತ್ಕಚ ಅಂತ ಕರೆದ, ಚಿಕ್ಕಪ್ಪ ಅಂತ ಬಂದೇ ಬಿಟ್ಟಾತ. ಭೀಮನ ಮಗ ಅಂದ್ಮೇಲೆ ಇರ್ತೀರಿ, ಚಿಕ್ಕಪ್ಪ ಆಗ್ಬೇಕಲ್ಲ ಕೊನೆಗೆ ಸಹದೇವನಿಗೆ. ಏನ್ ಮಾಡ್ಬೇಕು ಅಂತ ಕೇಳಿದ. ನೋಡಯ್ಯ ಹೋಗ್ಬೇಕು ನೀನು, ಈಗ ಹೋಗಿ ವಿಭೀಷಣ ಹತ್ರ ಹೋಗಿ ರಾಕ್ಷ ಹಾರ್ಲಕ್ ಬರುತ್ತೆ ನಿನಗೀಗ. ಕರೆಕ್ಟ್ ಅಷ್ಟೂರ ಇಲ್ಲಿ, ಅಲ್ಲಿಂದ ಬಂದಿ ಅಂದ್ಮೇಲೆ ಇಲ್ಲಿಂದ ಲಂಕೆಗೆ ಹೋದ್ರೆ ಕಷ್ಟ ಅಲ್ಲ. ನೀನ್ ಹೋಗಿಬಿಟ್ಟು ನನ್ನ ಪರವಾಗಿ ಹೋಗಿ ಪಾಂಡವರ ಆಶ್ರಯಾಗ ಅಂತ ಕೇಳಿ ವಿಭೀಷಣನಿಂದ ಕಪ್ಪ ಕಾಣಿಕೆ ತರಬೇಕು ಅಂತ ಹೇಳಿದನು. ಘಟೋತ್ಕಚ ಹೊರಟೇ ಬಿಟ್ಟ. ಸಮುದ್ರ ಹಾರದೆ ಘಟೋತ್ಕಚ ಹೊರಟು ಬಿಟ್ಟ. ಇದು ಬಹಳ ಅಪೂರ್ವವಾದ ಕಥೆ ಇದು. ಸಮುದ್ರವನ್ನು ಹಾರಿ ಲಂಕೆಯನ್ನು ಮುಟ್ಟಿದ ಘಟೋತ್ಕಚ. ಈತ ಯಾರು? ಭೀಮನ ಮಗ. ಭೀಮ ಯಾರು? ಹನುಮಂತನಾಗಿ ಹಾರಿದವನು. ಅಲ್ಲಿ ಅಪ್ಪ ಹಾರಿದ್ದ, ಅಲ್ಲಿ ಮಗ ಹಾರಿದ. ಅಂದ್ರೆ ರಾಮಾಯಣ ಮಹಾಭಾರತ ಸಂಬಂಧ ಏನು ಅಂತ ಗೊತ್ತಾಗುತ್ತೆ. ಅಂದ್ರೆ ಎರಡು ಕಡೆಯೂ ಹನುಮಂತನ ಪಾತ್ರ ಎಷ್ಟು ದೊಡ್ಡದಾಯಿತು. ಅಲ್ಲಿ ತತಃ ತಾನು ಹಾರಿ ರಾವಣನನ್ನ ಬಗ್ಗುಬಡಿದಂತ ಮಹಾವೀರ ಹನುಮಂತನಾದರೆ, ಅದೇ ಹನುಮಂತನಾದ ಭೀಮಸೇನನ ಮಗ ಘಟೋತ್ಕಚ ಅವನಿಗೆ ಹಾರತಾ ಇದ್ದ. ಅಲ್ಲಿ ರಾವಣನನ್ನು ಆತ ಕಂಡ, ಭೀಷಣ ಈತ ಕಂಡ, ತಕ್ಷಣ ಪರಿಚಯ ಆಯಿತು. ಘಟೋತ್ಕಚ ಬಂದಾಗ ವಿಭೀಷಣ ಭಗದತ್ತ ಮಾಡ್ರೆ ಮಾಡಲಿಲ್ಲ, ಯುದ್ಧ ಶುರು ಮಾಡಿಬಿಟ್ಟು ಕೊನೆಗೆ ಯಾತಕ್ಕೆ ಕೊನೆಗೆ ಅಂತ ಕೇಳಲಿಲ್ಲ. ಮೊದಲೇ ಕೇಳಿದ ಪಾಪ. ಯಾಕೆ ರಾಮದೇವರ ಹತ್ರ ಇದ್ದ ಸಂಸ್ಕಾರ ಬೆಳೆದಿತ್ತ. ಆತನೇ ಸುಸಂಸ್ಕೃತ ವ್ಯಕ್ತಿಯಾಗಿದ್ದ. ಭಗದತ್ತ ನರಕಾಸುರನ ಮಗ, ರಾಕ್ಷಸನ ಮಗ. ಇವನು ಕೂಡ ರಾಕ್ಷಸನ ತಮ್ಮ. ಆದರೆ ರಾಮ ಹನುಮಂತರ ಸಮಾಗಮದಿಂದ ಒಳ್ಳೆಯ ಎತ್ತರವನ್ನು ಮುಟ್ಟಿದ್ದ ವಿಭೀಷಣ. ಕೇಳಿಕೊಂಡ, ಏನು ವಿಷಯ ಅಂತ ಕೇಳಿದ. ಆಗ ಹೇಳಿದ, ಹೇಗೆ ಯಾಗ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ದಿಗ್ವಿಜಯಕ್ಕೆ ಅಂತ ಹೊರಟಿದ್ದೇವೆ, ಇದು ವೇದವ್ಯಾಸರ ಅಪ್ಪಣೆ, ಕೃಷ್ಣ ಯಾಗ ಮಾಡಿಸ್ತಾ ಇದ್ದಾನೆ. ಅದು ಭಾರಿ ಇಂಪಾರ್ಟೆಂಟ್. ಕೃಷ್ಣ ಯಾಗ ಮಾಡ, ಗೌರ್ಮೆಂಟ್ ಫಂಕ್ಷನ್ ಅಂದ ತಕ್ಷಣ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಸಿಕ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಗೌರ್ಮೆಂಟ್ ಫಂಕ್ಷನ್ ಅಂದ್ರೆ ಬೇರೆ, ಪ್ರೈವೇಟ್ ಫಂಕ್ಷನ್ ಅಂದ್ರೆ ಬೇರೆ, ಪಬ್ಲಿಕ್ ಫಂಕ್ಷನ್ ವೈಶಿಷ್ಟ್ಯನೇ ಬೇರೆ. ಯಾವಾಗಲೂ ಕೂಡ ಇದು ಕೃಷ್ಣ ಮಾಡಿಸ್ತೀರ ಯಾಗ, ವೇದವ್ಯಾಸ ನಿರ್ದೇಶನ ಕೊಟ್ಟಿದ್ದಾರೆ, ಅದಕ್ಕೆ ನಾ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ, ಇವರು ಕೃಷ್ಣ ಹೇಳಿದ್ದಾನ, ಕೃಷ್ಣ ನಿಧಿ ಮಾಡಿಸ್ತಾ ಇದ್ದಾನ, ಆ ಕೃಷ್ಣ ಯಾರೋ ನನಗೆ ಗೊತ್ತು, ನಮ್ಮ ರಾಮನೇ ಆ ಕೃಷ್ಣ, ಹೇಗೆ ಅನುಸಂಧಾನ ಮಾಡ್ತಾನೆ. ಪಶ್ಚಪೂರ್ಮ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿತೇ ದಶ. ದಶಾವತಾರದಲ್ಲಿ ರಾಮ ಒಬ್ಬ, ಕೃಷ್ಣ ಒಬ್ಬ. ಕೃಷ್ಣನೇ ಸಾಕ್ಷಾತ್ ನಾರಾಯಣ. ನನಗೆ ರಾಜ್ಯ ಕೊಟ್ಟಿದ್ದೇ ರಾಮದೇವರು, ನಾನು ಬದುಕಿರೋದೇ ರಾಮದೇವರಿಂದ, ಪಟ್ಟ ಕಟ್ಟಿದ್ದೇನೆ ರಾಮದೇವರು. ಆತನೇ ಕೃಷ್ಣ. ಆ ತ್ಯಾಗ ಮಾಡಿಸ್ತಿರಬೇಕಾದ್ರೆ ನಾನು ಎಷ್ಟು ಸಂಭ್ರಮ ಪಡ್ತೇನೆ, ಅದಕ್ಕೆ ಏನ್ ಬೇಕು ತಗೋ ಅಂತ ಹೇಳಿಬಿಟ್ಟು ರಾಶಿ ರಾಶಿ ವೈಭವ ಕೊಟ್ಟರು. ರಾಶಿ ರಾಶಿ ಸಂಪತ್ತನ್ನ ತಗೊಂಡು ಹೇಗೆ ಒಯ್ಬೇಕು ಕಟೋತ್ಕಚೆ ಅಂದ್ರೆ, ಅವನ ಶಿಷ್ಯರಿದ್ದಾರಲ್ಲ ರಾಕ್ಷಸರ ಗುಂಪೆ, ಎಲ್ಲ ಹೊತ್ಕೊಂಡು ಹಾರಿಬಿಟ್ರಂತ ನಡೆಯನ್ ಹೊತ್ಕೊಂಡು ಹಾರಿ ಹಾರಿ ತರೋದು ಎಲ್ಲ ನಕಲು ಒಪ್ಪಿಸಿದ್ರು ಸಹದೇವರಿಗೆ. ಸಹದೇವ ತಗೊಂಡು ಬಂದ್ರೆ ಈ ನಮ್ಗೆ ಅರ್ಥ ಆಗುತ್ತೆ. ಸಹದ ಎಂತ ಸಮುದ್ರ ದಾಟಿ ವಿಭೀಷಣ, ಒಂದು ಸಮುದ್ರ ದಾಟೋದು ದೊಡ್ಡ ಸಮಸ್ಯೆ. ವಿಭೀಷಣ ಅಸಾಮಾನ್ಯವಾದ ವ್ಯಕ್ತಿ, ಅವನ್ನ ಕನ್ವಿನ್ಸ್ ಮಾಡಿ ತರೋದು ಅಂದ್ರೆ ಸಾಮಾನ್ಯವಾದದ್ದಲ್ಲ. ಎರಡನ್ನೂ ಸಹದೇವ ಸಾಧಿಸಿಬಿಟ್ಟ. ಯಾತ್ರೆಯಿಂದ ಕೃಷ್ಣ ಭೀಮರ ಹೆಸರಿನಿಂದ ಕೆಲಸ ನಡಿ, ಕೃಷ್ಣನ ಪರವಾಗಿ ನಾವು ಬಂದಿದ್ದೇವೆ ಅಂದ ತಕ್ಷಣ ಅದು ಮಹತ್ವ ಬಂತು. ಅದಕ್ಕೆ ನಮಗೆ ನೀರು ಬೇಕು, ಯಾರು ಕೊಡೋದಿಲ್ಲ. ದೇವ್ರ ಪೂಜೆಗೆ ಬೇಕು, ಕಷ್ಟ ಕೊಡ್ತಾರೆ. ಇವತ್ತೆಲ್ಲ ಎಂತೆಂತ ಸ್ಥಳಕ್ಕೆ ಹೋಗಿಬೇಕಾದ್ರೆ ಜಾಗ ಇಲ್ಲ ಅಂದ್ಬಿಡ್ತಾರೆ. ಯಾತ್ರೆ ಗೀತ್ರೆ ಹೋಗಿರ್ತಾರಲ್ಲ, ಯಾವುದೋ ಕಾರಣಕ್ಕೆ ಬಸ್ ಬ್ರೇಕ್ ಡೌನ್ ಏನೋ ಆಗಿಬಿಡುತ್ತೆ. ಅಲ್ಲೇ ಒಂದು ದಿವಸ ಹಾಲ್ಟ್ ಮಾಡೋ ಪ್ರಸಂಗ ಬರುತ್ತೆ. ಪಾಪ, ಏನು ಎಷ್ಟೋ ಕಡೆಗೆ ಹೋದ ಕಾಲಕ್ಕೆ ಫುಲ್ಲಿ ಸೆಕ್ಯೂರಿಟಿ ಇರುತ್ತೆ, ಹೋಗ್ಲಕ್ಕೆ ಆಗೋದಿಲ್ಲ. ಆ ಹೊತ್ತಲ್ಲಿ ಕೇಳಿ, ನಾವು ಬಂದಿದ್ದೇವೆ ದೇವ್ರ ಸೇವೆ ಹೊರಟಿದ್ದೇವೆ ಅಂತ ಕೇಳಿದ ತಕ್ಷಣ ಹಾಗಿದ್ರೆ ಉಪಯೋಗಿಸಿ ಅಂತ ಹೇಳಿ ಅಷ್ಟಕ್ಕೆ ಔಷಧ ಅವಕಾಶ ಮಾಡಿಕೊಡ್ತಾರೆ. ಎಷ್ಟು ಸಲ ಮುಖ್ಯಸ್ಥರಲ್ಲಿ ಇರೋದೇ ಇಲ್ಲ, ಅಲ್ಲಿ ಕಾವಲುಗಾರೇ ಸ್ಟೋಬ್ಲೈಜ್ ಮಾಡ್ತಾರೆ. ಪಾಪ ಕಾವಲುಗಾರರೇ, ಒಳ್ಳೆ ದೇವರ ಕೆಲಸ ಅಂದ್ರೆ ಅದಕ್ಕೆ ಮಹತ್ವನೇ ಬೇರೆ. ಅದನ್ನು ಯೋಚನೆ ಮಾಡಿದರೆ ಸಹದೇವನ ಯಶಸ್ಸು ಸ್ವಂತ ಶಕ್ತಿಯಿಂದಾದ ಹೆಸರಿಂದ, ಸ್ವಂತ ಶಕ್ತಿಯಿಂದ ಸಾಧಿಸಿದ್ದಲ್ಲ, ಆತ ಭಕ್ತಿಯಿಂದ ಸಾಧಿಸಿದ್ದು. ಭೀಮಸೇನಾದ್ರೆ ಶಕ್ತಿ ಭಕ್ತಿ ಎರಡೂ ಇದೆ, ಆದ್ರೆ ಸಹದೇವಾದಿಗಳಲ್ಲಿ ಆವರ್ತನ ಶಕ್ತಿ ಇಲ್ಲ, ಭಕ್ತಿನೇ ಅವರ ಶಕ್ತಿ. ಅದಕ್ಕೆ ನಾವೆಲ್ಲ ಇದನ್ನ ಅರ್ಥ ಮಾಡಿಕೊಂಡ್ರೆ ಘಟೋತ್ಕಚನನ್ನ ಸ್ಮರಣೆ ಮಾಡಿ ಆತ ಹೇಗೆ ಉದ್ಧಾರವಾದನೋ, ಘಟೋತ್ಕಚನ ಅಪ್ಪ ಭೀಮಸೇನ ಸ್ಮರಣೆ ಮಾಡಿದರೆ ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಘಟೋತ್ಕಚ ಸರ್ವಾಂತರ್ಯಾಮಿ ಅಲ್ಲ, ಎಲ್ಲರಿಗೂ ಸಹಾಯ ಮಾಡೋನಲ್ಲ, ನಿಮ್ಮ ಐದ್ಯದಲ್ಲಿ ಯಾರು ಕರೆದ್ರೆ ಬರ್ತೇನೆ ಅಂತ ಹೇಳಿದ್ದ ಅಷ್ಟೇನೆ. ಎಲ್ರಿಗೂ ಮಾತು ಕೊಟ್ಟಿಲ್ಲ. ಭೀಮಸೇನ ಹಾಗಲ್ಲ, ಮಾಧುರಿ ಮಾತ್ರ ಬರ್ತೇನೆ ಅಂತ ಮಾತು ಕೊಟ್ಟಿಲ್ಲ, ಕೆಲವು ಮಠದವರು ಅಂತ ಮಾತು ಕೊಟ್ಟಿಲ್ಲ, ಈ ಕರ್ನಾಟಕದವರು ಅಂತ ಹೇಳಿಲ್ಲ. ಯಾರು ಕರೆದ್ರೂ ಬರ್ತೇನೆ. ಮಾತರ್ಮೇ ಮಾತರಿಶ್ವನ್ ಪಿತರತನಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಭಾವ ಶ್ರೀಮದ್ಭ ನಾಮ ಅಂತ ಕರೆದ್ರೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರ. ಅದರಿಂದಾಗಿನೇ ಪೂರ್ಣ ವಿಶ್ವಾಸ ಇಟ್ಕೊಳ್ಬೇಕು. ಅಪ್ಲೈ ಮಾಡೋದಲ್ಲಿ ಇದೇ ತಪ್ಪಾಗೋದು. ಕೇಳಿರ್ತೇವೆ, ಓದಿರ್ತೇವೆ, ಸಮಸ್ಯೆ ಬಂದೇ ಬರುತ್ತೆ. ಅವ ನಮ್ಗೆ ಯಾರೋ ನೆನಪಾಗ್ತಾರೆ ಹೊರ್ತೀನಿ ನೆನಪಾಗೋದೇ. ಅದ್ ನೆನಪು ಮಾಡ್ಕೊಂಡು ನೋಡಿಬೇಕಾದ್ರೆ ಖಂಡಿತ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಎಲ್ಲೋ ಹೋಗಿರ್ತೀರಿ, ಹೆಡಪ್ ಆಗಿರ್ತೀರಿ, ಮಧ್ಯರಾತ್ರಿ ಆಗಿರುತ್ತೆ, ಭಯಂಕರ ವಾತಾವರಣ ಇರುತ್ತೆ, ಸುಮ್ ಸುಮ್ಮನೆ ಯಾರೋ ಬರ್ತಾರೆ ಅಂತ ಯೋಚನೆ ಮಾಡ್ತಿರ್ತೀವಿ. ದೇವಸ್ಮರಣೆ ಮಾಡಿ ನೋಡಿ, ನಿಮಗೆ ಯಾರೋ ಇದ್ದಕ್ಕಿದ್ದ ಬಂದ್ಬಿಡ್ತಾರೆ. ನಾವು ಬರೀ ಕರ್ಕೊಂಡವ್ರು ಸಾಕಾಗಿರುತ್ತೆ, ಬರೀ ಕರ್ಕೊಂಡು ಹೋಗಲು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಂತ ಒಂದು ವ್ಯವಸ್ಥೆ ಮಾಡ್ತಾನೆ ಪರಮಾತ್ಮ. ಬಂದಿದ್ ಭಾರಿ ಪುಣ್ಯ ಅಂತ ಹೇಳ್ತಾರೆ. ಮಧ್ಯರಾತ್ರಿಯಲ್ಲಿ ಯಾರೋ ಕರ್ಕೊಂಡು ಸಾಕು ಅಂತ ಕೇಳಿ ಒಳ್ಳೆ ಫಸ್ಟ್ ಕ್ಲಾಸ್ ಹಿಡ್ಕೊಳ್ಳೋಕೆ ವ್ಯವಸ್ಥೆ ಬರುತ್ತೆ. ಇದು ಎಷ್ಟೋ ವರ್ಷ ಅನುಭವಕ್ಕೆ ಬರುತ್ತೆ. ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ನಾವು ಊಹೆ ಮಾಡೋಕೆ ಸಾಧ್ಯನೇ ಇರೋದಿಲ್ಲ. ಅದು ಹೂವೆತ್ತೆ ಕೆಲಸ ಆಗಿದೆ. ಅದು ಅಭ್ಯಾಸ ಮಾಡಬೇಕೆ ಹೊರತು ಬೇರೆದಕ್ಕಲ್ಲ. ಆದ್ರೆ ಸಹದೇವ ಆತನ ಮಾತನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ. ಘಟೋತ್ಕಜ ಮಾತು ಕೊಟ್ಟಿದ್ದ ಅಂತೇಳಿ ಕಂಡ ಕಂಡಾಗೆಲ್ಲ ಘಟೋತ್ಕಜ ಉದ್ದ ಕರ್ಕೊಂಡು ಹೋಗೋದಾಗಿರ್ಬೇಕಾದ್ರೆ ಇಲ್ಲ, ತನ್ನ ಕೈಯಲ್ಲಿ ಯಾವಾಗ ಆಗೋದಿಲ್ಲ ಅವಾಗ ಘಟೋತ್ಕಜ ಅಂತ ಕರೀತಾರೆ. ಅದನ್ನ ಅರ್ಥ ಮಾಡ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿರ್ತಾನೆ, ವಾಯುಸ್ತುತಿ ಹೇಳಿರ್ತಾನೆ, ರಾಘವೇಂದ್ರ ಸ್ತೋತ್ರ ಹೇಳಿರ್ತಾನೆ. ಬಸ್ ಬರಲ್ಲಿ ಲೇಟ್ ಆಗುತ್ತೆ, ರಾಯರೇ ರಾಯರೇ ರಾಯ ಅಂತ ಕುತ್ಕೊಂಡ್ಬಿಟ್ರೆ ಬಸ್ ಬೇಗ ಬರಲಿ ಅಂತ ಕೇಳಬಾರ್ದು. ಅದಕ್ಕೆಲ್ಲ ಕೂಡ ಅದೇ ತಪ್ಪು, ದುರುಪಯೋಗ ಮಾಡ್ಕೊಂಡಾಗ ಇದಕ್ಕೆಲ್ಲ ಕೇಳಕ್ ಹೋದ್ರೆ ಸಣ್ಣ ಪುಟ್ಟ ಇದಕ್ಕೆಲ್ಲ ನಾವು ಚೀಫ್ ಮಿನಿಸ್ಟರ್ ಪ್ರೈಮಿನಿಸ್ಟರ್ ಕೇಳಕ್ ಹೋಗ್ಬಿಟ್ಟೆ ಉಚ್ಚ ಅಂತ ಕರೀತಾರೆ, ಆ ಲೆವೆಲ್ ಹೋಗೋದಿರಬೇಕು. ಅದರಿಂದ ನಾವು ದೊಡ್ಡವರನ್ನು ತಿಳಿಯೋದು ಅಂತ ಹೇಳಿದ್ರೆ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೂ ತಪ್ಪು, ದುರುಪಯೋಗ ಮಾಡ್ಕೊಂಡ್ರು ತಪ್ಪು. ಅದು ಜಾಣತನ ಬೇಕಾದ್ರೆ ನಾವು ಕೆಲವು ಕೇಳಿದ್ರೆ ಹೌದಾ ಇದಕ್ಕೋಸ್ಕರ ಬಂದ್ರೆ ಕರೆಕ್ಟ್, ನೆಗಡಿ ಕೆಮ್ಮಾಗಿದೆ ಅಂತ ಹೇಳಿ ನಾವು ಅಮೆರಿಕಕ್ಕೆ ಹೋದ್ರೆ ಟ್ರೀಟ್ಮೆಂಟ್ಗೆ, ಮೆಡ್ರಾಸ್ಗೆ ಹೋದ್ರೆ ಡೆಲ್ಲಿಗೆ ಹೋದ್ರೆ ದಡ್ಡ ಅಂತ ಕರೀತಾರೆ. ಆದ್ರೆ ಅಲ್ಲಿ ಕ್ಯೂರ್ ಆಗ್ಲಿಲ್ಲ ಅದಕ್ಕೆ ಬಂದೆ ಅಂದ್ರೆ ಆಗ ಅದು ಸಾರ್ಥಕ, ಹೋಗಿದ್ದಕ್ಕೂ ಅರ್ಥ ಇದೆ, ಅವನಿಗೂ ಸಂತೋಷ ಆಗುತ್ತೆ, ಇವರಿಗೂ ಸಾರ್ಥಕ ಆಗುತ್ತೆ. ಆದ್ರಿಂದ ಯಾವಾಗಲೂ ಕೂಡ ನಾವು ದೇವರ ಸ್ಮರಣೆ ಮಾಡೋದನ್ನು ಬಿಡಬಾರದು, ಫಲ ಕೇಳೋ ದುರಭ್ಯಾಸನ ಬೆಳೆಸ್ಕೋಬಾರದು. ಅನಿವಾರ್ಯವಾಗದ ಹೊರತು ನಾವೆಂದೂ ಬಿಡಬಾರದು. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ನಾನೀಚ ಭರತ ಋಷಭ. ಗಜೇಂದ್ರ ತನ್ನ ಕೈಲಿ ಪೂರ್ತಿ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಕರೆದ. ಅದೇ ರೀತಿಯಲ್ಲಿ ಈತ ತನಗಿನ ಅಸಾಧ್ಯ ಅಂತ ಗೊತ್ತಾದಾಗ ಘಟೋತ್ಕಜ ಅಂತ ಕರೆದ. ಘಟೋತ್ಕಜ ಬಂದ, ಸಮಸ್ಯೆ ಪೂರ್ತಿ ಪರಿಹಾರ ಮಾಡದ, ಅದನ್ನೆಲ್ಲ ತಗೊಂಡು ಸಹದೇವ ವಾಪಸ್ ಹೊರಟ. ಈಗ ವಿಭೀಷಣನಿಂದ ಮತ್ತೆ ಇವನ್ನೆಲ್ಲ ಇನ್ನೊಂದು ಕೆಲಸ ಮಾಡ್ತಿದ್ರು ಅವರು, ಬರೀ ಕಪ್ಪ ಕಾಡಿ ಇಸ್ಕೊಂಡು ಬರೋದಲ್ಲ, ಇನ್ವಿಟೇಷನ್ ಕೊಟ್ಟು ಬರ್ತಿದ್ರು, ಹಾಗೆ ಆಹ್ವಾನ ಕೊಟ್ಟು ಎಲ್ಲ ರಾಶಿ ಆಗಿ ಬರಬೇಕು ಅಂತ. ಆ ರೀತಿ ಕರೆಸ್ಕೊಂಡವರು ಯಾರೂ ಬಿಡ್ಲಿಲ್ಲ, ಪ್ರತಿಯೊಬ್ಬರು ಬಂದವರೇನೆ. ದಿಗ್ವಿಜಯದ ಪರ್ಪಸ್ ಎರಡಾಗಿತ್ತು, ಒಂದು ಗೆದ್ದು ಕಪ್ಪ ಕಾಡಿಗೆ ತರೋದು, ಇನ್ವೈಟ್ ಮಾಡಿ ಬರೋದು, ಎರಡನ್ನು ಮತ್ತೆ ಯಾರೋ ಇನ್ವೈಟ್ ಮಾಡಿದಾಗ ಅಲ್ವಲ್ಲ, ಈಗ ಡೈರೆಕ್ಟ್ ಸಂಬಂಧಪಟ್ಟವರೇ. ಧರ್ಮರಾಜ ಯಾಗ ಮಾಡಿದ್ರೆ ಅವ್ರ ತಮ್ಮಂದ್ರೆ ಇನ್ವೈಟ್ ಮಾಡ್ತಾರೆ ಅಂದಮೇಲೆ ಅದಕ್ಕಿಂತ ಹೆಚ್ಚು ಇನ್ನೇ ಅಧಿಕೃತ ವ್ಯಕ್ತಿಗಳು ಸಿಗಬೇಕು. ಅದರಿಂದ ಅವರುಗಳು ಖುಷಿಯಿಂದ ಹೋಗ್ಲಿಕ್ಕೆ ತಯಾರಾಗ್ತಾ ಇತ್ತು. ಅಷ್ಟೆಲ್ಲ ಸಂಪತ್ತನ್ನು ತಗೊಂಡ, ಸಾಕಷ್ಟು ಕಲೆಕ್ಷನ್ ಜಾಸ್ತಿ ಆಗಿತ್ತು, ಅಷ್ಟೊತ್ತಿನಲ್ಲಿ ಹೇಗೆ ಒಯ್ಬೇಕು ಘಟೋತ್ಕಚ, ಇಷ್ಟು ತಂದುಕೊಟ್ಟು ನಮ್ಮ ಇಂದ್ರಪ್ರಸ್ಥಕ್ಕೂ ಡೆಲಿವರಿಗೂ ಹಾಗೆ ಡೆಲಿವರಿ ಕೊಟ್ಟು ಬಿಡು ಅಂತ ಹೇಳಿದಾಗ ಘಟೋತ್ಕಜ ಅಲ್ಲಿಗೆ ತಂದು ಬಿಟ್ಟೋದಂತೆ. ಪಾಪ ಇಂದ್ರಪ್ರಸ್ಥಕ್ಕೆ ತಂದು ರಾಶಿ ರಾಶಿ ಹಣವನ್ನು ಅಲ್ಲಿಟ್ಟು ಮತ್ತೆ ಯಾಗಕ್ಕೆ ಬರ್ತೇನೆ ಅಂತ ಹೊರಟೋಗ್ಬಿಡ್ತಾನೆ. ಆ ಕೆಲಸನೂ ಮುಗೀತು. ಇನ್ನು ನಕಲ ಪಶ್ಚಿಮಕ್ಕೆ ಹೊರಟ, ಪಶ್ಚಿಮ ದಿಕ್ಕಿಗೆ ಹೊರಟ. ಆ ದಿಕ್ಕಿನಲ್ಲಿ ಹೆಚ್ಚು ಸಮಸ್ಯೆ ಇರಲಿಲ್ಲ ಆತನಿಗೆ. ಆ ಪಶ್ಚಿಮ ಇವತ್ತಿನ ಇಂದ್ರಪ್ರಸ್ಥದಿಂದ ಪಶ್ಚಿಮ ಕೊಟ್ಟು ದ್ವಾರಕ್ಕೆ ಬರುತ್ತೆ. ಎಲ್ಲ ಕೃಷ್ಣನಿಗೆ ಬೇಕಾದ ಜನಗಳಿದ್ವು, ಉದ್ದು ಕೃಷ್ಣನ್ ಬೇಕಾದ ಜನಗಳೇನೆ. ಓ ಕೃಷ್ಣ ಯಾಗ ಮಾಡಿಸ್ತಾರೆ ಅಂತ ಒಂದು ಹೆಸರು ಹೇಳಿದ್ರು ಸಾಕು, ಎಲ್ಲ ಕಪ್ಪ ಕಾಣಿಕೆ ಕೊಟ್ಟಿದ್ದು ಕೊಟ್ಟಿದ್ದು ಕೊಟ್ಟಿದ್ದೇನೆ. ಆ ಹೋಗ್ತಾ 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 ಬಂದ, ಸಮುದ್ರದವರೆಗೂ ಬಂದ. ಅಲ್ಲಿ ಸಮುದ್ರ ದಾಟಿದ್ರೆ ವಿಭೀಷಣ ಸಿಕ್ತಿದ್ದ, ಲಂಕೆ ಸಿಕ್ಕಿ ವಿಭೀಷಣ ಸಿಕ್ತಿದ್ದ. ಅವನಿಗೊಂದು ಸಮುದ್ರ ಗಂಟು ಬಿದ್ದಿತ್ತು ಸಹದೇವನಿಗೆ, ಈ ತಿರುಗೂ ಸಮುದ್ರ, ಇದನ್ನು ದಾಟಿದ್ರೆ ದ್ವಾರಕಾಪಟ್ಟಣ ಸಿಗುತ್ತೆ, ಈ ಸಮುದ್ರ ಕಟ್ಟಿದ ದ್ವಾರಕ್ಕೆ, ಆ ಸಮುದ್ರ ದಾಟಿದ್ರೆ ಲಂಕೆ. ನಿಮಗೆ ಆಶ್ಚರ್ಯವಾಗುತ್ತೆ, ಎರಡೂ ಚಿನ್ನದ ಪಟ್ಟಣಗಳು, ಲಂಕಾಪಟ್ಟಣ ಚಿನ್ನದ ಪಟ್ಟಣ. ಪ್ರತಿನಿತ್ಯ ಪಾರಾಯಣ ಮಾಡಲು ಗೊತ್ತಿರುತ್ತೆ ನಿಮಗೆ, ಸುವರ್ಣಕಾರಿ ತಾಂ ಪುರೀಂ ಅಂತ ಓದ್ತೇವೆ. ಏಳನೇ ಅಧ್ಯಾಯದೊಳಗೆ ಲಂಕಾಪಟ್ಟಣವನ್ನು ಹನುಮಂತ ಸುಟ್ಟನಲ್ಲ, ಎಂಥ ಪಟ್ಟಣ ಅದು, ಚಿನ್ನದ ಪಟ್ಟಣ. ದ್ವಾರಕಾಪಟ್ಟಣ ಚಿನ್ನದ ಪಟ್ಟಣ, ಅದು ಎರಡು ಚಿನ್ನದ ಪಟ್ಟಣಕ್ಕೆ ಹೋಗಿರೋದು. ಇವರು ನಾವಿಬ್ಬರು ಅವಳಿ ಬೇರೆ, ಇಬ್ಬರು ಟ್ವಿನ್ಸ್ ಬೇರೆ, ಜೊತೆಗೆ ಇವರು ನಕಲ ಸೇವದ ಇಬ್ಬರು ಅಶ್ವರ್ಯ ದೇವತೆಗಳ ಅವತಾರನೆ. ಆತ ಅಲ್ಲಿಗೆ ಹೋದ, ಈತ ಇಲ್ಲಿಗೆ ಬಂದ. ಅಲ್ಲಿ ರಾಮನ ಭಕ್ತನಾದ ವಿಭೀಷಣ ಇದ್ದ, ಸ್ವತಃ ರಾಮನೇ ಆದ ಶ್ರೀಕೃಷ್ಣನೇ ಇದ್ದ. ಇಲ್ಲಿ ಬಂದು ವಸುದೇವಾದಿಗಳೆಲ್ಲ ಇದ್ದಾರೆ. ಸಹದೇವ ಏನ್ ಮಾಡ್ಬೇಕಾಗ, ಅಲ್ಲಿ ಬಂದವನು ನಕುಲ, ನಕಲ ಏನ್ ಮಾಡಿದನಂತೆ, ಒಬ್ಬ ದೂತನ ಕಳಿಸಿಕೊಡ್ತಾನಂತೆ ಕೃಷ್ಣನಿಗೆ. ಕೃಷ್ಣನಿಗೆ ಒಂದು ಆಹ್ವಾನ, ಏನಂತ ಗೊತ್ತೇನು, ಕೃಷ್ಣ ಯಾಗ ಮಾಡ್ತಾ ಇದ್ದೇವೆ, ಕಪ್ಪ ಕಾಣಿಕೆ ಕೊಡು. ಎಷ್ಟು ಆಶ್ಚರ್ಯ ಇರ್ಬೇಕು ಲೆಕ್ಕ ಹಾಕಿ. ಆ ಕಾಲಕ್ಕೆ ಭಾರಿ ಜೋರು ಇದ್ದಾಗ ಕಲೆಕ್ಷನ್ ಮಾಡೋ ಬಂದ್ಬಿಡ್ತಾರೆ, ಲೈಟ್ಗಳು ಕಲೆಕ್ಟ್ ಮಾಡಕ್ಕೆ ಕಂಡಕ್ಟರ್ ಬಂದ, ಒಂದು ಲೈಟ್ ಇದ್ದಾಗ ಲೆಕ್ಕ ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಅಂತ ಹೇಳಿದಾಗೆ ಬಂದೇ ಬಿಡ್ತಾರೆ. ಹೇಳಿ ಕಳಿಸ್ತಾರೆ, ಕೃಷ್ಣ ನನಗೆ ಕಪ್ಪ ಕಾಣಿಕೆ ಕೊಡಬೇಕು, ನಿನಗೆ ಯಾಗ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೃಷ್ಣ ಏನ್ ಮಾಡ್ಬೇಕಾಗಿತ್ತು, ಬುದ್ಧಿಗಿದ್ದೀರ ಯಾರು ಕೇಳ್ತಿದ್ದ ಜ್ಞಾನ ಇದೆ ನನಗೆ ಅಂತ ಹೇಳ್ಬೋದಾಗಿತ್ತು. ಆ ಕೃಷ್ಣ ಏನ್ ಮಾಡಿ, ನಕುಲಃ ಕರದಾನಾಯ ಪ್ರೇಷಯಾವಾಸ ಕೇಶವೇ. ಅದು ಅರ್ಜುನ ಆ ಕ್ಷಣಕ್ಕೆ ಅರ್ಜುನ ನಕಲ ಮರ್ತು ಬಿಡ್ತಾನೆ, ಯಾಗ ಮಾಡಿಸ್ತಿರೋದು ಯಾರು, ಯಾಗದ ದೇವತೆ ಯಾರು, ಕೃಷ್ಣನ ತಮಗಾಗಿರೋ ಉಪಯೋಗ ಏನು, ಎಲ್ಲದನ್ನ ಮರ್ತು ಬಿಟ್ಟು ಕಂಡ್ಕೊಂಡವ್ರು ಕೇಳಿದ ಹಾಗೆ ಸ್ವಾಮಿಗಳೇ ಕಾಂಟ್ರಿಬ್ಯೂಷನ್ ಕೊಡ್ತೀರಾ ಅಂತ ಕೇಳಕ್ ಹೋದ್ರೆ ಆಗ ಹೋಗೋದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತೀರಾ ಅಂತ ಕೇಳಿದ್ರೆ ಏನು ಯೋಚನೆ ಮಾಡಕ್ಕೆ, ಅದು ಮಿತಿ ಮೀರಿದ ಸೌಜನ್ಯವನ್ನು ಭಾರಿ ಮೀರ್ತಕ್ಕಂಥ ಪ್ರಸಂಗ. ಈ ಸ್ವಾಮಿನ ಕೇಳಿದರೆ ಹೇಗಾಗುತ್ತೆ, ಜಗತ್ ಸ್ವಾಮಿನ ಕೇಳಿದಾಗ ಏನಾಗ್ಬೇಕು ಲೆಕ್ಕ ಹಾಕಿ. ಆದ್ರೆ ಕೃಷ್ಣ ಎಂಥವ್ರು ಎಷ್ಟು ಭಕ್ತ ವತ್ಸಲ ಅಂದ್ರೆ, ಏನು ಕರುಣಾ ನಿಧಿ ಹರಿ ಮತ್ತೇನು ಭಕ್ತ ಹೀನನೋ, ಇನ್ನೇನು ಈತನ ನೀನೇ. ಆದ್ರೆ ಭಾರಿ ಕರುಣ ಹೌದಾ ನಕಲ, ಸಹದೇವ ಏನ್ ಮಾಡ್ತಾ ಇದ್ದೀರಾ, ಯಜ್ಞ ಮಾಡ್ತಿದ್ದೀರಾ, ಕಪ್ಪ ಕಾಣಿಕೆ ಬೇಕಾ, ತುಂಬಾ ಒಳ್ಳೆ ಕೆಲಸ ಮಾಡಿ ತಗೊಳ್ಳಿ, ಕೃಷ್ಣ ಕೊಟ್ಟು ಕಳಿಸಿದ್ರಂತೆ. ಒಂದು ಮಾತು ಬೈಲಿಲ್ವಂತೆ ಕೃಷ್ಣ. ಇವತ್ತು ಮಕ್ಕಳು ಉಚ್ಚಾ ಬಟ್ಟೆ ತಾಯಿ ತಲೆ ಮೇಲೆ ಹೊಟ್ಟೆ ಮೇಲೆ ಹಚ್ಚಿ ಕುಡಿದ ಕುಡಿದಾಡ್ತಿರ್ತಾರೆ, ತುಳಿತಿರ್ತಾರೆ. ಆಗ ತಾಯಿ ಹಾಗೆ ನೋಡಬೇಕೋ, ಇಂಥ ಭಕ್ತರ ತಪ್ಪನ್ನು ಭಗವಂತ ಕ್ಷಮಿಸ್ತಾನೆ. ಅರೆ ಇಂಥ ಯಾವ ತಪ್ಪನ್ನು ಮಾಡದೆ ಹೋಗಿದ್ದು ವಾಯುದೇವರ ವೈಶಿಷ್ಟ್ಯ. ಹನುಮಂತನಾಗಿ ಭೀಮಸೇನಾಗಿ ಆಚಾರ್ಯರಾಗಿ ಅವರು ಒಂದು ಬಾರಿಯೂ ಕೂಡ ಒಂದು ತಪ್ಪನ್ನು ಮಾಡಲಿಲ್ಲ. ಅದರಿಂದಾಗಿನೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋ ತರಹ. ನಕುಲ ಅಷ್ಟೆಲ್ಲ ಸಂಪತ್ತಿನ ರಾಶಿನ ತಗೊಂಡು ಆತ್ಮೋ ಬಂದ, ಸಹದೇವ ಬಂದಾಗಿತ್ತು, ಎಲ್ಲರಿಗಿಂತ ಮುಂಚೆ ಭೀಮಸೇನೆ ಬಂದಾಗಿತ್ತು, ಕೊರೆಗೆ ಅರ್ಜುನ ಬಂದ. ಯಾಕೆ ತುಂಬಾ ಲಾಂಗ್ ಏರಿಯಾ ಕವರ್ ಮಾಡ್ಕೊಂಡು ಬಂದ. ಕೊನೆಗೆ ಬಂದಾಗ ದಿಗ್ವಿಜಯ ಎಲ್ಲ ಮುಗಿತು. ಅವ್ರು ಎಷ್ಟು ಸಂಪತ್ತು ತಂದಿದ್ರು ಅಂತ ಹೇಳ್ತಾರೆ, ಎಷ್ಟು ಸಂಪತ್ತು ತಂದಿದ್ರು. ಅದೊಂದು ಒಳ್ಳೆಯ ಮಹಾಭಾರತದ ವೇದವ್ಯಾಸರ ಒಂದು ಎಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಆಶ್ಚರ್ಯವಾಗುತ್ತೆ. ಅವರು ಇಂತೆಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ, ಯಾರು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ, ತರಾರು ವಾಕ್ಕಾಗಿ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಚತ್ವಾರೋ ಯೋಜನಾನಾಂಹಿ ದಶ ತ್ರಿಂಶತ್ ಶತಂ ತಥಾ. ನಕುಲ ಸಹದೇವ ಅವರೆಲ್ಲ ತಂದಿದ್ದು ಹೇಗಿತ್ತು ಅಂದ್ರೆ, ಅತಿ ಕಡಿಮೆ ತಂದಿದ್ದು ನಕುಲ, ಆತನಿಂದ ಬಂದಿದ್ದು ನಾಲ್ಕು ಯೋಜನ ಎತ್ತರದ ಪರ್ವತ, ಹಣದ ರಾಶಿ ನಾಲ್ಕು ಯೋಜನ ಎತ್ತರ ಇತ್ತಂತೆ. ಸ್ವಲ್ಪ ಇಷ್ಟು ಕಾಯಿನ್ ಸಾಯ್ಬಿಟ್ರೆ ಪಜೀತಿ ಆಗ್ತಿರ್ತದೆ. ನಾಲ್ಕು ಯೋಜನ ಎತ್ತರ, ಎಷ್ಟು ದೊಡ್ಡದಿರಬೇಕು ಅಂತ ಹಣದ ರಾಶಿಯನ್ನು ನಕಲ ತಂದಿದ್ದ. ಈತ ದಶ ಹತ್ತು ಯೋಜನ ಎತ್ತರ ಸಹದೇವ ತಂದಿದ್ದ, ಹತ್ತು ಯೋಜನ ಎತ್ತರದ ಸಂಪತ್ತನ ಸಹದೇವ ತಂದಿದ್ದ. ಭೀಮಸೇನ ತ್ರಿಂಶತ್ ಶತಂ ತಥಾ, ಮುನ್ನೂರು ಯೋಜನ ಎತ್ತರ ಲೆಕ್ಕ ಹಾಕಿ. ನೂರು ಯೋಜನ ಹನುಮಂತನಾಗಿ ಹಾರಿದ್ದ, ಈಗ ಮುನ್ನೂರು ಯೋಜನ ಎತ್ತರದ ಪರ್ವತ ರಾಶಿ. ಆ ಸಂಜೀವನ ಪರ್ವತ ಹೊತ್ತು ತಂದಿದ್ರಲ್ಲ, ಅದು ನೂರು ಯೋಜನ ಎತ್ತರ ಇತ್ತು ಸಂಜೀವನ ಪರ್ವತ. ಈ ಧನದ ಪರ್ವತ ಮುನ್ನೂರು ಯೋಜನ ಎತ್ತರದ ಪರ್ವತವನ್ನ ದೊಡ್ಡ ಧನದ ಎಲ್ಲ ಕನ್ವರ್ಟ್ ಮಾಡಿಬಿಟ್ರೆ ಹಣ ಎಷ್ಟಾಗುತ್ತೆ, ಈ ಬ್ರಿಕ್ಸ್ ಕನ್ವರ್ಟ್ ಮಾಡಿಬಿಟ್ರೆ ಯಾವ ತರ ಮಾಡಬೇಕು ಆ ತರ ಮುನ್ನೂರು ಯೋಜನ ಎತ್ತರದ ಚಿನ್ನದ ರಾಶಿ ಎಷ್ಟು ವಿಭಿಸನ ತಂದಿದ್ದ. ಅರ್ಜುನ ನಾನ್ನೂರು ಯೋಜನೆ ತಂದಿದ್ದಂತ, ಅರ್ಜುನ ನಾನ್ನೂರು ಯೋಜನ. ಹಾಗಾದ್ರೆ ಭೀಮಸೇನ ಕಡಿಮೆ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತ. ಅರ್ಜುನ್ದ ಜಾಸ್ತಿ ಆಯ್ತಲ್ಲ ಅಂತ ಕೇಳಿದ್ರೆ, ಭೀಮಸೇನ ಏರಿಯಾ ಕಡಿಮೆ, ಅರ್ಜುನ್ ಏರಿಯಾ ಭಾರಿ ಜಾಸ್ತಿ ಇತ್ತು. ಆತ ಆಯ್ತು ಆತಂದ ಕಡಿಮೆ ಆಗ, ಇತನ್ ನೋಡಿದ್ರೆ ಆರ್ನೂರು ಮಾರ್ಕು, ಆತ ನೋಡಿ ಬರೀ ತೊಂಬತ್ತು. ಭೀಮಸೇನ ತೊಂಬತ್ತು, ಇತ್ತು ಆರ್ನೂರು, ಸಾವಿರಕ್ಕೆ ಆರ್ನೂರು, ಅದು ನೂರಕ್ಕೆ ತೊಂಬತ್ತು, ಯಾರು ಜಾಸ್ತಿ ಆಯ್ತು ಲೆಕ್ಕ ನೋಡಂತಾಗ. ಲೆಕ್ಕ ಹಾಕಿಬಿಟ್ರೆ ಭೀಮಸೇನಂದು ತುಂಬಾ ಜಾಸ್ತಿ ಕ್ವಾಲಿಟಿ ಕ್ವಾಂಟಿಟಿ ಭೀಮಸೇನಂದು ಅತಿ ಹೆಚ್ಚು. ಆದ್ರೆ ಬರೀ ಕ್ವಾಂಟಿಟಿ ತಗೊಂಡ್ಬಿಟ್ರೆ ಅರ್ಜುನ್ ಜಾಸ್ತಿ ಕಾಣತ್ತಷ್ಟೇ. ಅದು ಹತ್ತು ಏರಿಯಾ ಕವರ್ ಮಾಡ್ಕೊಂಡು ಹೇಳ್ತಾರಲ್ಲ, ಕನೆಕ್ಟ್ ಮಾಡ ಹುಂಡಿಗಿಂಡಿ ಕಲೆಕ್ಟ್ ಮಾಡಬೇಕು, ಇಷ್ಟೇ ಕಲೆಕ್ಟ್ ಮಾಡಿದ್ರು ಅಂತ ಕೇಳ್ತಾರಲ್ಲ ಆ ಟೈಪ್. ಆದ್ರೆ ಇವರು ಕಲೆಕ್ಷನ್ ಅಂದ್ರೆ ಭೂಮಂಡಲದಲ್ಲಿ ಅತಿ ದಾಖಲೆಯ ಸಂಪತ್ತನ್ನು ತರ್ತಾರೆ, ದೊಡ್ಡ ಸಂಪತ್. ಸ್ವಲ್ಪ ತಲೆ ಕೆಟ್ಟಾಗುತ್ತೆ, ಇದೇನಿದು ನಮ್ಮ ಭರತ ಕಂಡರೆ ನಾನ್ನೂರು ಯೋಜನೆ ಇಲ್ಲ ಮುನ್ನೂರು ಯೋಜನೆ ಇಲ್ಲ, ಅಷ್ಟು ದುಡ್ಡು ಎಲ್ಲಿ ಇಟ್ಟರಾಗಿದ್ರೆ ತಂದು ಜಾಗ ಎಲ್ಲಿರ್ಬೇಕು ಅದಕ್ಕೆಲ್ಲ ಇಡಬೇಕಾದ್ರೆ ಹಣದ ರಾಶಿ ಪರ್ವತದ ರಾಶಿ ಇಡಬೇಕು, ಹಿಮಾಲಯ ಪರ್ವತಕ್ಕಿಂತ ಎತ್ತರ ಆಗುತ್ತೆ. ಆ ರೀತಿ ಲೆಕ್ಕ ಹಾಕಿಬಿಟ್ಟು ಅಂತಹ ಧನದ ರಾಶಿಯನ್ನ ಅವ್ರು ಹೇಗೆ ಇಟ್ರು ಅಂತ ಕೇಳಿದ್ರೆ, ಯೋಚನೆ ಮಾಡಬೇಡಿ, ಅದು ಯಾರು ಸಭೆ ಗೊತ್ತೇನೆ. ವಿಶ್ವಕರ್ಮ ನಿರ್ಮಾಣ ಮಾಡಿದ ಪಟ್ಟಣವಾದ್ದರಿಂದ ಅಂತ ಸ್ಥಳ ಅಲ್ಲಿ ಇತ್ತಾದ್ರಿಂದ ಇದನ್ನೆಲ್ಲ ಅಕಾಮಡೇಟ್ ಮಾಡೋ ವ್ಯವಸ್ಥೆ ಅವನು ಮಾಡಿದ್ನ. ಇದಕ್ಕೆ ಒಂದು ವಿಚಿತ್ರವಾದ ಸಾಮರ್ಥ್ಯ, ಒಂದು ಬ್ಯಾಗ್ನೊಳಗೆ 10 ಲಕ್ಷ ರೂಪಾಯಿ ಇಟ್ಕೊಳಕಾಗತ್ತೆ ನಿಮ್ ಕೈಯಲ್ಲಿ ಕಾಯಿನ್ಸ್ ಕೊಟ್ಟು ಬಿಟ್ರೆ ಸಾಧ್ಯನೇ ಇಲ್ಲ. ಡ್ರಾಫ್ಟ್ ಕೊಟ್ರೆ ಆರಾಮ ಇಟ್ಕೊಂಡು ಹೋಗ್ತಿರ್ತಾರೆ, 10 ಕೋಟಿ ಕೊಟ್ಟರು ಹೋಯ್ತಾ ಇರ್ತಾರೆ. ಅಂದ್ರೆ ಒಯ್ಯೋ ಮೆಥಡ್ ಬೇರೆ ಆಗಿಬಿಟ್ರೆ ಸಾಕು. ಅಂದ್ರೆ ಅವ್ರು ಇಟ್ಟ ರೀತಿ ಹೇಗಿತ್ತು ಅಂತ ಕೇಳಿದ್ರೆ, ಅದು ಯೋಗ ಶಕ್ತಿ, ಅದು ಯೋಗ ಶಕ್ತಿ ಆದ್ರಿಂದ ಆ ರೀತಿ ಪ್ಯಾಕ್ ಮಾಡಕ್ ಬರ್ತಾ ಇತ್ತು. ಅದು ನಮಗೆ ಡ್ರಾಫ್ಟ್ ಚೆಕ್ ನಿಮ್ಗೆ ಇವತ್ತರ್ಥ ನೂರು ಇನ್ನೂರು ವರ್ಷ ಹೇಳಿ ಏನು ಅರ್ಥ ಆಗ್ತೀರಿ, ತಲೆ ಹೋಗ್ತಾನೆ ಇದಿಲ್ವಲ್ಲ ಕೂಡ. ಹಿಂದಿನ ಕಾಲಕ್ಕೆ ದಿಗ್ವಿಜಯ ಮಾಡಿದ ಜನಗಳೆಲ್ಲ ಆನೆ ಒಂಟೆ ಇದ್ರ ವ್ಯವಹಾರ ಮಾಡಬೇಕಾಗಿತ್ತು, ಸಂತೆಗೆ ಹೋಗ್ಬೇಕಾದ್ರೆ ಇದಕ್ಕೆ ಹೋಗ್ಬೇಕಾದ್ರೆ ವ್ಯವಹಾರಗಳೆಲ್ಲ ಬರೀ ಕಾಯಿನ್ಸ್ ಇದ್ದ ಕಾಲ ಇತ್ತು. ಎಷ್ಟು ಕಾಲ ರೂಪಾಯಿಗಳು ಕಾಯಿನ್ಸ್ ಕಾಣೋದೇ ಕಷ್ಟ, ಬರೀ ಚಿಲ್ಲರೆಗಳೇ, ಪೈಸೆಗಳು ರೂಪಾಯಿ ಇವೇ ಜಾಸ್ತಿ. ಇವತ್ತು ನಾವು ಎಕ್ಸಿಬಿಷನ್ ಸಿಗಬೇಕು ಹೊರತು ಮ್ಯೂಸಿಯಂ ಸಿಗಬೇಕು ಹೊರ ಸಿಗೋದೇ ಇಲ್ಲ. ದಿನಬಳಕೆ ಪದಾರ್ಥ ಅಂದ್ರೆ ಆಗಿರ್ತಿತ್ತು, ಆದ್ರೆ ಇವತ್ತು ರೀತಿಯಲ್ಲಿ ವ್ಯವಹಾರ ರೀತಿಯಲ್ಲೇ ಬೇರೆ ಆಗಿಬಿಟ್ಟಿದೆ. ಇವತ್ತಿನ ದಿವಸ ಅವ್ರ ವ್ಯವಹಾರ ಇನ್ನೂ ಬೇರೆ ಆಗಿತ್ತು ಅವರದೆಲ್ಲ. ಯೋಗ ಶಕ್ತಿಯ ವ್ಯವಹಾರವಾದ್ದರಿಂದ ಅಷ್ಟು ಅಪಾರ ಸಂಪತ್ತನ್ನ ಇಂದ್ರಪ್ರಸ್ಥದಂತ ಚಿಕ್ಕ ಇಡೀ ದೇಶ ಅಲ್ಲ ಒಂದು ಪಟ್ಟಣ ಅದಲ್ಲ ಒಂದು ಜಾಗ ಅಲ್ಲಿ ಪ್ಯಾಕ್ ಮಾಡಬೇಕು, ಅದು ಸಾಧ್ಯವಾಯಿತು ಅಂತ ಹೇಳಿದ್ದಾರೆ. ವಿಶ್ವಕರ್ಮ ನಿರ್ಮಾಣವಾದ್ರಿಂದ ಸಾಧ್ಯವಾಯಿತು, ಇದು ಸಭೆಯ ವೈಶಿಷ್ಟ್ಯ. ಇನ್ನು ಕೃಷ್ಣನ ದಯೆ ಇದ್ದಿದ್ದರಿಂದ ಯಾವ್ದು ಅಸಾಧ್ಯ? ಕೃಷ್ಣ ಬಾಯಲ್ಲೇ ಬ್ರಹ್ಮಾಂಡ ತೋರಿಸಿದ ಕೃಷ್ಣನಿಗೆ ಎಷ್ಟು ಚಿಕ್ಕದಾದ್ರೆ ಎಷ್ಟು ದೊಡ್ಡ ಪದಾರ್ಥ ಬೇಕಾದ್ರೆ ಪರಮಾತ್ಮ ಇಡ್ತಾನೆ, ಅಷ್ಟೆಲ್ಲ ನಡೆದೋಯ್ತಂತೆ. ಎಲ್ಲ ದಿಗ್ವಿಜಯ ಕಾರ್ಯ ಮುಗಿದು ಭಾರಿ ಸಂಭ್ರಮ, ಭಾರಿ ಸಂತೋಷವಾಯಿತು. ಧರ್ಮರಾಜ ಅಷ್ಟೊತ್ತಿಗೆ ಕೃಷ್ಣ ಪರಮಾತ್ಮ ಆಗಮಿಸ್ತಾನೆ ಅಲ್ಲಿಗೆ. ಆಹ್ವಾನ ಇಷ್ಟೊತ್ತು ವೇದವ್ಯಾಸರ ಕೆಲಸ ಮುಗಿತಿನ್ನ, ಇನ್ನು ಮುಂದಿನ ಕೆಲಸ ಈರೂಪದ ಕೆಲಸ ಆಗ್ಬೇಕು. ವೇದವ್ಯಾಸರು ಇದ್ದಾರೆ, ಈಗ ಕೃಷ್ಣ ಪರಮಾತ್ಮನು ಬರ್ತಾನೆ. ಆಗ ಧರ್ಮರಾಜ ಕೇಳ್ತಾನೆ, ಆ ಮಾತನ್ನು ನೋಡಿದರೆ ಎಷ್ಟು ಸಾತ್ವಿಕ ವ್ಯಕ್ತಿ ಧರ್ಮರಾಜ ಅಂತ ಗೊತ್ತಾಗ. ಕೃಷ್ಣ ವೇದವ್ಯಾಸರೇ, ನಿಮ್ಮ ಅಪ್ಪಣೆಯಂತೆ ರಾಜರನ್ನ ಗೆದ್ದಾಯ್ತು, ಸಂಪತ್ತನ್ನ ತಂದಾಯ್ತು, ಇನ್ನ ಯಾಗ ಮಾಡಬೇಕು. ಇಷ್ಟೇನು ಸಂಪತ್ತು ತಂದಿದ್ದೇವೆ, ಇಷ್ಟನ್ನು ಕೂಡ ಜನಕ್ಕೆ ಕೊಡಬೇಕು, ನಾನು ಆ ವ್ಯವಸ್ಥೆ ಮಾಡಬೇಕಲ್ಲ ಅಂತ ಕೇಳಿ. ಇದು ನಿಜವಾಗ ರಾಜರು ಹೇಗಿರಬೇಕು ಅಂತ ಗೊತ್ತಾಗಿ, ಇಷ್ಟೆಲ್ಲ ಜನಕ್ಕೆ ಮುಟ್ಟಿಸ್ಬೇಕು. ಯಾವುದೇ ಕಲೆಕ್ಷನ್ ಉದ್ದೇಶ ಏನಿರಬೇಕು, ಜನಕ್ಕೆ ರೀಚ್ ಆಗಬೇಕು. ಯಾವ ಪರ್ಪಸ್ ಕಲೆಕ್ಷನ್ ಆಗಿರುತ್ತೋ ಅದಕ್ಕೆ ರೀಚ್ ಆಗಬೇಕು. ಸರ್ಕಾರ ಯಾವ ಹೆಡ್ ಅಂತ ಇರುತ್ತೆ ನೋಡಿ, ಎಲ್ಲಿಂದ ಬಂದಿರುತ್ತೋ ಅದರಲ್ಲಿ ಬೇರೆದು ಉಪಯೋಗಿಸಾಗಿಲ್ಲ, ಅದನ್ನ ಅದಕ್ಕೆ ಉಪಯೋಗಿಸ್ಬೇಕಾದ್ರೆ ನಿಯಮ ಅದು ಒಂದು. ನಾವು ಯಾಗ ಅಂದ್ರೆ ಏನೀಗ, ನಮ್ಮ ಜನ ಏನ್ ತಿಳ್ಕೊಂಡ್ರು ಹಣ ಪೋಲ್ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ರು, ತಪ್ಪದು. ಯಾಗದ ಉದ್ದೇಶ ಜನಗಳಿಗೆ ಎಲ್ಲ ಉಪಯೋಗಿಸೋದು. ಸರ್ಕಾರ ಟ್ಯಾಕ್ಸ್ ಕೊಟ್ಟ ಸರ್ಕಾರ ಏನ್ ಮಾಡ್ಬೇಕು, ಅದನ್ನ ಸರ್ಕಾರಕ್ಕೆ ಆಸ್ತಿ ಬೇಕಾಗಿರ್ ಬೇಕಾಗಿದ್ದಲ್ಲ ಇದು ಬೇಕು ಸರ್ಕಾರಕ್ಕೆ. ಜನಗಳಿಗೆ ಉಪಯೋಗ ಏನೇನು ಮಾಡಕ್ ಬೇಕಾಗತ್ತೆ ಅದು ಬೇರೆ ಸಂಪಾದನೆ ಇಲ್ಲ ಸರ್ಕಾರಕ್ಕೆ, ಟ್ಯಾಕ್ಸ್ ಮೂಲಕನೇ ತರಬೇಕು ಸರ್ಕಾರ. ಅದಕ್ಕೋಸ್ಕರ ಟ್ಯಾಕ್ಸ್ ಮಹತ್ವ ಯಾತಕ್ಕೆ ಬಂತು ಅಂದ್ರೆ ಜನಗಳಿಗೆ ಮುಟ್ಟುತ್ತೆ, ಅದು ಬೇರೆದಕ್ಕೋಸ್ಕರ ಅಲ್ಲ. ಹೇಗೆ ತಂದಿದ್ದೇನೆಲ್ಲ ಜನಕ್ಕೆ ಮುಟ್ಟಿಸಬೇಕು, ಹಾಗೆ ರಾಜ ಮಹಾರಾಜರ ಕರ್ತವ್ಯ ಅಂದ್ರೆ ಅದನ್ನು ದೇವತೆಗಳಿಂದ ಹಿಡಿದು ಜನಗಳವರೆಗೆ ಮುಟ್ಟಿಸಬೇಕು. ದೇವತೆಗಳಿಗೆ ಯಜ್ಞದ ಹೋಮದ ಮೂಲಕ ಮುಟ್ಟಿಸಬೇಕು, ಅತಿಥಿ ಕೆಲವರಿಗೆ ಅನ್ನದ ಮೂಲಕ ಮುಟ್ಟಿಸಬೇಕು, ಕೆಲವರಿಗೆ ಸೌಲಭ್ಯಗಳನ್ನು ಕೊಟ್ಟು ಮುಟ್ಟಿಸಬೇಕು, ಅವರವರ ಯೋಗ್ಯತೆಯ ತಕ್ಕಂತೆ ಮುಟ್ಟಿಸಬೇಕಾದ್ರ ಕೃಷ್ಣ ಅದಕ್ಕೆ ವ್ಯವಸ್ಥೆ ನೀನೇ ಮಾಡಬೇಕು ಅಂತ ಕೇಳಿದರು. ಅದಕ್ಕೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಭಗವಂತ ಸಂಪತ್ತು ಕೊಡೋದೆಲ್ಲ ಒಂದು ದಾಖಲೆ, ಆ ಸಂಪತ್ತು ವಿನಿಯೋಗ ಮಾಡೋ ಬುದ್ಧಿ ಎಷ್ಟರಂಗೆ ಬರುತ್ತೆ, ಎಷ್ಟು ಹಾಗೆ ಕೂಡಿಟ್ಟು ಸಾಯ್ತಾರೆ ಹೊರತು ಎರಡು ಗುಂಪು. ಅದರಲ್ಲಿ ಈ ಕುಡಿದು ತಿಂದು ಸಾಯೋದು ಒಂದು ಗುಂಪು, ಕೂಡಿಟ್ಟು ಸಾಯೋದು ಇನ್ನೊಂದು ಗುಂಪು, ಎರಡು ಅತ್ಯಂತ ಅಪಾಯಕರ. ಅಂತ ಹಣ ಇದ್ದಿದ್ದಕ್ಕೆ ಅವನಿಗೆ ನರಕಕ್ಕೆ ಹೋಗಲಿಕ್ಕೆ ಅನುಕೂಲ ಆಯ್ತು ಅಷ್ಟೇ ಅವನಿಗೆ. ಅಂತ ಹಣ ಇಲ್ಲದವರು ಸ್ವಲ್ಪ ಒಳ್ಳೆಯ ದಾರಿ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ನಿಜವಾಗಲೂ ಹಣ ಇರಬೇಕಾದದ್ದು ಸಾಧನ ಮಾಡಲಿಕ್ಕೆ ಧನ ಹೊರತು ಸುಮ್ಮನೆ ಇಟ್ಕೊಂಡು ಕೊಡ್ಲಿಕ್ಕೆ ಧನ ಅಲ್ಲ, ಸಾಧನೆ ಆಗಬೇಕು. ಅದರಿಂದ ಸದ್ವಿನಿಯೋಗ ಆಗಬೇಕು. ಮೊನ್ನೆ ಧರ್ಮರಾಜ ನಾರದ್ರು ಹೇಳಿದ್ರಲ್ಲ, ದತ್ತಭುಕ್ತ ಫಲಂ ಧನಂ, ಇಲ್ಲ ಇನ್ನೊಬ್ಬರಿಗೆ ಕೊಡಬೇಕು ಸದ್ವಿನಿಯೋಗಕ್ಕೆ, ಇಲ್ಲ ತಾನು ಉಪಯೋಗಿಸಬೇಕು ಒಳ್ಳೆ ರೀತಿಯಲ್ಲಿ. ಎರಡು ಇಲ್ಲದೆ ಹೋದರೆ ಸಾಧನ ಧನದಿಂದ ಏನೂ ಪ್ರಯೋಜನ ಇಲ್ಲ. ಎಷ್ಟೋದ್ರೆ ಎರಡು ಮಾಡೋದಿಲ್ವಲ್ಲ, ಅದಕ್ಕೆ ಯಮದೂತರು ಕೊಲ್ಲಬೇಕಾಗಿಲ್ಲ, ಈ ಕಳ್ಳರ ಕೊಂದು ಹಾಕ್ಬಿಡ್ತಾರೆ ಅವ್ರದ್ದು. ಯಾರು ಈ ಪೇಪರ್ಲ್ಲಿ ಬರ್ತಾ ಇರುತ್ತೆ ನೋಡಿ, ಅಲ್ಲಿ ಕೋಟ್ಯಾಧೀಶರುಗಳಲ್ಲಿ ಇವತ್ತು ಬಡವರು ಸಾಯೋದು ಭಾರಿ ಕಡಿಮೆ, ಅದು ಬೇರೆ ಕಾರಣಕ್ಕೆ ಸಾಯ್ತಾರೆ. ಪಾಪ ಅನ್ನ ಇಲ್ಲ ಅಂತ ಅವ್ರು ಸಾಯ್ತಾರೆ, ಧನ ಇದೆ ಅಂತ ಇವ್ರು ಸಾಯ್ತಾರೆ, ಅದೊಂದು ಕಾರಣ. ಇಲ್ಲ ಅಂತ ಸಾಯೋದು ಅವರು, ಇದೇ ಅಂತ ಕೊಲೆ ಆಗೋ ಸಾಯೋದು ಇವರು. ಆತ್ಮಹತ್ಯೆ ಮಾಡ್ಕೊತಾರೆ, ಇವರು ಕೊಲೆ ಆಗ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ಎರಡೂ ತಪ್ಪೇನೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ದಡತನ ಅವರು ಮಾಡಬಾರದು, ಕೊಲೆಯಾಗೋ ಮೂರ್ಖತನಕ್ಕೆ ಇವರು ಹೋಗಬಾರದು. ಸದ್ವಿನಿಯೋಗ ಮಾಡಿದ್ದರೆ ಕೆಲವು ಎಷ್ಟೋದ್ರೆ ಅಂತ ಕೊಲೆಯಾಗಿ ಸಾಯ್ತಾರಲ್ಲ ತಿಂತ ಶ್ರೀಮಂತರುಗಳು, ಜನ ಏನಂತಾರೆ ಗೊತ್ತೇನು, ಪಾಪಿಟ್ಟು ಅವುಗಳು ಬಿಡೋ ಒಂದು ಬಿಡ್ತಾರೆ. ಈ ಕಡೆ ಸತ್ತಿದ್ದೊಂದು ಜನ ಬಯಸ್ಕೊಳ್ಳೋದು ಒಂದು ಇವತ್ತು, ಅಯ್ಯೋ ಹೋಗಬಾರದಾಗಿತ್ತು. ಎಷ್ಟು ಉಪಯೋಗ ಇತ್ತು, ಕರ್ಣ ಸತ್ತಾಗ ಮುಂದೆ ಹೇಳ್ತಾರೆ ಇಡೀ ಜಗತ್ತು ದುಃಖ ಪಟ್ಟು ಬಿಡ್ತಾರೆ, ಎಲ್ಲಾ ಜನ ಕೊರಗಿ ಬಿಟ್ರಂತ. ಅಂತ ದಾನಶೂರರು ಎಲ್ಲಿ ಕಾಣುತ್ತೇವೆ ಮತ್ತೆ ನಾವು ಅಂದ್ಕೊಂಡ್ರಂತಪ್ಪ. ಮುಂದೆ ಬರುತ್ತೆ ಕರ್ಣ ಪರ್ವದೊಳಗೆ, ಕರ್ಣ ಸತ್ತಾಗ ಎಲ್ಲಾ ಋಷಿಗಳು ಮುನಿಗಳು ವೇಗಗಳು ಎಲ್ಲ ಕೂಡ ಕಲ್ಪವೃಕ್ಷ ನಮ್ಮಿಂದ ದೂರ ಹೋದಾಗಾಯ್ತು, ಈಗ ಕಾಮಧೇನು ದೂರ ಹೋದಾಗಾಯ್ತು. ಎಂಥ ದಾನಶೂರ ಕರ್ಣ, ಅಂಥವನು ಸಾಯಬಾರದಾಗಿತ್ತು ಅಂತ ಅನ್ಕೊಂಡ್ರಂತ. ಮನುಷ್ಯ ಆ ರೀತಿ ಬದುಕಿದ್ರೆ ಸಾಧನೆ ಹೊರತು ಸದ್ಯ ಪೀಡೆ ಹೊರತು ಅನ್ನ ಬದುಕಬಾರದು ಮನುಷ್ಯ ಯಾವಾಗಲೂ ಕೂಡ. ತುಂಬಾ ಜನಗಳ ಬದುಕು ಅಷ್ಟೇ ಆಗೋದು. ಒಳ್ಳೆ ರೀತಿಯಲ್ಲಿ ಬದುಕಬೇಕಾದ್ರೆ ಧರ್ಮರಾಜರ ಮಾತು ದೊಡ್ಡ ಆದರ್ಶ. ಆ ಧರ್ಮರಾಜ ಯಾರು ಗೊತ್ತಾ, ನಮಗೆ ಯಮದೇವರು ಏನ್ ಮಾಡ್ತಾರೆ, ಯಮದೂತರು ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಸ್ವತಃ ಯಮ ಆತ, ಸ್ವತಃ ಯಮ ಸದ್ವಿನಿಯೋಗ ಮಾಡಬೇಕು ಅಂತ ಕೇಳ್ತಾನೆ. ಎಲ್ಲಾ ದೇವತೆಗಳು ಕೂಡ ಪ್ರೀಣಯಾಮೋ ವಾಸುದೇವಂ, ದೇವತಾ ಮಂಡಲ ಅಖಂಡ ಮಂಡಲಂ ಅಂತ ಬದುಕಬೇಕು. ಧರ್ಮರಾಜನ ಪ್ರಜ್ಞೆ ಅಂಥದ್ದು ಎಲ್ಲ ನಡೀತಂತೆ. ಆಗ ಮುಂದಿನ ದೊಡ್ಡ ಕೆಲಸ ಆ ಸಭಾಮಂಟಪ ನಿರ್ಮಾಣ ಆಗಬೇಕು. ಎರಡು ಮಂಟಪಗಳಾಗಬೇಕು, ಒಂದು ಯಾಗ ಮಂಟಪ ಒಂದು ಸಭಾಮಂಟಪ. ಸಭಾಮಂಟಪ ಯಾತಕ್ಕೆ, ಯಾಗಮಂಟಪ ಯಾತಕ್ಕೆ? ಯಾಗಮಂಟಪದಲ್ಲಿ ಈ ಹೋಮ ಇತ್ಯಾದಿಗಳೆಲ್ಲ ನಡೀಬೇಕು, ದುತ್ತಿಕ್ಕುಗಳು ಪಾರಾಯಣ ಮಾಡಬೇಕು, ಹೋಮ ಕಾರ್ಯ ನಡೀಬೇಕು, ಅದಕ್ಕೆ ವ್ಯವಸ್ಥೆ ಎಲ್ಲ ಆಗಬೇಕು. ಸಭಾಮಂಟಪ ಯಾತಕ್ಕೆ ಬೇಕು ಅಂದ್ರೆ ಅಲ್ಲಿ ಜ್ಞಾನ ಕಾರ್ಯ ನಡೀಬೇಕು, ಪಾಠ ಪ್ರವಚನಗಳು ನಡೀಬೇಕು. ಇಲ್ಲದೆ ಹೋದ್ರೆ ಯಜ್ಞ ಅಲ್ವೇ ಅಲ್ಲ. ಅದು ಯಾವುದೇ ಒಂದು ಕೆಲಸಕ್ಕೆ ಯಜ್ಞ ಅಂತ ಹೆಸರು ಬರಬೇಕಾದ್ರೆ ಜ್ಞಾನ ಇಲ್ಲದೆ ಹೋದ್ರೆ ಯಜ್ಞ ಅಂತ ಅದನ್ನು ಕರೆಯೋದಿಲ್ಲ. ಅಲ್ಲಿ ಜ್ಞಾನ ಕಾರ್ಯ ಎಷ್ಟೆಷ್ಟು ನಡೆಯುತ್ತಲ್ಲ ದೊಡ್ಡ ದೊಡ್ಡ ಯಜ್ಞ ಅಂತ ಕರೀತಾರೆ. ರಾಜಸೂಯಾಗದ ದೊಡ್ಡ ದಾಖಲೆ ಎಂದ್ರೆ ಆಚಾರ್ಯ ಹೇಳ್ತಾರೆ, ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹೂವಿರೆ ಪ್ರಾಶ್ನಿಕೋತ್ರ ಪರಿಪೂರ್ಣ ತಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವ. ಅತಿ ದೊಡ್ಡ ವಿದ್ವತ್ ಸಭೆ ನಡೀತಂತೆ. ಅಲ್ಲಿಗೆ ಆಹ್ವಾನಿತರೆಲ್ಲ ಬರೋದು ಶುರು ಮಾಡಿಬಿಟ್ಟಿದ್ದಾರೆ. ಯಾರ್ಯಾರು ಬರ್ತಿದ್ದಾರೆ ಗೊತ್ತೇನು, ಬ್ರಹ್ಮಾದಿ ದೇವತೆಗಳು ಬರ್ತಾ ಇದ್ದಾರಂತೆ. ದೇವತೆಗಳು ಆಗಿನ ಕಾಲದ ದಾಖಲೆ, ದೇವತೆಗಳು ವಿಗ್ರಹ ಅಲ್ಲ, ದೇವತೆಗಳು ಡೈರೆಕ್ಟ್ ಬರ್ತಾ ಇದ್ದಾರೆ. ಅಂತ ಒಂದು ಕಾಲವನ್ನು ಮಹಾಭಾರತ ವರ್ಣನೆ ಮಾಡುತ್ತೆ. ಬ್ರಹ್ಮದೇವರು ರುದ್ರದೇವರು ಮಾಡ ದೇವತೆಗಳೆಲ್ಲ ಅವ್ರ್ಯಾರು ಕೆಳಗಿಡಿತಾ ಇಲ್ಲ. ಸಭಾಮಂಟಪ ಅವರಿಗೆ ಬಾಲ್ಕನಿ ಸಿಸ್ಟಮ್ ಅವರಿಗೋಸ್ಕರ ಬಂದಿದ್ದು. ಈ ಬಾಲ್ಕನಿ ಅಂದ್ರೆ ಥರ್ಡ್ ಕ್ಲಾಸ್ ಪೀಪಲ್ ಅಂತ ಆಗಿಬಿಡುತ್ತೆ. ಎಷ್ಟೋ ಸರತಿ ದೇವತೆಗಳು ಕೆಳಗಿಡಿಯೋದಿಲ್ಲ ಅವರು ದೇವತೆಗಳಾದ್ದರಿಂದ ಮೇಲೇನೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ರಂತೆ ಅವರಿಗೆಲ್ಲ ಕೂಡ ದೇವತೆಗಳಿಗೆ. ರಾಕ್ಷಸರೆಲ್ಲ ನೋಡಬೇಕು ಸಾಗರ ಗಲಾಟೆ ಮಾಡಬೇಕು ಅಂತ ಅವರು ಬರ್ತಿದ್ದಾರೆ. ಪಾಪ ರಾಕ್ಷಸರ ಗುಂಪು ಬಂತಂತ. ರಾಜ ಮಹಾರಾಜರು ಸರಿಯೇ ಸರಿ, ಅವರಲ್ಲಿ ಬಂದವರಲ್ಲಿ ಭಾರಿ ದುಷ್ಟ ಬಂದವನು ಅಂದ್ರೆ ದುರ್ಯೋಧನ. ಅವನು ಅವನ ಶಿಷ್ಯ ಪರಿವಾರ ದೊಡ್ಡ ಗುಂಪಿತ್ತಲ್ಲ ಅದೆಲ್ಲ ಬಂತು. ಭೀಷ್ಮರು ಬಂದರು, ದ್ರೋಣರು ಬಂದರು, ಕರ್ಣ ಬಂದ, ಅವರೆಲ್ಲ ಬಂದರು. ಈ ಕಡೆಯಿಂದ ಭಗವಂತನಾದ ಕೃಷ್ಣ ಬರ್ತಾ ಇದ್ದಾನೆ. ವೇದವ್ಯಾಸರಂತೂ ಇದ್ದೇ ಬಿಟ್ಟಿದ್ದಾರೆ. ಪರಶುರಾಮ ದೇವರು ಬರ್ತಾರೆ. ಇಂಥ ದೇವ ಸಾಕ್ಷಾತ್ ನಾರಾಯಣನಿಂದ ಹಿಡಿದು ಕಲಿಯಾದ ದುರ್ಯೋಧನವರಿಗೆ ಎಲ್ಲರೂ ಸೇರಿದ್ದಾರೆ. ಅದಕ್ಕೆ ತತ್ರ ಸರ್ವ ಜಗದೇಕ ಸಂಗಮೇ, ಕೃಷ್ಣ ಬಂದ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆತನ ಜೊತೆ 16,108 ಹೆಂಡಂದರು ಬರ್ತಾರೆ, ಅವರು ಪರಿವಾರ. ಕೃಷ್ಣ ಬಂದ ಅಂದ್ರೆ ಜಗ ವಿಶ್ವ ಕುಟುಂಬಿ ಅಂತ ಕೃಷ್ಣನಿಗೆ ಹೆಸರು. ಆ ಮಟ್ಟಿಗೂ ಭಾರಿ ಸಾರ್ಥಕವಾದದ್ದೇ. ಆತ ಬಂದ ಅಂತ ಹೇಳಿದ್ರೆ ಆ ಸಂಭ್ರಮದ ರೀತಿನೇ ಬೇರೆ. ಅಷ್ಟು ಜನಗಳೆಲ್ಲ ಧಾವಿಸಿದರು. ಎಲ್ಲರಿಗೂ ಸಪರೇಟ್ ವ್ಯವಸ್ಥೆ. ಈ ವ್ಯವಸ್ಥೆ ಮೇಲ್ವಿಚಾರಣೆ ಯಾರಿಗೆ ಕೊಟ್ಟಿದ್ರಂತೆ? ಭೀಮಸೇನರಿಗೆ ಒಪ್ಪಿಸಿದ್ರಂತೆ. ಎಲ್ಲ ಜವಾಬ್ದಾರಿ ಭೀಮಸೇನಿಂದ. ಆ ಸಭಾಮಂಟಪ ಹೇಗಿರಬೇಕು, ಯಜ್ಞ ಮಂಟಪ ಹೇಗಿರಬೇಕು, ಅದಕ್ಕೆ ವಾಸ್ತು ಹೇಗಿರಬೇಕು, ಅದರ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿರಬೇಕು ಅದೆಲ್ಲ ತಿಳಿದವರಿಗೆ ಕೊಡಬೇಕಲ್ಲ. ಅದೆಲ್ಲ ತಿಳಿದಿದ್ದ ಯಾರಿಗೆ? ಭೀಮಸೇನ ಸರ್ವಜ್ಞ ಪೂರ್ಣ ಪ್ರಜ್ಞನಾದ್ದರಿಂದ. ಅದು ಗೊತ್ತಿತ್ತು ಇಲ್ಲೊಂದು ಕೇಳಿದ್ರೆ ತಂತ್ರಸಾರ ಓದ್ಬೇಕು. ನೀವೀಗ ತಂತ್ರಸಾರ ಆಚಾರ್ಯ ಬರೀತಾರೆ, ಯಜ್ಞ ಮಂಟಪ ಹೇಗಿರಬೇಕು, ಕಲಶ ಸ್ಥಾಪನೆ ಹೇಗಾಗಬೇಕು, ಯಾರ್ಯಾರು ಎಲ್ಲೆಲ್ಲಿ ಪಾರಾಯಣ ಕೂಡಬೇಕು ಅಂತ ಹೇಳ್ತಾರೆ. ಋಗ್ವೇದ ಪಾರಾಯಣ ಮಾಡಿ ಎಲ್ಲಿ ಕೂಡಬೇಕು, ಯಜುರ್ವೇದ ಪಾರಾಯಣ ಮಾಡಿ ಎಲ್ಲಿ ಕೂಡಬೇಕು, ಎಲ್ಲ ವ್ಯವಸ್ಥೆ ಉಂಟು ಅದಕ್ಕೆಲ್ಲ ಕೂಡ. ಆಚಾರ್ಯ ತಂತ್ರಸಾರ ಸಂಗ್ರಹ ಈ ಹೋಮ ಹವನಾದಿ ಯಾಜ್ಞಿಕ ಕಾರ್ಯದ ಬಗ್ಗೆ ಅದು ಎನ್ಸೈಕ್ಲೋಪೀಡಿಯಾ. ಅದು ಒಂದು ಸಣ್ಣ ಗಾತ್ರ, ಬರೀ 400 ಶ್ಲೋಕ ಕೂಡ ಇಲ್ಲ. ಆದ್ರೆ ಅದರ ವಿಷಯಗಳು ಮಾತ್ರ ಜಗತ್ತು ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರ ಭೀಮಸೇನೇ ಒಪ್ಪಿಸಿದ್ರಂತೆ. ಮೊದಲು ಅದನ್ನು ಸರ್ವೆ ಮಾಡಿದ್ರು, ಫಸ್ಟ್ ಫೀಲ್ಡ್ ಸರ್ವೆ ಆಗಬೇಕು ಅದು. ಆಮೇಲೆ ಎಕ್ಸ್ಕವೇಷನ್ ಆಗಬೇಕು, ಯಜ್ಞ ಭೂಮಿ ಶುದ್ಧಿ ಆಗಬೇಕು, ಆಮೇಲೆ ಮಂಟಪ ನಿರ್ಮಾಣ ಆಗಬೇಕು. ಆ ಮಂಟಪಕ್ಕೆ ಇಟ್ಟಿಗೆ ಇಟ್ಟಿಗೆ ಉಪಯೋಗಿಸಿದ್ದಲ್ಲ, ಮಣ್ಣಲ್ಲ, ಗಾರೆ ಅಲ್ಲ, ಸಿಮೆಂಟ್ ಕಾನ್ಸೆಪ್ಟ್ ಅಂತ ಅವತ್ತಿಂದ ಅಲ್ಲೇ ಅಲ್ಲ. ಮತ್ತೆ ಯಾತಕ್ಕೆ ಏನು ಉಪಯೋಗಿಸಿದ್ರು ಹೇಳ್ತಾರೆ, ಸರ್ವಂ ಹಿರಣ್ಮಯ ಹೇಮ ಹಿರಣ್ಮಯೀಂ ಅಂತ ಹೇಳಿ. ಎಲ್ಲ ಚಿನ್ನದ ಪದಾರ್ಥಗಳು ಪ್ರತಿಯೊಂದಕ್ಕೂ. ಇವತ್ತು ಪೇಂಟ್ ಹೊಡೆದ್ರೆ ಕತೆ ಬೀಳುದು, ಗೋಲ್ಡ್ ಪೇಂಟ್ ಹೊಡೆದ್ ಬಿಟ್ರೆ ಸಾಕು ಅಂತ ಕಾಲ ಇದು. ಆಕ್ಚುಲ್ ಚಿನ್ನ ಉಪಯೋಗಿಸ್ತಾರೆ, ಅಷ್ಟು ದುಡ್ಡಲ್ಲಿ ತಂದಿದ್ದಾರೆ ನೋಡಿ. ಎಲ್ಲ ವಿನಿಯೋಗ ಮಾಡ್ತಾ ಇದ್ದಾರೆ, ಏನೇನು ತಂದಿದ್ದಾರೆ ಪ್ರತಿಯೊಂದು ವಿನಿಯೋಗ ಆಗಬೇಕು. ಅದಕ್ಕೆ ಭೀಮಸೇನದ ಪ್ರಧಾನ ವಿಚಾರಣೆ. ಅದಿಷ್ಟು ದೊಡ್ಡ ಸಭಾಮಂಟಪ ಮತ್ತು ಯಜ್ಞ ಮಂಟಪ, ಅವು ಎರಡೂ ಸರಿಯಾಗಿ ನಡಿಬೇಕು, ಶಾಸ್ತ್ರೋಕ್ತವಾಗಿರಬೇಕು. ಎಲ್ಲೆಲ್ಲೂ ಲೋಪ ಆಗಬಾರ, ಆಗ ದೇವತೆಗಳ ಸನ್ನಿಧಾನ ಬರೋದು. ಸ್ವಲ್ಪ ಲೋಪ ಆದರೂ ಕೂಡ ದೇವತೆಗಳ ಸನ್ನಿಧಾನ ಬರೋದಿಲ್ಲ. ರಂಗೋಲಿ ಅನ್ನೋದು ಆಲ್ಟ್, ಅದು ಒಂದು ಸರಿಯಾಗಿ ರಂಗೋಲಿ ಹಾಕಿಬಿಟ್ಟು ಭೂತಪ್ರೇತ ಒಳ ಬರಹಾಗಿಲ್ಲ, ಭೂತಪ್ರೇತರ ಪ್ರವೇಶನೇ ಇಲ್ಲ, ದಿಗ್ಬಂಧನ ಮಾಡಿದ ಲೆಕ್ಕ. ಅದು ಒಂದು ಹೇಗೆ ನೋಡಿ, ಒನ್ ವೇ ಅಂತ ಬೋರ್ಡ್ ಹಾಕಿಬಿಡ್ತಾರೆ, ಸುಮ್ಮನೆ ಚಿತ್ರ ಅಲ್ಲ, ಅಲ್ಲಿ ಹೋರ್ ಹಿಡ್ಕೊಂಡು ಹೋಗ್ತಾರೆ ಅಂತ ಅರ್ಥ. ಅಲ್ಲಿ ಹೋಗಬಾರದು, ಹೋಗೋರು ಹೋಗ್ಬೇಕು, ಹೋಗೋರು ಹೋಗಬಾರದು, ಇಂಡಿಕೇಶನ್. ಅದು ಒಂದು ಹಾಕಿದವರಿಗೆ ಅರ್ಥ ಆಗಬೇಕು. ಅದು ಒಂದು ರೈಟ್ ಅಂಡ್ ಲೆಫ್ಟ್ ಅಂತ ಹಾಕಿ ಕೊಡ್ತಾರೆ ರಂಗೋಲಿ ಅಂದ್ರೆ ಹಾಕಿ. ಅಲ್ಲಿ ತ್ರಿಕೋಣ ಮಂಡಲ ಹಾಕಿದ್ರು ಅಂದ್ರೆ ಚಕ್ರದ ಗುರುತು ಹಾಕಿಬಿಟ್ರು ಅಂದ್ರೆ ದೇವಪೀಡ ಪಿಶಾಚಿಗೆ ಎಂಟ್ರಿನೇ ಇಲ್ಲ. ಹಿಂದಿನ ಕಾಲ ಬೆಳಿಗ್ಗೆ ಎದ್ದ ತಕ್ಷಣ ತಡಿ ಹಾಕಿಬಿಟ್ಟು, ಗೋಮಯದಿಂದ ತಡಿ ಹಾಕಿಬಿಟ್ಟು, ಬಸ್ಸಲ್ಲಿ ಪೂಜೆ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ರು ಅಂತ ಕೇಳಿದ್ರೆ, ಇಡೀ ದಿವಸ ಶುಭ. ಇವತ್ತು ಏಳದೆ 9 ಗಂಟೆ ಪಾಪ, ಅಟ ದೇವರು ಒಳ ಬಂದಾಗಿರುತ್ತೆ ಅವ್ರು, 7 ಹೊತ್ತಿಗೆ ಅವರೇ ಒಳ ಬಂದ್ಬಿಟ್ಟಿರ್ತಾರೆ. ಹಾಗೆ ಅಥವಾ ಇವರೇ ದೇವ ಇದ್ದಾಗಿರ್ತಾರೆ, ಎಲ್ಲರ ಒಂದಾಗಿರ್ಬೋದು. ಆ ಕಾಲಕ್ಕೆ ದೇವತೆಗಳು ಬರತಕ್ಕಂತ ಕಾಲ ಮನೆಯಲ್ಲಿ ಆ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿ. ಅದು ಒಂದು ಭಗವಂತನ ಉದಯ ರಾಗಗಳನ್ನು ಹಾಡ್ತಾ, ಶ್ಲೋಕಗಳನ್ನು ಹೇಳ್ತಾ ಈ ರೀತಿ ಮಾಡಿಬಿಟ್ಟಾಗ ಪ್ರತಿಯೊಂದಕ್ಕೂ ಗುರುತುಗಳು ಉಂಟು. ಹೀಗೆ ಎಳೆ ಹೀಗೆ ಹಾಕಿದ್ರೆ ಉಂಟು, ಹೀಗಂತರ ಅರ್ಥ ಉಂಟು, ಪ್ರತಿಯೊಂದು ಆಕೃತಿಗೆ ಅರ್ಥ ಉಂಟು. ಆಗ ಅದು ಅತ್ಯಂತ ಮಂಗಳಕರವಾದ ಕಾರ್ಯಕ್ಕೆ ವಿನಿಯೋಗವಾಗ್ತದೆ. ಅದೆಲ್ಲ ಯಾರಿಗೆ ಗೊತ್ತಿರಬೇಕು? ಆ ಶಾಸ್ತ್ರಜ್ಞರಾಗಬೇಕು. ಭೀಮಸೇನ ಸರ್ವಜ್ಞನಾದ್ದರಿಂದ ಅಂತ ವ್ಯವಸ್ಥೆ ಎಲ್ಲ ನಡೆದೋಗಿದೆ. ಆಸನ ವ್ಯವಸ್ಥೆ ಆಗಬೇಕಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಕೂಡಿಸ್ಬೇಕು, ಅದೆಲ್ಲ ವ್ಯವಸ್ಥೆ ಎಲ್ಲ ಆಗಿದೆ. ಅಷ್ಟೆಲ್ಲ ಮೊದಲೇ ನೋಡಿದರೆ ವಿಶ್ವಕರ್ಮದ ನಿರ್ಮಾಣದ ಪಟ್ಟಣ, ಮಯಾಸನ ನಿರ್ಮಾಣದ ಈ ಮಯಸಭೆ, ಅದರಲ್ಲಿ ಭೀಮಸೇನ ನಿರ್ಮಾಣದ ಇದು, ಅಲ್ಲಿ ಕೃಷ್ಣ ವೇದವ್ಯಾಸ ಪರಶುರಾಮದೇವರ ಆಗಮನ, ಇಷ್ಟೆಲ್ಲ ಭವ್ಯವಾದಂತಹ ತೀರ್ಮಾನದೊಂದಿಗೆ ಯಾಗ ಪ್ರಾರಂಭವಾಗ್ತಾ ಇದೆಯಂತೆ. ಎಲ್ಲರೂ ಬಂದಾಗಿದೆ. ಆ ಸಮಯಕ್ಕೆ ಸ್ವತಃ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಕೆಲಸವನ್ನು ಹಂಚುತ್ತಾ ಇದ್ದಾನೆ. ಧರ್ಮರಾಜ ಬರ್ತಾನೆ, ಕೃಷ್ಣ ಇಷ್ಟು ಜನ ಸೇರಿದ್ದಾರೆ, ಕೆಲಸ ಆಗಬೇಕು ಗೊತ್ತಿಲ್ಲ, ಅಲ್ಲ ನೀನೇ ಮಾಡಿಸ್ಬೇಕು ಅಂತ ಹೇಳ್ತಾರೆ. ದೇವರನ್ನ ಹೀಗೆ ನಂಬಿದ್ದು ಧರ್ಮರಾಜನ ವೈಶಿಷ್ಟ್ಯ. ಕೃಷ್ಣ ನೀನೇ ಹೇಳಬೇಕಿದನ, ಆಯ್ತು ಅಂತೇಳಿ ಕೃಷ್ಣ ಎಲ್ಲರಿಗೆ ಕೆಲಸ ಹಂಚುತ್ತಾ ಇದ್ದಾನೆ. ಇಂತಿಂತ ನಿಂತ ಕೆಲಸ ಮಾಡಬೇಕು ಅಂತ ಹೇಳಿದ್ದಾನೆ. ಅದರಲ್ಲಿ ಆ ಕೆಲಸ ವಿಚಾರ ನಾಳೆ ಹೇಳ್ತೇನಂತೆ. ಆ ಒಂದೆರಡು ಹೇಳ್ತೇನೆ. ಭೀಮಸೇನ ಏನ್ ಕೆಲಸ ಕೊಟ್ಟ ಅಂದ್ರೆ, ಇಷ್ಟೆಲ್ಲ ಕೆಲಸ ಆಯ್ತಲ್ಲ, ಈಗ ಇದು ಪ್ರಿಪರೇಷನ್ ಆಯ್ತು, ಈಗ ಮುಂದಿನ ಕೆಲಸದಲ್ಲಿ ಭೀಮೋ ಮಹಾನಸಾಧ್ಯಕ್ಷ, ಅಡಿಗೆ ಮನೆ ಜವಾಬ್ದಾರಿ ಪೂರ್ತಿ ಭೀಮಸೇನ. ಮಹಾನಸಾಧ್ಯಕ್ಷ ಭೀಮ, ಮಹಾನಸ ಅಂದ್ರೆ ಅಡಿಗೆ ಮನೆ, ಅಡಿಗೆ ಮನೆಯ ಜವಾಬ್ದಾರಿ ಎಲ್ಲ ಪೂರ್ತಿ ಭೀಮಸೇನ. ಯಾತಕ್ಕೆ? ನಮ್ಗೆ ಚೆನ್ನಾಗಿ ಗೊತ್ತು, ಹೊಟ್ಟೆ ಭಾಗ ತಿಳ್ಕೊಂಡಿರ್ತಾರೆ ಅಂತ ಕೊಟ್ಟುಬಿಟ್ರು ಅಂತ ತಿಳ್ಕೊಂಡ್ಬಿಡ್ತಾರಂತೆ. ತಿನ್ನಕ್ಕೆ ಭಾರಿ ಅನುಕೂಲವಾಯ್ತು ಅಂತ. ತಪ್ಪು. ಮಹಾನಸಾಧ್ಯಕ್ಷ ಅಂದ್ರೆ ಸಾಮಾನ್ಯವಾದ ಪದ ಅಲ್ಲ ಅದು. ಎಲ್ಲ ಅನರ್ಥಗಳಿಗೆ ಮೂಲ ಎರಡು, ತಲೆ ಕೆಟ್ಟರೆ ವಿಚಾರ ಹಾಳಾಗುತ್ತೆ, ಅಡಿಗೆ ಮನೆ ಕೆಟ್ಟರೆ ಹೊಟ್ಟೆ ಹಾಳಾಗುತ್ತೆ. ಅಡಿಗೆ ಮನೆ ಅಂತ ಹೇಳಿದ್ರೆ ಫುಡ್ ಸಪ್ಲೈ ಆಗೋದೇ ಅದರಿಂದ, ಬರೆದು ಬಿಸಿ ಊಟದಿಂದ ಸಾವು ಬರ್ತಾ ಇದೆ ನೋಡಿ ಅಲ್ಲಲ್ಲಿ. ಊಟದಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತ ಕೇಳಿದ್ರೆ ಮನುಷ್ಯನ ಆರೋಗ್ಯ ಪೂರ್ತಿ ಹಾಳಾಗಿ ಹೋಗ್ಬಿಡುತ್ತೆ. ಹೊಟ್ಟೆಗೆ ಏನಾಗ್ತಾನೋ ದೇಹಕ್ಕೆ ಮುಟ್ಟುತ್ತೆ, ತಲೆಗೆ ಏನಾಗ್ತಾನೋ ಅದು ಜೀವಕ್ಕೆ ಮುಟ್ಟುತ್ತೆ. ತಲೆಗೆ ಹಾಕೋದು ಜೀವಕ್ಕೆ, ಹೊಟ್ಟೆಗೆ ಹಾಕೋದು ದೇಹಕ್ಕೆ. ಇವತ್ತು ದೇಹ ಸರಿ ಇರಬೇಕು ಅಂತಿದ್ರೆ 99 ರೋಗಗಳು ಬರೋದು ಎಲ್ಲಿಂದ ಗೊತ್ತೇನು? ಆಹಾರ ಮೂಲಾಹ ಸರ್ವೇ ರೋಗಾಹ ಅಂತ ಹೇಳಿ. ಎಲ್ಲ ರೋಗಕ್ಕೆ ಮೂಲ ಆಹಾರ. ಡಾಕ್ಟರ್ ಕೈ ಹಿಡ್ಕೊಂಡು ನೋಡ್ತಾರೆ ಹೋದ ತಕ್ಷಣ, ನಿನ್ನೇನ್ ತಿಂದಿದ್ದೆ ಅಂತ ಕೇಳ್ತಾರೆ. ಏನ್ ತಿಂದಿದ್ದೆ ಅದಕ್ಕೆ ಬಂದಿದೆ ಅಂತ ಅರ್ಥ. ತಿನ್ನೋದಕ್ಕೂ ಇದಕ್ಕೂ ಡೈರೆಕ್ಟ್ ಸಂಬಂಧ ಉಂಟು. ಆದ್ದರಿಂದ ಊಟದ ವ್ಯವಸ್ಥೆ, ಜನ ಜಾಸ್ತಿ ಆಗ್ತಾ ಹೋದಂತೆ ಅವ್ಯವಸ್ಥೆನೇ ಜಾಸ್ತಿ. ಇಲ್ಲ ಒಂದು ರೀತಿ ಅವ್ಯವಸ್ಥೆ, ಇವ್ರಿಗೆ ಬಂತು ಅವ್ರಿಗೆ ಬರಲಿಲ್ಲ ಅದೊಂದು ಅವ್ಯವಸ್ಥೆ, ಇದು ಸರಿ ಬಂತು ಸರಿ ಬರಲಿಲ್ಲ ಅದೊಂಥರ ಕಾಮೆಂಟ್ಗಳು, ಎರಡನೇ ಸರ್ತಿ ಕೇಳಲಿಲ್ಲ ಮೂರನೇ ಸರ್ತಿ ಕೇಳಲಿಲ್ಲ ಇನ್ನೊಂದರ ಕಾಮೆಂಟ್ಗಳು. ಇನ್ನು ಕೆಲವರಿಗೆ ಸರಿ ಬೆಂದಿರಲಿಲ್ಲ, ಆಗಿತ್ತು ಹೀಗಿತ್ತು, ಮಜ್ಜಿಗೆ ಭಾರಿ ನೀರಾಗಿತ್ತು, ಅವೆಲ್ಲ ಇನ್ನೊಂದು ಕಾರಣಗಳವೆಲ್ಲ ಕೂಡ. ಆಮೇಲೆ ಮತ್ತೆ ಇವರಿಗೆಲ್ಲ ಕೂಡ ಆ ಕಹಿ ಇತ್ತು, ಏನೋ ಆಗಿತ್ತು, ಮತ್ತೊಂದು ರೀತಿ ಇದೆಲ್ಲ ಯೋಚನೆ ಮಾಡ್ತೀವಿ. ಎಲ್ಲದಕ್ಕಿಂತ ಜಸ್ಟ್ ಅಪಾಯ ಒಂದಿದೆ, ಏನೇನೋ ಬೀಳ್ಬಹುದು, ಅದರೊಳಗೆ ವಿಷಗಳು ಬೀಳಬಹುದು, ಇದು ವಿಷ ಬೀಳಬಹುದು ಅಲ್ಲ, ವಿಷದ ಪದಾರ್ಥನೇ ತರ್ತಾರೆ ಅನೇಕರು. ನಿಷಿದ್ಧ ಪದಾರ್ಥ ತಂದು ಮಾಡಿದರೆ ಎಷ್ಟು ಅನ್ಯಾಯ. ಮತ್ತೆ ಅಡಿಗೆ ಮನೆ ನೋಡಿಬಿಟ್ರೆ ದುರ್ವಾಸನೆ ಮಯ. ಅನೇಕರು ಅಡಿಗೆ ಮನೆ ಇರೋದೆಲ್ಲ ಏನು ತಿಳ್ಕೊಂಡಿದ್ದೀರಿ, ತಿನ್ನಬಾರದ ಪದಾರ್ಥಗಳು ಇರೋದು, ಈರುಳ್ಳಿ ಬೆಳ್ಳುಳ್ಳಿ ಕೋಸು ಏನು ತಿನ್ನು. ಮನೆ ನೋಡಿಬಿಟ್ರೆ ಎಷ್ಟೋ ದಿನ ಮನೆಗೆ ಮೂಲಂಗಿ ಇಟ್ಟಿರ್ತಾರಲ್ಲ, ಇಲ್ಲಿ ಇಲಿ ಸತ್ವಾಸೆ ಬಂದ ಬರ್ತಿರುತ್ತೆ ನೋಡಿದ್ರೆ. ಇಲಿ ಸತ್ತಿದೆಯಾ, ಎಲೆ ಸತ್ತಿದೆಯಾ, ಇಲ್ಲ ಮುಂದೆ ತಿನ್ನ ಸಾಯರ್ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ವಾಸನೆ ಹೇಳುತ್ತೆ ಕೆಟ್ಟದು, ಶಾಸ್ತ್ರ ಹೇಳುತ್ತದೆ ನಿಷಿದ್ಧ ಯಾವುದು ವಿಷಯದ ಅಂತ ಕೇಳೋದಕ್ಕೆ ತುಂಬಾ ಶಾಸ್ತ್ರ ಕೇಳಕ್ ಹೋಗಬೇಡಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಆದ್ರೆ ಕಲರ್ ನೋಡಿ, ಕೆಲವು ಕೆಟ್ಟಗಿದೆ, ಕೆಟ್ಟೋಗಿದೆ, ತಿನ್ನ ಕುಪಿಯೋಗಿ ಅಲ್ಲೇ ಕೆಟ್ಟಿದೆ, ಹೊಟ್ಟೆ ಕೆಡದ ಇರ್ತಾರೆ ತಿಂದ ಮೇಲೆ. ಕೆಟ್ಟ ವಾಸನೆ ದೇಹ ಕೆಟ್ಟದಾಗುತ್ತೆ, ಅದರಿಂದ ಅದು ಬಿವೇರ್ ಅಂತ ಹೇಳ್ತಾರೆ. ಆ ತರ ನೋಡ್ತಲ್ಲಕ್ಕೆ ಬೋರ್ಡ್ ಹಾಕಿದ್ರೆ ಹೇಗೋ ಹಾಕಿ, ಆ ಪರಮಾತ್ಮ ಆ ವಸ್ತುವಿನ ವಾಸನೆ ಇಟ್ಟುಬಿಟ್ಟಿದ್ ನಾವೇನ್ ಮಾಡ್ತೇವೆ ಗೊತ್ತಾ, ಒಗ್ಗರಣೆ ಕಾಣದಂತ ಮಾಡ್ಬಿಡ್ತೇವೆ, ಅದು ತಪ್ಪಾಗುತ್ತೆ. ವಾಸನೆ ಮುಚ್ಚಿಬಿಡ್ತೇವೆ, ಅದನ್ನ ಮುಚ್ಚಬಾರ್ದು, ಅದನ್ನ ರೋಗ ಮುಚ್ಚಿಕೊಂಡ್ರೆ ಹೇಗೋ ಹಾಕಿ, ತಿನ್ನಬಾರದು ಅಂತ ಹೇಳೋದು ಪರಮಾತ್ಮ ಹಾಗೆ ಮಾಡಿರೋದು. ಮತ್ತೆ ಯಾಕೆ ಬೆಳೆಸಿದ್ದಾನೆ ಅಂದ್ರೆ ಪ್ರಾಣಿಗಳ ತಲೆಗೆ ಬರುತ್ತದನ, ಎಲ್ಲ ಆಹಾರ ಮನುಷ್ಯ ತಿನ್ನಬೇಕು ಅಂತ ದೇವರು ಸೃಷ್ಟಿ ಮಾಡಿಲ್ಲ. ಎಷ್ಟೇ ಎಷ್ಟೋ ವೆರೈಟಿಗಳು ತಿನ್ನಕ್ಕೋಸ್ಕರ ಅದನ್ನ ಯೋಚನೆ ಮಾಡಿದ್ರೆ ಮನುಷ್ಯ ತಿನ್ನಕ್ಕೆ ಹೋಗಬಾರದು. ಮತ್ತೆ ಎಷ್ಟೋ ಜನ ಮಠಗಳಲ್ಲಿ ಏನ್ ಅಡಿಗೆ ಮಾಡೋ ಗೊತ್ತಿಲ್ಲ. ಎಷ್ಟೋ ಮಠಗಳಿಗೆ ಹೋದ್ರೆ ಕೋಸು ಟೊಮೆಟೊ ಬರೋ ಕಾಲ ಬಂದ್ಬಿಟ್ಟಿದೆ ಈಗ ನಿಧಾನವಾಗಿ. ಆ ಟ್ರಸ್ಟಿಗಳಿಗೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಗಲಾಟೆ ಮಾಡೋದೊಂದು ಗೊತ್ತು, ಕೋರ್ಟ್ ಕಚೇರಿ ಹೋಗೋದಿಂದ ಗೊತ್ತು ಅವರಿಗೆ. ಆದ್ರಿಂದ ಎಷ್ಟೋ ಮಠಗಳಿಗೆ ಹೋದ್ರೆ ಸುಮಾರು 20 ವರ್ಷಗಳಿಂದ ಹೋಗಿದ್ರೆ ಶುದ್ಧ ಊಟ ಮಾಡಬಹುದಾಗಿತ್ತು. ಇವತ್ತು ವಾತಾವರಣ ಇಲ್ಲ, ಇವತ್ತು ಎಲ್ಲ ಎಕ್ಸೆಪ್ಷನ್ಸ್ ಕೆಲಿರಬಹುದು. ತುಂಬಾ ಮಠಗಳಲ್ಲಿ ನಿಯಮ ನೀತಿ ಏನೂ ಇರೋದಿಲ್ಲ ಅದ್ರೊಳಗೆ. ಯಾತಕ್ಕೆ ಅಂದ್ರೆ ತಿಳುವಳಿಕೆನೆ ಜೀವ ಜಗತ್ ಹಾಳಾದಾಗಲೇ. ಅದಕ್ಕೆ ಮನೆಯ ಯಜಮಾನಿ ಎಂಥ ಪ್ರಸಂಗ ಬಂದರೂ ಕೂಡ ಅಡಿಗೆ ಜವಾಬ್ದಾರಿ ತಾನೇ ಹೊರಬೇಕಂತೆ. ತಿನ್ನೋದು ಯಾರದನ, ತನ್ನ ಗಂಡ ಮಕ್ಕಳು ತಿನ್ನೋದು. ಗಂಡಗ ಅಪಾಯ ಆದ್ರೂ ತನಗ್ ಕೆಟ್ಟದ್ದು, ಮಕ್ಕಳಿಗೆ ಅಪಾಯ ಆದ್ರೂ ತನಗ್ ಕೆಟ್ಟದ್ದು, ತನ್ನ 100% ಜವಾಬ್ದಾರಿ ಅದು ಬಂದು. ಅದಕ್ಕೆ ಹೇಳಿದ್ದಾರೆ ಇಡೀ ಅಡಿಗೆ ವ್ಯವಸ್ಥೆಯ ಮೇಲ್ವಿಚಾರಣೆ ಭೀಮಸೇನಂದು ಅಡಿಗೆ ಮಾಡೋ ಕೆಲಸ ಸಾಕ್ಷಾತ್ ದ್ರೌಪದಿ ದೇವಿ ಇದಾಗಿತ್ತು ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಜನಕ್ಕೆ ಒಂದು 200 ರೂಪಾಯಿ ಸಂಬಳ ಬಂದರೆ ಅದರ ಅಡಿಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಮಹಾರಾಣಿಯವರು ಸಾಮ್ರಾಣಿ ಅಂತ ವ್ಯಕ್ತಿ ಸ್ವತಃ ಅಡಿಗೆ ಮಾಡ್ತಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಅಡಿಗೆಗೆ ಕೊಡ್ತಕ್ಕಂಥ ಗಮನ ಇಡೀ ನಮ್ಮ ಆರೋಗ್ಯ ಆಯುಷ್ಯ ಎಲ್ಲದಕ್ಕೂ ಮೂಲವಾದ್ದರಿಂದ ಅದನ್ನ ಯಾರು ನೋಡ್ಬೇಕು, ಅದನ್ನ ಎರಡಿರ್ಬೇಕಾದ್ರೆ ಪೂರ್ತಿ ತಿಳುವಳಿಕೆ ಇರಬೇಕು, ಜೊತೆಗೆ ನಡೆಸೋ ಶಕ್ತಿ ಇರಬೇಕು. ಕೆಲವು ತಿಳುವಳಿಕೆ ಇರುತ್ತೆ, ನಾನೇನ್ ಮಾಡಲಿ ಅವ್ರು ಹೇಳಿದ್ರೆ ಕೇಳಲೇ ಇಲ್ಲ ಅಂದ್ಬಿಡ್ತಾರೆ. ಇವ್ರು ಹೇಳೋ ಶಕ್ತಿ ಗೊತ್ತಿದೆ, ಹೇಳೋ ಶಕ್ತಿ ಇಲ್ಲ, ಹೇಳೋ ಶಕ್ತಿ ಇದೆ, ತಿಳುವಳಿಕೆನೇ ಇಲ್ಲ. ಆದ್ರೆ ಭೀಮಸೇನ ಎರಡೂ ಉಂಟು, ಬಲನ ಉಂಟು, ಜ್ಞಾನನ ಉಂಟು. ಅಡಿಗೆ ಮನೆಯನ್ನು ಎಷ್ಟು ಜನ ಸೇರಿದ್ದಾರೆ ಗೊತ್ತಾ, ಅಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ. ಸಾಮಾನ್ಯವಾಗಿ ಮಾಸಲ್ಲಿ ಜನ ಸೇರಿದ್ರು ಅಂದ್ರೆ ಆಸ್ಪತ್ರೆ ಜನ ಹೋದ್ರು ಅಂತಾನೆ ಅರ್ಥ. ಸಮಾರಾಧನೆಯ ಊಟ, ಆಸ್ಪತ್ರೆ ಹೋಗೋದು ಸಾಮಾನ್ಯವಾದ ಪದ್ಧತಿ. ಎಲ್ಲೋ ಒಂದು ಮಠದಲ್ಲಿ ಕೇಳಿರ್ಬೇಕು ಆಶ್ಚರ್ಯ, ಒಂದು 2 ಮೂರು ಹೊಡೆದ ಹಿಂದೆ ಮಠದ ಹುಡ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ 100 ಜನ. 100 ಜನಕ್ಕೂ ಏನೇನೋ ವಿಚಿತ್ರವಾದ ರೋಗಗಳು, ಎಲ್ಲ ವಾಂತಿ ಆಗದೆ ಒದ್ದಾಡ್ತಾ ಇದ್ದಾರೆ. ಆಸ್ಪತ್ರೆ ಸೇರ್ತಾರೆ, ಬದಿ ಕುಡಿದಿದ್ದೆ ಹೆಚ್ಚು ಕೆಲವರು. ಆಮೇಲೆ ಇನ್ವೆಸ್ಟಿಗೇಟ್ ಮಾಡಿ ನೋಡಿದ್ರೆ ಅವ್ರು ಹಾಕಿದ ಹೊಳಿಲಿ ಬೆಕ್ಕಿನ ಬರೀ ಸತ್ತು ಬಿದ್ದಿತ್ತಂದ್ರೆ ಲೆಕ್ಕ ಹಾಕಿ ನೋಡಿ ಎಷ್ಟಾಗಿರ್ಬೋದು. ನ್ಯಾಚುರಲ್ ಎಫೆಕ್ಟ್ ಆಗಿ ಆಗಿದೆ. ಇದೆಲ್ಲಿ ನಾನು ಹೋಟ್ಲಲ್ಲಿ ನಡೆದ ಕಥೆ ಹೇಳ್ತಾ ಇಲ್ಲ, ಇದನ್ನ ಯಾವ್ದೋ ಮಠದಲ್ಲಿ ನಡೆದ ಕಥೆ ಇದು. ಇನ್ನು ಹೋಟ್ಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಲೆಕ್ಕ ಹಾಕಿ. ಮಠದಲ್ಲಿ ದೇವರ ನೈವೇದ್ಯಕ್ಕೆ ಮಾಡೋ ವ್ಯಕ್ತಿನೇ ಹೀಗಿದ್ರೆ ಇನ್ನ ಜನ ಅವಳಿಗೆ ಹೋಟ್ಲಲ್ಲಿ ಹಾಕೋ ದೀರ್ಘಾಯುಷ್ಮಾನ್ ಭವ್ ಅಂತ ಹಾಕ್ತಾನ. ತಿಂದು ಬಡಗು ಅಂತಾರಲ್ಲ ಹಾಗೆ, ದುಡ್ಡು ತಿಂದವರು ಇದ್ರೆಷ್ಟು ಸತ್ತರೆಷ್ಟು, ಬಾಗಿಲಿಗೆ ಹಾಕಿದ್ರೆ ಸಾಕು, ಕೆಲಸ ಮುಗಿತವ್ರು. ಅಂದ್ರೆ ಇವತ್ತು ಯೋಚನೆ ಮಾಡಬೇಕು, ಇವತ್ತು ಮನುಷ್ಯ ಆಹಾರವನ್ನು ಎಂದು ಕೆಡಿಸ್ಕೋತಾನೋ ಅವಳು ಜೀವ ಸರ್ವಸ್ವ ಹಾಳು ಮಾಡ್ಕೊಂಡಾಗ. ಈ ಮಡಿಮೇಲಿಗೆ ಮಾಡಿದ್ದು ಸುಮ್ಮನೆ ಪ್ರದರ್ಶನಕ್ಕೆ ಮಾಡಲಿಲ್ಲ, ಕೂಗಾಟಕ್ಕೆ ಮಾಡಲಿಲ್ಲ. ದೇವರು ಕೊಟ್ಟ ದೇಹ ಕೋಟಿ ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ಬರೋದಿಲ್ಲ. ಹೋದ ಒಂದು ಕಣ್ಣಲ್ಲ, ಕಾಲಲ್ಲ, ಬೆರಳು ಹೋದ್ರೆ ಬರೋದಿಲ್ಲ ವಾಪಸ್. ಒನ್ಸ್ ಫಾರ್ ಆಲ್ ಗಾನ್ ಆಗೋ. ಈ ಸೈನ್ಸ್ ಏನೇ ಕೊಟ್ಟು ಡೂಪ್ಲಿಕೇಟ್ ಹೊರತು ಒರಿಜಿನಲ್ ಕೊಡಕ್ಕೆ ಸಾಧ್ಯ ಇಲ್ಲ. ದೇವರು ಕೊಡೋದು ಮಾತ್ರ ಒರಿಜಿನಲ್ ಹೊರತು ಇದು ಯಾರು ಕೊಟ್ಟರು ಡೂಪ್ಲಿಕೇಟ್ ಅದು ಬಂದು. ಅದು ಟೆಂಪರರಿ ಎಫಿಷಿಯನ್ಸಿ ಅಂತೂ ಇಮ್ಯಾಜಿನ್ ಮಾಡೋಕ್ಕಾಗುತ್ತೆ. ದೇವರು ಕೊಟ್ಟ ಇದಕ್ಕೂ ಸಂಬಂಧನೇ ಇಲ್ಲ. ಅಂತ ದೇಹ ಮಾಡಿಕೊಳ್ಳಕ್ ಬರೋದಿಲ್ಲ, ಹಾಳಾಗೋಲಿ ಇಟ್ಕೊಳ್ಳಕ್ ಬರಬಾರ್ದ ನಮಗೆ. ದೇವರು ಕೊಟ್ಟ ದೇಹ ಮೇಂಟೈನ್ ಮಾಡಕ್ ಬರೋ ಏನರ್ಥ? ಗ್ಯಾಸ್ ಮೇಂಟೈನ್ ಮಾಡ್ತಾನೆ, ಆ ಸ್ಟೌ ಮೇಂಟೈನ್ ಮಾಡ್ತಾನೆ, ಏನೇನೋ ಮೇಂಟೈನ್ ಮಾಡ್ತಾನೆ. ಟಿವಿ ವರ್ಷಿ ವರ್ಷಿ ಪೂಜೆ ಮಾಡದೇ ಮಾಡ್ತಿರ್ತಾನೆ ಪಾಪ. ಆ ತನ್ನ ದೇಹನೇ ಹಾಳು ಮಾಡ್ಕೋತಾನ. ಯಾತಕ್ಕಿದು ದೇಹದ ಮೇಂಟೆನೆನ್ಸ್ ಏನು? ಟಿವಿ ವರ್ಸ್ತಾನಲ್ಲ, ದೇಹ ಸ್ನಾನ ಮಾಡಿ ಅದೇ ಮೇಂಟೆನೆನ್ಸ್. ಅದು ಅದಕ್ಕೆ ಅಲಂಕಾರ ಮಾಡ್ತಾನಲ್ಲ, ಗೋಪಿಚಂದ್ರ ಹಚ್ಚಿಕೊಳ್ಳಿ, ಅಲಂಕಾರ ಆಯ್ತು ಅದರಿಂದ. ಅದೆಲ್ಲ ಇದು ಮಾಡ್ತಿರೋದೆಲ್ಲ ಏನೂ ಅಲ್ಲ, ದೇವರು ಕೊಟ್ಟ ದೇಹನ ಮೇಂಟೈನ್ ಮಾಡ್ಕೊಳ್ಳೋದಷ್ಟೇ. ಇವತ್ತು ನಮಗೆ ತಿಳುವಳಿಕೆ ಇಲ್ಲ, ಆದ್ದರಿಂದಾನೆ ಆಹಾರ ಅಂದ್ರೆ ಮಹಾನ್ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅದಕ್ಕೆ ಅತ್ಯಂತ ನಿಪುಣ ವ್ಯಕ್ತಿ ಬೇಕು. ಎಂದೂ ದಾರಿ ತಪ್ಪದವನಾಗ ಬರ್ತಾರೆ, ಎಲ್ಲ ಇರ್ತದೆ ಕೆಲವರು. ಕೆಲವು ಇನ್ನೊಂದು ಚಟ ಏನು ಗೊತ್ತಾ, ಮಾಡ್ತಾ ಮಾಡ್ತಾ ಬಾಯಿ ಹಾಕೊಂಡ್ಬಿಡ್ತಾರೆ. ಅದೊಂಥರ ಅಡಿಗೆಯವ್ರು ತಿಂದೆ ದೇವ್ರಿ ಅಂದ್ರೆ ನೈವೇದ್ಯಕ್ಕೆ ಇಡ್ಬೇಕು. ಆಮೇಲೆ ಅವಂದೇ ನೈವೇದ್ಯ ಆಗಿಬಿಟ್ಟಿರ್ತಾ. ಇವತ್ತಂತೂ ತಿಂದೆ ಅಡಿಗೆ ಮಾಡೋ ಜನ ಸಿಗೋದೇ ಇಲ್ಲ. ಆ ಸಾರು ನೋಡೋದು ಸ್ವಲ್ಪ ಸರಿ, ಇದನ್ನು ನೋಡೋದು ಹಾಕೋದು, ಸರಿ ಇದನ್ನು ನೋಡೋದು ಹಾಕೋದು. ಯಾವ್ದೇವ್ರ ನೈವೇದ್ಯ ಬರುತ್ತಿದ್ದು ಒಂದು ಅವ್ರು ಹೇಳ್ತಾ ಇಲ್ಲ, ಭಾರಿ ಚೆನ್ನಾಗಿ ಮಾಡ್ಬೇಕಲ್ಲ ಅತಿಥಿಗಳಿಗೆ, ಅದಕ್ಕೆ ತಿಂದು ಹಾಕ್ಬಿಟ್ರೆ ನಾನು ತಪ್ಪದು. ರುಚಿ ಹೇಗಿರಬೇಕು ಅಂತ ಕೇಳಿದರೆ, ತಿನ್ನೋರ ರುಚಿ ಅಲ್ಲ, ಭಕ್ತಿಯಿಂದ ಮಾಡಿ ರುಚಿ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಮಾಡಬೇಕು ಅಂತ ಮಾಡಿ ದೇವ್ರು ಟೇಸ್ಟ್ ಕೊಡ್ತಾರೆ, ನೀವೇ ತಲೆ ಕೆಡಿಸ್ಕೋತೀರಿ ಅದ್ರ ಬಗ್ಗೆ. ಆ ಕ್ಲೀನ್ಲೆಸ್ ದೇವರಿಗೆ ಏನ್ ಹೇಳಿದಷ್ಟು ರೀತಿಯೇ ಬೇರೆ ಆಗಿಬಿಡತ್ತೆ. ದೇವರಿಗೆ ಅಂದ್ಮೇಲೆ ಪ್ಯೂರಿಟಿ ಇರಬೇಕು, ದೇವರಿಗೆ ಅಂದ್ಮೇಲೆ ಅದರಲ್ಲಿ ಒಳ್ಳೆಯ ಒಂದು ಶುದ್ಧತೆ ಇರಬೇಕು, ರುಚಿ ಇರುವ ಎಲ್ಲ ಬರಕ್ ಶುರುವಾಗುತ್ತಾಗ. ಅಡಿಗೆ ಮಾಡೋದು ನಮ್ಮ ಹೆಸರಿನ ನಮ್ಮ ಕೈಗಳು, ದೇವತೆಗಳು ಪ್ರವೇಶ ಮಾಡ್ತಾರ ಅದರೊಳಗೆ. ಅನ್ನಾಭಿಮಾನಿ ಚಂದ್ರಸ್ತು ಕೇಶವಸ್ತತ್ರ ದೇವತಾ, ದೇವರು ಪ್ರವೇಶ ಮಾಡ್ತಾರಾದ್ರಿಂದ ಅಡಿಗೆ ಅಂದ್ರೆ ಏನೂ ಅಲ್ಲ, ದನ ತಿಂದ ತಿಂದ್ರೆ ಅಡಿಗೆ ಅಲ್ಲ, ಅದು ಯಜ್ಞ ಅಂತ ಪಾಕ ಯಜ್ಞ ಅಂತ ಹೆಸರದು. ಹೆಂಗಸರಿಗೆ ಬೇರೆ ಯಜ್ಞ ಹೇಳಲಿಲ್ಲ, ಪಾಕ ಯಜ್ಞ, ಅಡಿಗೆ ಮಾಡೋ ದೊಡ್ಡ ಯಜ್ಞ. ಅದನ್ನ ದೇವರಿಗೆ ನೈವೇದ್ಯ ತಯಾರು ಮಾಡಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಆರೋಗ್ಯ ಆಯುಷ್ಯ ಉಳಿತಾರೆ, ಮುಂದೆ ಏನಾದ್ರು ಸಾಧನೆ ಮಾಡುತ್ತಾರೆ. ಆರೋಗ್ಯ ಒಂದು ಸರಿ ಏನ್ ಸಾಧನೆ ಮಾಡ್ತಾರೆ, ಏನೂ ಇಲ್ಲ. ಸುಮ್ಮನೆ ಮನುಷ್ಯ ಜೀವಚ್ಛವ ಅಂತ ಕರೀತಾರಲ್ಲ, ಹಾಕಿ ಓಡಾಡಲಾರ ಕೂಡ್ಲಾರ ನಿಲ್ಲಾರ, ಏನ್ ಮೈಕೆ ಏನ್ ಪ್ರಯೋಜನ ಅದರಿಂದ, ಹೇಳಿದ್ದನ್ನು ಮಾಡಬೇಕಲ್ಲ. ಆ ಆಫೀಸಿಗೆ ಬರೋದು ಕೆಂಪುಕೋತ ಕೂತ್ಬಿಟ್ರೆ ಏನ್ ಮಾಡ್ತಾರೆ 4 ದಿವಸ, ನೀವು ನೀವ್ ಹಾಕ್ ಮಾಡ ಇಲ್ಲ ಹೋಗ್ಬಿಡ ಕಡೆ ಅಂತ ಹೇಳ್ತಾರೆ. ನೀವು ಬಂದ್ಮೇಲೆ ರಿಜೈನ್ ಮಾಡೋ ಹೋಗುವಂತ ಹೇಳ್ತಾರೆ ಅಷ್ಟೇ. ಒಂದೇ ದಿವಸ ಏನಾದ್ರು ಕೊಡಬಹುದು, ಅದ್ ದಿವಸ ಅದೇ ಆದ್ರೆ ಗತಿ ಏನದಕ್ಕೆ? ಇದೆಷ್ಟೋ ಕ್ರಿಕೆಟ್ ಆಟಗಾರರು ಜಾಸ್ತಿ ತಿಂದು ಹೊಟ್ಟೆ ಕರ್ಕೊಂಡು ಮ್ಯಾಚ್ ಕಳ್ಕೊಂಡು ಕೊನೆಗೆ ಸಸ್ಪೆಂಡ್ ಓದೋರು ಇದ್ದಾರೆ ಸರ್. ತಿನ್ನಕ್ ಹೋಗಿ, ತಿನ್ನಕ್ ಹೋಗಿ ಮ್ಯಾಚ್ ಹೋಯ್ತು, ದೇಶದ ಮರ್ಯಾದೆನೇ ಹೋಯ್ತು, ತಮ್ಮ ಸೀಟು ಹೋಯ್ತು, ಎಲ್ಲ ಕಳ್ಕೊಂಡವರಿದ್ದಾರೆ. ಅಂದ್ರೆ ಊಟ ಎಂಬುದು ಎಷ್ಟು ಸಾಮಾನ್ಯವಾದದ್ದಲ್ಲ, ಅದ್ ಯಾರು ನೋಡ್ಕೋಬೇಕು? ಅದನ್ನ ಅತ್ಯಂತ ಸಮರ್ಥ ನೋಡ್ಕೋಬೇಕು. ಭೀಮಸೇನ ಸಮೋ ನಾಸ್ತಿ, ಅದು ಪರಮಾತ್ಮ ಆವಿಂಗಿ ಹಾಕಿದರೆ ನೀನ್ ನೋಡ್ಕೋಬೇಕಿದ. ಅದಕ್ಕೆ ರಾಷ್ಟ್ರೀಯವಾಗಿ ಅಷ್ಟನ ಆಯ್ತಲ್ಲ, ಒಬ್ಬರಿಗೆ ಅಗಡಿ ಕೆಮ್ಮು ಕೂಡ ಆಗ್ಲಿಲ್ಲ ಅಂತ ವ್ಯವಸ್ಥೆ. ಕೋಟಿ ಕೋಟಿ ಜನ, ಅದು ಒಂದ್ ದಿವಸ ಎರಡು ದಿವಸ ನಡೆದ ಯಾಗ ಅಲ್ಲ, ತಿಂಗಳುಗಟ್ಟಲೆ ನಡೀತಂತೆ. ಅಷ್ಟಲ್ಲೇ ಒಂದೇ ಒಂದು ಊಟದಲ್ಲಿ ತಡ ಆಯ್ತೋ ಇಲ್ಲ, ರುಚಿ ಹೆಚ್ಚು ಕಡಿಮೆ ಇಲ್ಲ, ನೀರಾಯ್ತೋ ಗಟ್ಟಿ ಆಯ್ತೋ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ, ಆರೋಗ್ಯ ಕೆಟ್ಟೋ ಇಲ್ಲ. ಇದೆಲ್ಲ ಯಾತಕ್ಕೆ ಅಂದ್ರೆ ಭೀಮೋ ಮಹಾನಸಾಧ್ಯಕ್ಷ. ಭೀಮಸೇನ ಅಧ್ಯಕ್ಷತೆಯಲ್ಲಿ ಅಡಿಗೆ ಮನೆ ಅಷ್ಟು ಭದ್ರವಾಗಿತ್ತು. ಭೀಮಸೇನ ಒಂದು ಕಡೆ, ದ್ರೌಪದಿ ಮತ್ತೊಂದು ಕಡೆಗೆ, ಇಬ್ಬರಿಂದ ಅತ್ಯಂತ ಸಮರ್ಥವಾದಂತ ನಿರ್ವಹಣೆ ನಡೆಯಿತು ಅಂತ ಹೇಳಿದ್ದಾರೆ. ಆಮೇಲೆ ಕೃಷ್ಣ ಏನ್ ಮಾಡಿದನಂತೆ, ಈ ದನದ ವ್ಯಾಪಾರ ಎಲ್ಲ ಮಾಡ್ಬೇಕಲ್ಲ, ಹಣ ಇಶ್ಯೂ ಮಾಡ್ಬೇಕಲ್ಲ, ಕಾಣಿಕೆ ಕೊಟ್ಟಾಗೆಲ್ಲ ಮದುವೆ ಸಮಾರ ದೊಡ್ಡ ಗಲಾಟೆ, ಯಾರು ಇಶ್ಯೂ ಮಾಡ್ಬೇಕಂದ್ರೆ ಅಕೌಂಟ್ ಇಟ್ಕೋಬೇಕಲ್ಲ, ಅದನ್ನೆಲ್ಲ ಬಂದ ಉಡುಗೊರೆ ತಗೊಳ್ಳೆ ಕೆಲಸ ಯಾರು ಇಟ್ಕೋಬೇಕು ಅಂತ ಕೇಳಿದ್ರೆ, ಸುಯೋಧನ ಧನಾಧ್ಯಕ್ಷ ಸುಯೋಧನ, ದುರ್ಯೋಧನ ಕರೆ, ದುರ್ಯೋಧನ ರಿಸೀವ್ ಮಾಡೋ ಕೆಲಸ ನಿಮ್ದು ಅಂತ ಹೇಳಿಬಿಟ್ನಂತೆ. ಶಾಕ್ ಎಲ್ಲರಿಗೂ, ದುರ್ಯೋಧನಿಗೆ ಒಂದು ಪೋರ್ಟ್ ಸಿಕ್ತಲ್ಲ, ಕೃಷ್ಣನೇ ಕೊಟ್ಟು ಬಿಟ್ನಂತೆ. ಯಾವ ಖರ್ಚು ಮಾಡೋ ಕುಮಾರ್ಯಾಸ ತಪ್ಪರಿತಾನೆ, ದುರ್ಯೋಧನನಿಗೆ ದಾನ ಮಾಡೋ ಕೆಲಸ ಕೊಟ್ಟ ಕೃಷ್ಣ ಅಂತ ಬರೆದು ಬಿಡ್ತಾನೆ. ದಾನ ಮಾಡೋ ಕೆಲಸ ಕೊಟ್ಟಿಲ್ಲ, ಅದನ್ನು ಕೊಟ್ಟು ಕೃಷ್ಣ ಅವನಿಗೆ ಕೊಡ್ಲಿಲ್ಲ, ಕೊಟ್ಟಿದ್ದು ದುರ್ಯೋಧನೆ ಕೊಟ್ಟಿದ್ದು ಇಸ್ಕೊಳ್ಳೋ ಕೆಲಸ ಮಾತ್ರ, ಇಸ್ಕೊಳ್ಳೋ ಅಕೌಂಟ್ ಕೊಡದೆ ಹೊರತು ದಾನಗೇರ ಮಾಡೋ ಕೆಲಸ. ದಾನ ಕೊಟ್ಟಿದ್ರೆ ಏನ್ ಮಾಡಿದ್ ಕೊಟ್ಟು ಬರ್ತಿದ್ದ ಗೊತ್ತಾ? ಅಕಸ್ಮಾತ್ ದಾನ ಮಾಡೋ ಕೆಲಸ ಏನಾದ್ರು ಕೃಷ್ಣ ದುರ್ಯೋಧನ ಕೊಟ್ಟಿದ್ರೆ ಅವನು ಶಕುನಿಗೆ ಅವರಿಗೂ ಕೊಟ್ಟು ಮುಗಿಸ್ಬಿಡ್ತಿದ್ದಾರೆ ಒಳಗಡೆ, ಅದೆಲ್ಲ ಆಗ್ತಿರಲಿಲ್ಲ. ಬರೀ ಇಸ್ಕೊಂಡು ಹಾಕೋದಷ್ಟೇ ಅವನಿಗೆ ಕೆಲಸ ಹೊರತು ಬೇರೆ ಅಲ್ಲ. ಅದನ್ನಾದ್ರೂ ಯಾಕೆ ಕೊಟ್ಟ ನಮಗೆ ನಾಳೆ ಗೊತ್ತಾಗುತ್ತೆ. ಕೃಷ್ಣ ಅದಕ್ಕೆ ಕೊಡಬೇಕಾದ್ರೂ ಏನ್ ಕೊಟ್ಟರು ಕೃಷ್ಣ ಏನ್ ಮಾಡ್ತಾರೆ ಅದಕ್ಕೆ ಅರ್ಥ ದೇವ್ರು ಮಾಡ್ತಾನೆ ಅನ್ನೋದು ಅದಕ್ಕೆ ಎಷ್ಟು ಅರ್ಥ ಇರಬೇಕು. ಯಾತ ಕೊಟ್ಟ ಅಂತ ಹೇಳ್ತಾರೆ, ಬಂದ ದೊಡ್ಡ ಅತಿಥಿ ರಿಸೀವ್ ಮಾಡೋ ಕೆಲಸವನ್ನ ಅರ್ಜುನಿಗೆ ಕೊಟ್ರಂತೆ. ನಕಲ ಎಲ್ಲ ಕೆಲಸ ಕೊಡ್ತಾ ಹೋಗ್ತಾರೆ, ನಾಳೆ ಹೆಚ್ಚು ನೋಡೋಣಂತೆ. ಕೊನೆಗೆ ಎಲ್ಲ ಮುಗಿತಂತೆ. ಧರ್ಮರಾಜನ್ ಕೃಷ್ಣ ಕೇಳ್ತಾನೆ, ಕೃಷ್ಣ ಧರ್ಮರಾಜ ಎಲ್ಲರಿಗೂ ಕೆಲಸ ಕೊಟ್ಟಾಯ್ತು, ಆದರೆ ನಾನ್ ಧರ್ಮರಾಜ ನೀನು ಕೇಳ್ತೇನೆ, ನನಗೊಂದು ಕೆಲಸ ಕೊಡು ಮಹಾರಾಜ ಅಂತ ಕೇಳ್ತಾನೆ. ಕೃಷ್ಣ ತಾನು ಕೇಳ, ನನಗೊಂದು ಕೆಲಸ ಕೊಟ್ಟು ಬಿಡು, ನಾನು ಬರೀ ಕೂತಿರಬೇಕಾದ ಕೆಲಸ ಬಂದಿಲ್ಲ, ನನಗೊಂದು ಕೆಲಸ ಕೊಡು ಅಂತ ಕೇಳ್ತೇನೆ. ಎಷ್ಟೋ ಜನಗಳು ದೊಡ್ಡವರನ್ನು ಕೆಲಸ ಮಾಡಿದ್ರೆ ಧನ್ಯವರಾಗಿಬಿಡ್ತೇವೆ ಅಂತ ಅವರ ಅಭಿಪ್ರಾಯ. ಏನು ಕೆಲಸ ಮಾಡದೆ ಹೋದಷ್ಟು ಭಾರಿ ದೊಡ್ಡವರು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲ, ನಾನು ಕೆಲಸ ಮಾಡಲೇಬೇಕು, ನನಗೊಂದು ಕೆಲಸ ಕೊಡು ಅಂತ ಹೇಳ್ತಾನೆ. ಧರ್ಮರಾಜ ನಿನಗೆ ಕೆಲಸ ಕೊಡೋದಾಯ್ತು ದೇವ್ರೆ, ಎಲ್ಲ ಮಾಡಿಸೋದು ನೀನೆ, ಏನು ಕೆಲಸ ಕೊಡೋದಿಲ್ಲ ಅಂತ ಕೃಷ್ಣ ಏನ್ ಮಾಡಿದನಂತೆ, ತಾನೇ ಆರಿಸ್ಕೊಂಡ್ಬಿಟ್ಟಂತ ಈ ಕೆಲಸ ನಾನು ಮಾಡ್ತೇನೆ ಅಂತ. ಅದೇನು ಅಂಬೋದು ನಾಳೆ ನೋಡೋಣ. ಕೃಷ್ಣ ಏನ್ ಆರಿಸಿಕೊಂಡಾಗ ನಮಗೆ ಏನೇನೋ ತಲೆ ಹೊಡಿತಾ ಇರುತ್ತದೆ, ಆದ್ರೆ ಕೃಷ್ಣ ಏನ್ ಆರಿಸಿಕೊಂಡ? ಕೃಷ್ಣನಂತ ಕೃಷ್ಣ ಯಾಕೆ ಕೃಷ್ಣ ಅಂತ ಗೊತ್ತಾಗದ ಅದರಿಂದನೇ. ಇವತ್ತು ಏನೋ ಕಥೆಗಳೇ ಕೃಷ್ಣ ದೊಡ್ಡವನು ಮಾಡೋದಲ್ಲ, ಕೃಷ್ಣ ನಿಜವಾಗ್ಲೂ ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕೆ ಆ ತರ ಮಾತು ಮಾತುಗಳಲ್ಲಿ ಕೃತಿಕೃತ್ಯಗಳಲ್ಲಿ ನಮ್ಗೆ ಉತ್ತರ ಸಿಗ್ತಾ ಇದೆ. ಮುಂದೆ ರಾಶಿಯಾಗಿ ಹೇಗೆ ನಡೀತು, ಅಗ್ರಪೂಜೆ ಕೃಷ್ಣನಿಗೆ ಹೇಗೆ ನಡೀತು ಎಂಬುದನ್ನೆಲ್ಲ ನೋಡ್ತಾ ನಾಳೆ ದಿವಸ ಈ ಪ್ರವಚನ, ಈ ಬಾರಿಯ ಪ್ರವಚನ ಮಾಲಿಕ ನಾಳೆಗೆ ಮಂಗಳವಾಗುತ್ತೆ ಅಂತ ತಿಳಿಸಿ ಅದರಲ್ಲಿ ಏನೇನು ಹೇಳಬೇಕು ಅಂತ ಹೇಳುತ್ತೇನೆ. ಮತ್ತೆ ಇವತ್ತೊಂದು ಪ್ರಕಟಣೆ ಉಂಟು, ಪೂರ್ಣ ಪ್ರಜ್ಞಾ ದರ್ಶನ ಅಂತ ಪುಸ್ತಕ ಏನು ಬಂದಿದೆಯಲ್ಲ, ಎಲ್ಲ ನೋಡಿದ್ದೀರಿ ಈಗಾಗಲೇನೆ. ಅದಕ್ಕೆ ಆಚಾರ್ಯರ ಬಗ್ಗೆ ಜನಗಳಿಗೆ ತಿಳುವಳಿಕೆ ತುಂಬಾ ಕಡಿಮೆ ಇದೆ. ಅದರಲ್ಲೂ ಕೂಡ ಮಾಧ್ವರು ಹಂಚಿಕೊಳ್ಳೋರಿಗೆ ಮಧ್ವಾಚಾರ್ಯ ಬಗ್ಗೆ ಏನೂ ಗೊತ್ತಿಲ್ಲ, ಅಷ್ಟು ಕಡಿಮೆ ಇದೆ. ಆ ಕೊರತೆ ತುಂಬಿಸ್ಬೇಕು ಅಂತಲೇ ಪುಸ್ತಕ ಮಾಡಿರೋದು. ಆ ಪುಸ್ತಕ ಚೆನ್ನಾಗಿ ಓದ್ಬೇಕು, ತಗೊಂಡಿದ್ದು ಕೆಲವು ತಗೊಳ್ತಾರೆ, ಅದು ಓದೋ ಅಭ್ಯಾಸ ತುಂಬಾ ಜನಕ್ಕೆ ಇರೋದಿಲ್ಲ. ಅದನ್ನು ಓದ್ಬೇಕು, ಅದು ಚಿಕ್ಕವರು ಓದ್ಬೇಕು ಅದು ಕೂಡ. ಅದಕ್ಕೋಸ್ಕರ ನಮ್ಮ ಪ್ರತಿಷ್ಠಾನ, ನಮ್ಮ ಸಂಶೋಧನಾ ಪ್ರತಿಷ್ಠಾನ ವ್ಯವಸ್ಥೆ ಮಾಡಿದೆ. ಮುಂದಿನ ಮಧ್ಯಾಹ್ನವೆಯಿಂದ ಅದರಲ್ಲಿ ಈ ಶಾಲಾ ಕಾಲೇಜು ಪರೀಕ್ಷೆ ಮಾಡೋ ಹಾಗೆ 3 ಗಂಟೆಯ ಪ್ರಶ್ನೆ ಪತ್ರಿಕೆ ಒಂದು ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿ ಫಸ್ಟ್ ಯಾರು ಬರ್ತಾರೋ ಅವರಿಗೆ 10,000 ರೂಪಾಯಿ ಬಹುಮಾನ ಫಸ್ಟ್ ಬಂದವರಿಗೆ. ಸೆಕೆಂಡ್ ಬಂದವರು 7,500, ಥರ್ಡ್ ಬಂದವರು 5,000 ರೂಪಾಯಿ. ಆದರೆ ಅನಂತರ 10 ಜನಕ್ಕೆ 1,000 ರೂಪಾಯಿಯಂತೆ ರೈಲ್ ಕೊಡೋ ವ್ಯವಸ್ಥೆ. ಮುಂದಿನ ಮಧ್ಯಾಹ್ನ ಈ ಸರ್ತಿ ಟೈಮ್ ತುಂಬಾ ಶಾರ್ಟ್ ಇರೋದ್ರಿಂದ ತುಂಬಾ ಜನಕ್ಕೆ ಓದ್ಲಿಕ್ಕೆ ಟೈಮ್ ಆಗೋದಿಲ್ಲ. ಮುಂದಿನ ಮಧ್ಯಾಹ್ನದಿಂದ ಆ ವ್ಯವಸ್ಥೆ ಮಾಡುತ್ತೆ. ಪ್ರತಿಯೊಬ್ಬರು ಅದು ಉಪಯೋಗ ಮಾಡ್ಕೋದು. ಅದಕ್ಕೆ ಅರ್ಹತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ, ಬೇರೆಯವರಿಗೆಲ್ಲ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾತ್ರ ಅಂತ ಅವಕಾಶ ಉಂಟು. ಅವರು ಅದನ್ನು ಓದಿದ್ರೆ ಎಷ್ಟೋ ಜನ ಗುಲ್ಬರ್ಗಲ್ಲಿ ಶುರು ಮಾಡಿಬಿಟ್ಟಿದ್ದು ಒಳ್ಳೆ ಶುರು ಮಾಡ್ತಾರೆ ಕಾಲೇಜು ಹುಡುಗರೆಲ್ಲ ಕೂಡ. ಅವ್ರು ಹೇಳಿದೆ ನೀವು ಬರೀ ಪ್ರೈಸ್ ಕೊಡೋದಲ್ಲ, ನೀವು ಸರಿಯಾಗಿ ಓದಿದ್ರೆ ಇನ್ನೂ ಏನಾದ್ರೂ ಜೊತೆ ಕೊಡ್ತೀವಿ ಅದ್ರ ಬಗ್ಗೆ. ನಿಮ್ಮ ಅನೇಕರು ಒಂದು ವಿಷಯ ನೋಡಿ, ನಮ್ಮ ಪ್ರತಿಷ್ಠಾನ ಅನೇಕ ಕಾರ್ಯಕ್ರಮ ಹಾಕೊಂಡಿದೆ, ಅನೇಕ ಕಾರ್ಯಕ್ರಮ. ಅದರಲ್ಲಿ ಒಂದು ಕಾರ್ಯಕ್ರಮ ಮಧ್ಯಾಹ್ನ ಜೀವನ ಪೂರ್ತಿ ಬಾಯ್ಪಾಠ ಯಾರು ಒಪ್ಪಿಸ್ತಾರೆ ಅವ್ರಿಗೆ 5,000 ರೂಪಾಯಿ ಬಹುಮಾನ ಕೊಡೋದು ಅಂತ ಹಾಕಿದೆ. ಅದು ಹಾಕೊಂಡು 5-6 ವರ್ಷ ಆಯ್ತು. ಹೋಗ್ತಾ ಹೈದರಾಬಾದ್ ಹೋದಾಗ ಏನಾಯ್ತು, ಇಬ್ರು ಹುಡುಗರು ಬಂದ್ರು, ದಾರಿ ಬಡವರು ಪಾಪ. ಆಚಾರ್ಯ ಹೇಳಿದ್ರಿ ಸುಮಧ್ವಜ ಒಪ್ಪಿಸ್ಬಿಡ್ತೇವೆ ನಾವೀಗ ಕಲ್ತಿದ್ದೇವೆ ಅಂತ ಹೇಳಿದ್ರು. ಚಿಕ್ಕ ಹುಡುಗರು ಪಾಪ, ಇವನು 9th ಕ್ಲಾಸ್ 10th ಕ್ಲಾಸ್ ಅಷ್ಟೇನೆ. ಅವಾಗ ಏನ್ ಒಪ್ಪಿಸ್ತಾರೆ ಹುಡುಗರು ನೋಡೋಣ ಅಂತ ಹೇಳಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಆಶ್ಚರ್ಯ, ಸಂದಾನಂದ ಮಂತ್ರ ಹೇಳ ಹಾಗೆ, ವಿಷ್ಣು ಸಹಸ್ರ ಹೇಳ ಹಾಗೆ, ಇಡೀ 1,008 ಶ್ಲೋಕನ ಸರ 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 ಹೇಳ್ತಾರೆ. ಎಲ್ಲಿ ಕೇಳಿದ್ರಲ್ಲಿ ಏ ಅಷ್ಟ ಆಶ್ಚರ್ಯ, ನಾವು ಭಾರಿ ಬಡವರು, ನಮ್ಗೆ ಕೊಟ್ಟ ಏನೋ ಉಪಯೋಗ ಆಗುತ್ತೆ ಅಂತ ಕಷ್ಟಪಟ್ಟು ಕಲ್ತಿದ್ದೀವಿ ಅಂತ. ಎಷ್ಟು ಕಷ್ಟ ಇದೆ, ಒಂದು ಪೈಸೆ ಬರೋದಂದ್ರೆ ಸಾಮಾನ್ಯ ಅಲ್ಲ, ಅದು ಆಶ್ಚರ್ಯ ಆಗೋಯ್ತು. ನಾವು ಆಯ್ತು, ಇಬ್ರಿಗೂ ಅಣ್ಣ ತಮ್ಮ ಇಬ್ರು ಕೂಡ 1 ವರ್ಷ ಡಿಫರೆನ್ಸ್ ಇಬ್ರಿಗೂ, ಅಷ್ಟು ಚೆನ್ನಾಗಿ ಒಪ್ಪಿಸಿದ್ರು. ಅವ್ರಿಗೆ ಕೊಟ್ವಿ, ಆಮೇಲೆ ಹೇಳಿದ್ವಿ ಬರೀ ಇಷ್ಟೇ ಯೋಚನೆ ಮಾಡಬೇಡ್ರಿ, ನೀವು ಎಷ್ಟು ಓದ್ತೀರ ಅಲ್ಲಿವರೆಗೆ ಪ್ರತಿಷ್ಠಾನದ ಓದಿಸ್ತೇವೆ ಅಂತ ಹೇಳಿ. ಪ್ರತಿ ವರ್ಷ ಕೂಡ ನಿಮಗೆ ನಾವು ದುಡ್ಡು ಕೊಡ್ತೇವೆ. ಅದಕ್ಕೆ ನೀವು ಎಲ್ಲ ಯಾವ ಕೋರ್ಸ್ ಓದಿದ್ರು ಕೂಡ ಮೆಡಿಕಲ್ ಕುತ್ಕೊಳ್ಳಕ್ಕಾಗೋದಿಲ್ಲ, ನಮ್ಮ ಪ್ರದೇಶ ಅಷ್ಟು ಬೆಳೆದಿಲ್ಲ. ಆದ್ರಿಂದ ಮೆಡಿಕಲ್ ಇಂಜಿನಿಯರಿಂಗ್ ಹಿಂಗಲ್ಲ, ಯಾವುದೇ ಒಂದು PG ಕೋರ್ಸ್ ಓದೋವರೆಗೂ ಕೂಡ ಪ್ರತಿಷ್ಠಾನ ದುಡ್ಡು ಕೊಡ್ತೇವೆ. ಭಾರಿ ಬಡವರು ಪಾಪ. ಅಂತ ವ್ಯವಸ್ಥೆ ಮಾಡಿದ ಉದ್ದೇಶ ಏನಂತ ಕೇಳಿದ್ರೆ, ಒಂದು ಲೌಕಿಕ ಸಹಾಯ, ಇನ್ನೊಂದು ಅದು ಏನು ಓದ್ತಾರಲ್ಲ, ಇವತ್ತೇನೋ ದುಡ್ಡು ಓದ್ದಾಗುತ್ತೆ, ನಾಳೆ ದೊಡ್ಡ ಆಸ್ತಿ ಅದು ಒಂದು. ಆಮೇಲೆ ವಯಸ್ಸಾಗ ಒಂದು ಸ್ಟೋರಿ ಕಲಿಯಲಿಕ್ಕಾಗೋದಿಲ್ಲ ವಯಸ್ಸಾದ ಮೇಲೆ. ಎಷ್ಟೋ ಜನ ಹೇಳ್ತಾರೆ 5-6 ವರ್ಷ ಸಾಧನೆ ಮಾಡ್ತೀರಿ, ಒಂದು ಸೋಕೊಂಡು ಬಾಯಿ ಬರೋದಿಲ್ಲ ಅಂತ ಹೇಳ್ತಾರೆ. ಪಾಪ ಏಜ್ ಮೇಲೆ ಹೋಗ್ಬಿಟ್ಟಿದೆ, ಬರೋದಿಲ್ಲ. ಆ ಏಜ್ ಅಲ್ಲಿ ಏನ್ ಬರುತ್ತಲ್ಲ, ಒಂದು ಕೋಟಿ ದುಡ್ಡು ಹೋಗುತ್ತೆ, ಕಲ್ತು ಜ್ಞಾನ ಹೋಗೋದಿಲ್ಲ, ಶಾಶ್ವತ ಉಳ್ಕೊಂಡ್ಬಿಡ. ಅದಕ್ಕೋಸ್ಕರ ಚಿಕ್ಕವರಿಗೆ ಅಂತ ವ್ಯವಸ್ಥೆ ಮಾಡಿದೆ. ಇನ್ನು ಅನೇಕ ಅಂತ ವ್ಯವಸ್ಥೆಗಳು ಉಂಟು. ವೃದ್ಧ ವಿದ್ವಾಂಸರಿಗೆ ಒಂದು ಮಾಸಿಕ ಗೌರವ ಹಣ ಕೊಡ್ತಕ್ಕಂತ ವ್ಯವಸ್ಥೆ, ಈಗಾಗಲೇ 23 ಜನಕ್ಕೆ ತಿಂಗಳು 500 ರೂಪಾಯಿ ಅಂತ ಕೊಡ್ತಾ ಇದ್ದೇವೆ. ಅದಂತ ಅನೇಕ ಇನ್ನೂ ಹರಿಗತಾನುಸಾರ ಪೂರ್ತಿ ಒಪ್ಪಿಸ್ತಕ್ಕಂಥ ಮಹಿಳೆಯರಿಗೆ ಅದು ಕೂಡ ಅಷ್ಟೇನೆ, ಅವರಿಗೆ ವಿಶೇಷ ಬಹುಮಾನ ಕೊಟ್ಟು ಇಟ್ಟಿದೆ. ಅದೇ ರೀತಿಯಲ್ಲಿ ಗೀತಾ ಭಗವದ್ಗೀತಾ ಪೂರ್ತಿ ಒಪ್ಪಿಸೋರಿಗೆ ಬಹುಮಾನ ಇಟ್ಟಿದೆ. ಈಗ ಆಚಾರ ಚರಿತ್ರೆ ಬಗ್ಗೆ ಇಟ್ಟಿದೆ. ಅಂತ ಅನೇಕ ಸ್ಕೀಮ್ಗಳ ಬಗ್ಗೆ ಒಂದು ಪಾಂಪ್ಲೇಟ್ ಕೂಡ ಮಾಡಿದೆ. ಶ್ರೀಯುತ ಗುರುರಾಜರಾಯರು ಏನು ಪ್ರಯತ್ನ ಮಾಡಿಸ್ತಾ ಇದ್ದಾರೆ, ಅವರು ಒಳ್ಳೆ ಸುಂದರವಾದ ಪಾಂಪ್ಲೇಟ್ ಮಾಡಿಸಿದ್ದಾರೆ, ಒಂದು ಪ್ರೋಚರ್ ಮಾಡಿಸಿದ್ದಾರೆ, ಅದು ಕೊಡೋ ವ್ಯವಸ್ಥೆ ಮಾಡಿದೆ. ಅದು ಆಸಕ್ತರನ್ನು ಉಪಯೋಗ ಮಾಡಿಕೊಳ್ಬಹುದು. ಯಾತಕ್ಕೆ ಹೇಳಿದೆ ಅಂದ್ರೆ, ನಮ್ಮ ಸಮಾಜ ಬರೀ ಮಾತಿನಿಂದ ಎಂದು ಸಮಾಜ ಉದ್ದಾರ ಆಗೋದಿಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಏನೋ ವ್ಯವಸ್ಥೆ ಮಾಡದೆ ಹೋದರೆ ಸುಮ್ಮ ಸಮಾಜದ ಆಸ್ತಿ ಅಂದ್ರೆ ಚಿಕ್ಕ ಹುಡುಗರುಗಳು ಶಾಲಾ ಕಾಲೇಜು ಹಂತದಲ್ಲಿ ಏನು ಓದ್ತಾರೆ ಅವರು ಏನ್ ತಿಳಿತಾರೆ, ಆ ಜೀವನದ ಎಷ್ಟು ಜನಕ್ಕೆ ಮುಟ್ಟುತ್ತೆ ಗೊತ್ತಾದ. ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಓದ್ದ ಅಂತ ಕೇಳಿದ್ರೆ 100 ಜನಕ್ಕೆ ಅದನ್ನು ಮುಟ್ಟಿಸೋ ಶಕ್ತಿ ಅವರಿದೆ. ಅನೇಕರು ಇವತ್ತು ಓದ್ದವರಿಗೆ ಹೇಳ ಸಾಮರ್ಥ್ಯ ತಿಳಿಸೋ ವಯಸ್ಸು ಎಲ್ಲ ಮೀರಿ ಹೋಗ್ಬಿಟ್ಟಿದೆ. ಅದು ಪ್ರಯೋಜನಕ್ಕೆ ಬರುತ್ತೆ, ಹೆಚ್ಚು ಬರೋರು ಕಡಿಮೆ. ಚಿಕ್ಕ ವಯಸ್ಸಿನವರು ಬಹಳ ಉಪಯುಕ್ತವಾದ್ದರಿಂದ ಅಂತ ಅನೇಕ ಯೋಜನೆಗಳನ್ನು ಹಾಕಿದೆ. ಅದರ ಪ್ರಯೋಜನವನ್ನು ಪಡೆಯಬೇಕು, ಅದನ್ನು ಪಾಲ್ಗೊಳ್ಳೋ ಇಚ್ಛೆ ಇದ್ದವರು ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸೋಕ್ಕಿಂತ ಮುಂಚಿತವಾಗಿ ಒಬ್ಬರು ಬನ್ನೂರು ರಾಮಚಂದ್ರರಾಯರು ಅಂತಕ್ಕಂಥವರು ಸುಮಧ್ವವಿ ಅಣುಮಧ್ವ ವಿಜಯವನ್ನ ಇಂಗ್ಲಿಷ್ನ ಅನುವಾದ ಮಾಡಿದ್ದಾರೆ. ಆ ಪುಸ್ತಕದ ಪ್ರಯೋಜನ ಕೂಡ ಪಡೆಯಬಹುದು ಅಂತ ಹೇಳೋದಕ್ಕೆ ಅವರು ತಿಳಿಸಿದ್ದಾರೆ. ಅದನ್ನು ಹೇಳಿದ್ದೇನೆ. ನಾಳೆ ಸಕಾಲಕ್ಕೆ ಪ್ರಾರಂಭವಾಗಿ ಈ ಪ್ರವಚನ ಈ ಬಾರಿ ಮಂಗಳವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನ ನಾಳೆ ಬೇಗ 6:00 ಶುರು ಮಾಡಿ, 6:00 ಶುರು ಮಾಡಿ 8:00 ಒಳಗಡೆ, ತುಂಬಾ ಜನ ದೂರ ಹೋಗೋದು ಹೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಾಡ್ತೀನಿ.